ಸಂಜೀವಯತ್ಯಖಿಲಶಕ್ತಿಧರಸ್ವಧಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ಪಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನತೋ ನಃ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಲಸತು ಶ್ರೀಮದಾನಂದತೀರ್ಥೇಂದ್ರೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ವಾಣಿತೇ ಕರವಾಣ್ಯಂಬಾ ಚರಣೋ ಹೃದಿ ಸರ್ವತಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವ ಶ್ರೀಮಧ್ವ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಸುತ್ಸ್ಮೃತ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಮುದಾಹೃತಂ ವಾದಿರಾಜಗುರೂನ್ ವಂದೇ ರಘೂತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ತಪೋವಿದ್ಯಾ ವಿಮನೌಘಾನ್ ವಂದೇ ಹಯಗ್ರೀವತಯಾಶ್ರಯಾನ್ ಇವತ್ತನೇ ದಿವಸ ಪರಮ ಪೂಜ್ಯರಾದಂಥ ಶ್ರೀ ವಾದಿರಾಜ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಶುಭ ಸಂದರ್ಭ. ಇಡೀ ನಮ್ಮ ವೈಷ್ಣವ ಪರಂಪರೆ ಇತಿಹಾಸದಲ್ಲಿ ಶ್ರೀಮದಾಚಾರ್ಯರು, ಶ್ರೀ ಜಯತೀರ್ಥರು, ಶ್ರೀ ವ್ಯಾಸರಾಜರು, ಶ್ರೀ ವಾದಿರಾಜರು ಬಹಳ ವಿಶಿಷ್ಟವಾದಂಥ ಸ್ಥಾನ ಅಲಂಕರಿಸಿರ್ತಕ್ಕಂಥ ಮಹಾನುಭಾವ. ಶ್ರೀ ವಾದಿರಾಜರ ಮಹಿಮೆ ಬಹಳ ಅಪೂರ್ವ. ಒಂದು ಕಡೆಗೆ ಅಪೂರ್ವವಾದಂತಹ ಗ್ರಂಥಗಳು, ಮತ್ತೊಂದು ಕಡೆಗೆ ಅಪೂರ್ವವಾದ ಜೀವನ, ಇನ್ನೊಂದು ಕಡೆಗೆ ತಪಶಕ್ತಿ, ಮಹಿಮೆಗಳು, ಶಿಷ್ಯವೃಂದ, ಸಂಚಾರ ಮೊದಲಾದ ಅನೇಕ ಕಾರಣಗಳಿಂದ ಅವರು ತುಂಬ ಪ್ರಸಿದ್ಧರಾಗಿರ್ತಕ್ಕಂಥ ಮಹಾನುಭಾವರು. ಗ್ರಂಥಗಳಲ್ಲೂ ಭಾರಿ ವೈವಿಧ್ಯ ಇರತಕ್ಕಂಥ ಗ್ರಂಥಗಳು, ಕಾವ್ಯ, ಶಾಸ್ತ್ರ ಮೊದಲಾದ ಎಲ್ಲ ವಿಭಾಗದಲ್ಲೂ ಕೂಡ ಸ್ತೋತ್ರ ಮೊದಲಾಗಿ ಅವರು ಬರೆದೇ ಇರತಕ್ಕಂಥ ವಿಭಾಗನೇ ಇಲ್ಲ. ಅಷ್ಟು ವೈವಿಧ್ಯಮಯವಾದಂಥ ಗ್ರಂಥ ರಚನೆ ಶ್ರೀ ವಾದಿರಾಜ ಸ್ವಾಮಿಗಳು. ಅವರ ಜೀವನದಲ್ಲಿ ಬಹಳ ಮುಖ್ಯವಾದ ಘಟ್ಟ ಅವರ ಅವತಾರದ ಹಿನ್ನೆಲೆಯಿಂದನೇ ಅವರ ಮಹಿಮೆ ವ್ಯಕ್ತ ಆಗಿತ್ತು. ರಾಮಾಚಾರ್ಯ ದಂಪತಿಗಳು ಅಂಥೇಳಿ ಹೂವಿನ ಕೆರೆ ಅನ್ನೋ ಗ್ರಾಮದಲ್ಲಿ ಇದ್ದರು. ಇವತ್ತು ಹೂವಿನ ಕೆರೆಯಿಂದೇ ನೋಡಬಹುದು, ಹೂವಿನ ಕೆರೆ ಅಲ್ಲಿ ತುಂಬ ಹೂಗಳು ಬಿಡುತ್ತಾದ್ರಿಂದ ಹೂವಿನ ಕೆರೆ ಅಂತ ಕರೀತಾರೆ. ಹೂವಿನ ಕೆರೆಯ ಪರಿಸರದಲ್ಲಿ ಆ ಕಡೆ ಸೌತ್ ಕೆನರಾದಲ್ಲೇ ನೋಡಿರ್ತೀರಿ, ಆ ಕಡೆಗೆಲ್ಲ ಒಂದೊಂದು ಮನೆಗೆ ಒಂದು ಊರಿದೆ, ಎಲ್ಲೋ ಒಂದೊಂದು ಮನೆ ಇರುತ್ತೆ ಅಷ್ಟೇ ಹೊರತು ಗುಂಪು ಗುಂಪಾಗಿರೋ ತುಂಬ ಕಡಿಮೆ ಇದೆ. ಅಂಥ ಸ್ಥಳದಲ್ಲಿ ಇವತ್ತು ಆ ಮನೆ ಇದೆ. ಮಾಸ ಮಾಡಿಕೊಂಡು ಕಾಲ ಕಳೀತಾ ಇದ್ದರು. ಅವರಿಗೆ ತುಂಬ ದಿವಸ ಮಕ್ಕಳಿರಲಿಲ್ಲ, ಕಥೆ ನಾವು ಕೇಳಿರ್ತೇವೆ. ಆಗ ಅನೇಕ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇರ್ತಾರೆ, ತಪಸ್ಸು ಮಾಡ್ತಾರೆ, ವ್ರತ ಉಪವಾಸಾದಿಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಆಗ ಒಂದು ಅವರಿಗೆ ಕಿವಿ ವಾರ್ತೆ ಬಿತ್ತು. ಹತ್ತಿರದಲ್ಲಿ ಕುಂಭಾಸಿ ಅಂತ ಇದೆ, ಕುಂಭಾಸಿ ಕುಂಭಾಸಿ ಮಠ, ವಿಷ್ಣು ತೀರ್ಥರ ಮಠ ಅಂತ ಆಚಾರ್ಯ ಸಾಕ್ಷಾತ್ ಸಂಬಂಧರು ವಿಷ್ಣು ತೀರ್ಥರು, ಅವರ ಮಠ ಕುಂಭಾಸಿ ಮಠ ಅಂತ. ಅದೇ ಮುಂದೆ ಸೋದೆ ಮಠ ಅಂತ ಆಗಿ ದಾಮೇರಿ. ಮೊದಲು ಅದಕ್ಕೆ ಕುಂಭಾಸಿ ಮಠ ಅಂತ ಇತ್ತು, ಸೋದೆಯಿಂದಾಗಿ ಸೋದೆ ಮಠ ಅಂತ ಹೆಸರು. ವಿಷ್ಣು ತೀರ್ಥರು ಆಚಾರ ಸಾಕ್ಷಾತ್ ತಮ್ಮಂದಿರು. ಅವರು ಎರಡು ಮಠಗಳಿಗೆ ಅಧಿಪತಿಗಳಾಗಿದ್ದರು. ಒಂದು ಕಡೆಗೆ ಸೋದೆ ಮಠ, ಇನ್ನೊಂದು ಕಡೆಗೆ ಸುಬ್ರಹ್ಮಣ್ಯ ಮಠ. ಎರಡು ಮಠಕ್ಕೂ ವಿಷ್ಣು ತೀರ್ಥರು ಮೊದಲ ಪೀಠಾಧೀಶರು. ಅವರಲ್ಲಿ ಬಂದಿದ್ದಾರೆ ಅಂತ ಗೊತ್ತಾಯಿತು. ಸಂಚಾರ ಕ್ರಮೇಣ ಆ ಊರಿಗೆ ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಇವರು ಅವರನ್ನು ಪ್ರಾರ್ಥನೆ ಮಾಡೋಣ, ಅದು ಭಾರಿ ಮಹಿಮಾವಂತರೊಂದು ಪ್ರಸಿದ್ಧಿ ಇದೆ ಅಂತ ಅಲ್ಲಿಗೆ ಹೋಗ್ತಾರೆ. ದೀಪ ದಂಪತಿಗಳೆಲ್ಲ ಹೋಗ್ತಾರೆ. ಅದು ಶಾರ್ಟ್ಕಟ್ ಸುಮಾರು 5 ಕಿಲೋಮೀಟರ್ ಅಷ್ಟೇ, ತುಂಬ ದೂರ ಇಲ್ಲ. ಹೂವಿನಕೆರೆಗೂ ಕುಂಭಾಸಿಗೂ ಭಾಳ ಹತ್ತಿರ. ಅಲ್ಲಿಗೆ ಹೋಗ್ತಾರೆ, ಅವರನ್ನು ಪ್ರಾರ್ಥನೆ ಮಾಡ್ತಾರೆ. ಆಗ ಅವರು ಆಗಲಿ ಅಂತ ಸಂಕಲ್ಪ ಮಾಡಿ ವಿಶೇಷವಾಗಿ ದೇವರ ಧ್ಯಾನ ಮಾಡಿ ಮಂತ್ರಾಕ್ಷತೆ ಕೊಡ್ತಾರೆ. ನಿಮಗೆ ಮಕ್ಕಳಾಗ್ತಾರೆ, ಒಳ್ಳೆ ಲೋಕೋತ್ತರ ಅನ್ನೋ ಮಗ ಹುಟ್ಟುತ್ತಾನೆ ಮತ್ತು ಭಾರಿ ಇದರಿಂದ ಹೇಳ್ತಾರೆ. ಇದು ಜ್ಞಾನಿಗಳ ಹೊಸ ಲಕ್ಷಣ. ಇವತ್ತು ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಹುಟ್ಟೋ ಮಗು ಗಂಡ ಹೆಣ್ಣು ಅಂತ ಹೇಳೋದೇ ಭಾರಿ ಸಮಸ್ಯೆಯ ವಿಷಯ. ಅನಂತರ ಮಗು ಹೇಗಿರ್ತದೆ ಅಂತ ಹೇಳೋದಕ್ಕಂತೂ ಸಾಧ್ಯವೇ ಇಲ್ಲ. ಆ ಗುಣಲಕ್ಷಣ ಹೇಳೋದಕ್ಕೆ ಬರೋದೇ ಇಲ್ಲ. ಆದರೆ ಅವರು ಎಂಥ ಮಹಾಜ್ಞಾನಿಯಾಗಿ ಬಿಡ್ತಾರೆ, ವಿಶೇಷವಾದಂಥ ಸಾಧನೆ ಮಾಡ್ತಾರೆ, ಎಲ್ಲ ಹೇಳಿಬಿಡ್ತಾರೆ. ಭಾರಿ ಖುಷಿಯಾಗುತ್ತೆ. ಅವನ್ನು ನಮಗೆ ಕೊಡಬೇಕು ಅಂತ ಹೇಳ್ತಾರೆ. ಇದು ಅವರಿಗೆ ಸಮಸ್ಯೆ. ಒಂದು ಪದಾರ್ಥ ಇಲ್ಲ ಅಂತ ಹೋದಾಗ ಪದಾರ್ಥ ಕೊಡ್ತೇನೆ ನಮಗೆ ಕೊಡಿ ಅಂದರೆ ಅರ್ಥ ಏನು ಅದಕ್ಕೆ? ಕೊಟ್ಟಿದ್ದು ಕೊಡ ಕೊಟ್ಟಿಲ್ಲ ಅಂತ ಆಯ್ತಲ್ಲ ಹೆಚ್ಚು ಕಡಿಮೆ. ಆದರೆ ಅವರಿಗೆ ಆ ಸಮಯಕ್ಕೆ ತುಂಬ ಆತಂಕ ಆಯಿತು. ನಾವು ಕಷ್ಟಪಟ್ಟು ಮಗುನ ಪಡಿತಾ ಇದ್ದೇವೆ, ಕೊಡೋದು ಬಿಟ್ಟಿರೋದು ಹೇಗೆ ಸಾಧ್ಯ ಅಂತ ಹೇಳಿದಾಗ ಯೋಚನೆ ಮಾಡ್ತಾರೆ. ಆಗಲಿ ಒಂದು ಅವಕಾಶ ಕೊಡ್ತೇನೆ, ಮಗು ಮನೆಯ ಹೊರಗೆ ಹುಟ್ಟಿದರೆ ನಮಗೆ ಒಳಗೆ ಹುಟ್ಟಿದ್ರೆ ನೀವು ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಸ್ವಲ್ಪ ಧೈರ್ಯ ಬಂತವರಿಗೆ, ಒಂದು ಒಂದು ಚಾನ್ಸ್ ಇದೆ ಅಂತ ಆಯ್ತಲ್ಲ, ಆಯಿತು ಅಂಥೇಳಿ ಮನೆಯ ಒಳಗೆ ಹುಟ್ಟಾಗೆ ಮಾಡೋಣ ಅಂತ ಹೇಳಿಕೊಂಡು ಅವ್ರು ಭಾರಿ ಪ್ರಯತ್ನ ಪಟ್ಟರೆ ಅಂತ ಹೊರಟರು. ಜ್ಞಾನಿಗಳ ಮಾತು ಸುಳ್ಳಾಗೋದಿಲ್ಲ. ಋಷೀಣಾಂ ಪುನರಾಧ್ಯಾನಂ ವಾಚ ಮರ್ಥೋನು ಧಾವತಿ ಅಂತ ಮಾತಿದೆ. ಜ್ಞಾನಿಗಳು ಏನು ಹೇಳ್ತಾರೋ ಆ ಮಾತು ಸತ್ಯ ನಡೆದುಬಿಡುತ್ತೆ ಅಂತ ನೋಡಿಕೊಂಡು ಹೇಳಿದರೆ ಸತ್ಯ ಹೇಳೋದು ಕಷ್ಟ. ಕೆಲವರು ನೋಡಿಕೊಂಡು ತಪ್ಪು ಹೇಳ್ತಾರೆ, ಅವ್ರು ಹೇಳಿದ್ದೇ ಸರಿ ಆಗುತ್ತೆ ಅಂದರೆ ಇದು ಸಿದ್ಧಿ ಅಂದರೆ ಅಂಥದ್ದು. ಇವತ್ತು ನಾವು ಅಲ್ಲಿ ಕುಂಭಾಸಿಗೆ ಹೋದರೆ ಅವ್ರು ಮಂತ್ರಾಕ್ಷತೆ ಕೊಟ್ಟ ಸ್ಥಳ ಅಂತ ತೋರಿಸ್ತಾರೆ ರಾಮಾಚಾರ್ಯ ದಂಪತಿಗಳಿಗೆ. ಅವ್ರ ಹೆಂಡತಿ ಗೌರಿಬಾಯಿ ಅಂತೇಳಿ, ಇವರು ರಾಮಾಚಾರ್ಯರು ಅವರು ಗೌರಿಬಾಯಿ ಅಂತೇಳಿ, ಅದಕ್ಕೆ ಮುಂದೆ ಅದು ಗೌರಿಗದ್ದೆ ಅಂತಲೇ ಅವ್ರ ಸ್ಥಳಕ್ಕೆ ಹೆಸರು. ಆ ಸ್ಥಳ ನೋಡಿದರೆ ಅಂದರೆ ಎಷ್ಟು ಹತ್ತಿರದಲ್ಲಿ ವಾದಿರಾಜ ಸ್ವಾಮಿಗಳು ಮೊದಲಾದ ಜ್ಞಾನಿಗಳ ಮಹಿಮೆಗಳಿಗೆ ಇನ್ನೂ ಸ್ಥಳಗಳನ್ನು ನೋಡೋ ಅವಕಾಶ ನಮಗಿದೆ. ಇವತ್ತು ಎಷ್ಟೋ ವರ್ಷ ಆದಮೇಲೆ ಅವ್ರು ನೋಡೋಕ್ಕೂ ಆಗದೆ ಹೋದಾಗ ಜನಗಳ ಬಗ್ಗೆ ಆ ಭಕ್ತಿ ಶ್ರದ್ಧೆ ಕಡಿಮೆ ಆಗ್ತಾ ಬರುತ್ತೆ ಅಷ್ಟೆ. ಒಂದು ವಸ್ತು ಕಣ್ಣಾರೆ ಕಂಡಾಗಿ ಬರೋ ಒಂದು ಎಫೆಕ್ಟು ಅದು ಕೇಳಿದಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಅದು ಪುಸ್ತಕಗಳಲ್ಲಿ ಹೋದ್ರೆ ಅದೂ ಇಲ್ಲದ ಹಾಗೆ ಪೂರ್ತಿ ಮರೆತೇ ಬಿಡ್ತಾರೆ ಜನಗಳು. ಹೋದರು ಅವತ್ತಿನಿಂದ ಅವರು ನಿರೀಕ್ಷೆ ಮಾಡ್ತಾ ಇದ್ರು, ಅವ್ರ ಮಾತು ಸತ್ಯ ಆಯಿತು, ಅವ್ರ ಗರ್ಭಿಣಿ ಆಗೇ ಬಿಟ್ಟರು. ಭಾರಿ ಸತ್ಯ, ಭಾರಿ ಸಮಸ್ಸು, ಖುಷಿ ಎಲ್ಲ ಆಯಿತು ಅವರಿಗೆ. ಇನ್ನು ಮಗುನ ಕೊಡೋ ಪ್ರಸಂಗ ಬರಬಾರದು ಅಂಥೇಳಿ ಬಹಳ ಎಚ್ಚರಿಕೆಯಿಂದ ಗರ್ಭಿಣಿ ಆದಾಗಿದ್ದೇನೆ ಮನೆ ಬಿಟ್ಟು ಹೊರಗೆ ಹೋಗೋದನ್ನೇ ಬಿಟ್ಬಿಟ್ರು ಅವರು ರಿಸ್ಕ್ ಆತಕ್ಕೆ ಅಂಥೇಳಿ. ಅಷ್ಟು ಮಟ್ಟಿಗೆ ಕಾಶಸ್ಸ ನಮ್ಮ ದೇವರ ಸಂಕಲ್ಪಕ್ಕೂ ಮನುಷ್ಯ ಪ್ರಯತ್ನಕ್ಕೂ ಇರೋ ವ್ಯತ್ಯಾಸ ನೋಡಬೇಕು. ಮನುಷ್ಯ ಎಷ್ಟೇ ಪ್ರಯತ್ನ ಪಡದೇ ಇರಬಾರದು. ಆದರೆ ಪ್ರಯತ್ನ ಪಟ್ಟರು ಆಗದೆ ಹೋದ್ರೆ ದೈವ ಸಂಕಲ್ಪ ಅಂತ ಗಟ್ಟಿ ಆಗುತ್ತೆ. ಪ್ರಯತ್ನನೇ ಪಡದೇ ಇದ್ದಾಗ ದೈವ ಸಂಕಲ್ಪ ನಡೆಯೋದು. ಆದರೆ ನಮಗೆ ನಂಬಿಕೆ ಬರಬೇಕಾದ್ರೆ ಪ್ರಯತ್ನಕ್ಕೆ ವಿರುದ್ಧವಾಗಿ ನಡೆದಾಗ ಅದು ನಮ್ಮ ಸಂಕಲ್ಪ ಫೇಲ್ ಆಯಿತು ಅಂತ ಅರ್ಥ ಆಗುತ್ತೆ. ಅವರ ಪ್ರಯತ್ನ ಪಟ್ಟು 9 ತಿಂಗಳು ತುಂಬಿ ಹೋಯಿತು. ಅವರಿಗೆ ಗರ್ಭದಲ್ಲಿ ಮಗು ಇದ್ದಾಗ ಅದಕ್ಕೆ ತಕ್ಕಂತೆ ಅವರ ಮನೆ ವಿಶೇಷವಾದ ದೇವಕಿ ದೇವಿ ಗರ್ಭಿಣಿ ಇದ್ದಾಗ ಆಕೆಯ ವರ್ಚಸ್ಸು ನೋಡಿ ದೇವತೆಗಳು ಭಾರಿ ಆಶ್ಚರ್ಯ ಪಡ್ತಿದ್ರು. ಎಲ್ಲ ಜನಗಳು ಭಾರಿ ಆಶ್ಚರ್ಯ, ದೇವಕಿ ಎಲ್ಲರೂ ನೋಡಿದವರೇ. ಆದರೆ ಆಕೆಯ ಕಾಂತಿ ಬಹಳ ವಿಶಿಷ್ಟವಾಗಿ ಕಾಣಿಸ್ತಾ ಇತ್ತು. ಭಗವಂತ ಒಳಗೆ ಪ್ರವೇಶ ಮಾಡಿದ್ದಾನಲ್ಲ, ಕೂತಿದ್ದಾನೆ, ಅದು ಗರ್ಭವಾಸ ಇಲ್ಲ, ದೇವರಿಗೆ ಪ್ರವೇಶ ಮಾಡಿದ್ದಾನಷ್ಟೇ. ಒಂದು ಖಾಲಿ ಮನೆ ಹೇಗಿರುತ್ತೆ, ವಾಸ ಮಾಡೋ ಮನೆ ಹೇಗಿರುತ್ತೆ, ಮನೆ ಹೇಗಿರುತ್ತೆ, ಮಠ ದೇವಸ್ಥಾನ ಹೇಗಿರುತ್ತೆ, ವರ್ಚಸ್ಸೇ ಬೇರೆ. ಅದು ಅದೇ ರೀತಿ ಇವರು ಹಾಗೆ ಇತ್ತು. ಕೊನೆಗೆ 9 ತಿಂಗಳು ಆಯಿತು, ಇನ್ನೇನು ದಿವಸ ದಿನ ತುಂಬಿದ ಹತ್ರ ಬರ್ತಾ ಇದೆ. ಆಗಲೇ ಅವತ್ತಿನ ದಿವಸ ದ್ವಾದಶಿ, ಮಾಘ ಶುದ್ಧ ದ್ವಾದಶಿ ಅವರು ಅವತಾರ ಮಾಡಿದ ದಿವಸ, ಮಾಘ ವಾದಿರಾಜ ಜಯಂತಿ. ರಾಘವೇಂದ್ರ ಜಯಂತಿ ಬಹಳ ಜನಕ್ಕೆ ಗೊತ್ತಿದೆ, ವಾದಿರಾಜ ಜಯಂತಿ ತುಂಬ ಜನಕ್ಕೆ ಗೊತ್ತಿಲ್ಲ. ಆಚರಣೆ ಮಾಡೋದಿಲ್ಲ, ಮಾಡಿದರೆ ಸರಿಯಾಗಿ ಗೊತ್ತಾಗುತ್ತೆ. ಮಠದಲ್ಲಿ ಮಾಡ್ತಾರೆ, ಬಟ್ ವ್ಯಾಪಕವಾಗಿ ಮಾಡೋ ಅಭ್ಯಾಸ ಬಂದಿಲ್ಲ. ಬರಬೇಕು ಆ್ಯಕ್ಚುಲಿ. ಅವರು ದ್ವಾದಶಿ ದಿವಸ ಅದು ಆ ಸಮಯದಲ್ಲಿ ಅವರೆಲ್ಲ ಊಟಕ್ಕೆ ಕೂತಿದ್ದಾರೆ. ಗರ್ಭಿಣಿ ಅವರೇನು ಬಡಿಸೋದೇನು ಮಾಡಾಗಿಲ್ಲ, ಅಲ್ಲೇ ಇದ್ದಾರೆ. ಎಲ್ಲರೂ ಊಟಕ್ಕೆ ಕೂತಾರೆ, ಇವರು ಕೂತಿಲ್ಲ ಅಷ್ಟೇ. ಅಷ್ಟೇ ಸರಿಯಾಗಿ ಅವರು ಗದ್ದೆ ಹೊರಗೆ ಅವೆಲ್ಲ ಸಾಮಾನ್ಯವಾಗಿ ಅವರು ಜಮೀನಿನ ಮಧ್ಯೆ ಮನೆ ಮಾಡಿಕೊಳ್ಳೋದು ಪದ್ಧತಿ ಅವರು. ಆ ಕಡೆಗೆ ಆಕಸ್ಮಿಕ ನೋಡ್ತಾರೆ, ಅವರು ಗದ್ದೆಗೆ ಬೆಳೆದು ನಿಂತ ಪೈರು, ಅಲ್ಲಿ ಒಂದು ಹಸು ಪ್ರವೇಶ ಮಾಡಿದೆ ತಿನ್ನಲಿಕ್ಕೆ ಅಂತ ನೋಡಿದೆ. ನೋಡಿದ ತಕ್ಷಣ ಇವರಿಗೆ ಓಡಿಸ್ಬೇಕು ಅಂತ ಬಂತು ಬುದ್ಧಿ ಬಂತು. ಇದ್ದಕ್ಕಿದ್ದ ಹಾಗೆ ಉಡಿದ್ರು ಯಾರು ಬೇಡ ಅಂತೆಲ್ಲ ಊಟಕ್ಕೆ ಕೂತಿದ್ದಾರೆ, ಗಮನಿಸಿಲ್ಲ ಯಾರು ಕೂಡ. ಇವರಿಗೆ ಆ ಮನಸ್ಸಲ್ಲಿ ಅದೇ ಇದೆ, ಮರ್ತು ಹೋಗ್ತಾ ಇದೆ ಅದು ದೇವ. ಆಗ ನಮಗೆ ಮತ್ತ ಸ್ಮೃತಿಯಲ್ಲಿ ಜ್ಞಾನ ಮಪೋಹನಂಚ ದೇವರು ಹೇಳ್ತಾರೆ, ಸ್ಮರಣೆ ಬರಲಕ್ಕೂ ನನ್ನ ಅನುಗ್ರಹ ಬೇಕು, ಮರು ಬರಲಕ್ಕೂ ದೇವರ ಅನುಗ್ರಹ ಬೇಕು. ಕೆಲವು ವಿಷಯ ಮರಳಕ್ಕೆ ಯೋಚನೆ ಮಾಡ್ತೀವಿ, ಅದೇ ಜ್ಞಾಪಕ ಬರ್ತಾ ಇರುತ್ತೆ. ಜ್ಞಾಪಕ ಅದನ್ನು ಇಮ್ಮಿಡಿಯೇಟಾಗಿ ಮರೆತು ಬಿಡ್ತಾರೆ. ಮಹಾಭಾರತದಲ್ಲಿ ಬರುತ್ತೆ ಒಂದು ಪ್ರಸಂಗ, ಈಗೆಲ್ಲರಿಗೂ ಗೊತ್ತಿದೆ, ಕಣ್ಣಲ್ಲಿ ಶಕ್ತಿ ಆಯುಧ ಇತ್ತು, ಅದನ್ನು ಪ್ರಯೋಗ ಮಾಡಿದರೆ ಕೌರವರಿಗೆ ಜಯ ಬರೋ, ಅರ್ಜುನ ಕೊಲ್ಲೋ ಸಾಮರ್ಥ್ಯ ಇತ್ತು. ಅದಕ್ಕೆ ಪ್ರಯೋಗ ಮಾಡಬೇಕು ಅಂತ ಅನಿಸ್ಲಿಲ್ವಾ? ತುಂಬ ಜನಕ್ಕೆ ಬರೋ ಪ್ರಶ್ನೆ ಬರುತ್ತೆ, ಆ ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾರೆ. ಮಹಾಭಾರತದಲ್ಲಿ ಮೊದಲ 10 ದಿವಸ ಪ್ರಶ್ನೆ ಬರೋದೇ ಇಲ್ಲ, ಕಣ್ಣ ಯುದ್ಧಕ್ಕೆ ಬರೋದಿಲ್ಲ. ಮೊದಲ 10 ದಿವಸ ಪ್ರತಿಜ್ಞೆ ಮಾಡಿರ್ತಾನೆ, ಭೀಷ್ಮರು ಯುದ್ಧ ಮಾಡೋದಿಲ್ಲ, ಯುದ್ಧ ಮಾಡೋದಿಲ್ಲ ಅಂತ ಹೇಳಿರ್ತಾನೆ, ಬರೋದಿಲ್ಲ. ಭೀಷ್ಮರು 15 ದಿವಸ ಹೊರಟೋಗ್ತಾರೆ. 15ನೇ ದಿವಸದಿಂದ 15 ದಿವಸ ರಾತ್ರಿವರೆಗೂ ಕರ್ಣ ಶಕ್ತಿ ಆಯುಧ ಪ್ರಯೋಗ ಮಾಡಲಿಲ್ಲ, ಯಾತಕ್ಕೆ ಅಂತ ಪ್ರಶ್ನೆ ಬಂತು. ಕರ್ಣನಿಗೆ ಸೇನಾಧಿಪತ್ಯ ಕೊಟ್ಟಾಗಿನಿಂದ ದುರ್ಯೋಧನ ಎಲ್ಲರೂ ಹೇಳ್ತಿರ್ತಾರೆ ಅವನಿಗೆ, ಶಕ್ತಿ ಆಯುಧ ಬಿಡು, ನಾಳೆ ಶಕ್ತಿ ಆಯುಧ, ರಾತ್ರಿ ಮೀಟಿಂದಲೇ ಅದೇ ದೊಡ್ಡ ವಿಷಯ, ಎಲ್ಲರೂ ತೀರ್ಮಾನ, ನಾಳೆ ಶಕ್ತಿ ಆಯುಧ ಬಿಟ್ಟು ಅರ್ಜುನ ಕೊಂದು ಬಿಡಬೇಕು. ತಮಾಷೆ ಏನು ಗೊತ್ತು, ಯುದ್ಧಕ್ಕೋದ್ರೆ ಎಲ್ಲರೂ ಮರ್ತು ಬಿಡ್ತಿದ್ರು ಅಂತಾರೆ, ಯಾರ್ಯಾರಿಗೂ ಜ್ಞಾಪಕ ಇತ್ತು. ಸಾಕು ವಾಪಸ್ ಬಂದೇನೆ ಜ್ಞಾಪಕ, ಛೇ ನಾಳೆ ಆದರೂ ತಪ್ಪಿಸ್ಲಾಗ ಕೊಡಬೇಕು. ಅದು ದೇವರು ಹೇಗೆ ಅಲ್ಲೇ ತೋರಿಸ್ತಿದ್ದಾರೆ, ಗೀತೆಯಲ್ಲಿ ತಾನೇ ಹೇಳಿದ್ದನ್ನು ತಾನೇ ತೋರಿಸ್ತಾನೆ, ಯಾರಿಗೂ ಜ್ಞಾಪಕನೇ ಬರ್ತಾ ಇಲ್ಲ. ಎಷ್ಟೋ ಸರ್ತಾರೆ ಇಂಪಾರ್ಟೆಂಟ್ ವಿಷಯ ಮರ್ತು ಬಿಡ್ತಾನೆ, ನಮಗೆ ಗೊತ್ತಿರುತ್ತದೆ, ಜ್ಞಾಪಕ ಮಾಡ್ಕೊಂಡು ಮರ್ತೋಗಿರುತ್ತೆ, ಒಂದು ಅನುಭವ ಇದೆ. ಆದ್ದರಿಂದ ಆಗಲೇ ಇಲ್ಲ, 14 ರಾತ್ರಿ ಘಟೋತ್ಕರ್ಷಣ ಬಿಟ್ಟು ಅದು ಅರ್ಜುನ ಏನಾಗದಂತೆ ಆಗತ್ತೆ. ಆದರೆ ದೇವರ ಸಂಕಲ್ಪ ಎಷ್ಟೊಂಬುದಕ್ಕೆ ಮಹಾಭಾರತ ಯುದ್ಧ ಅದು ಸಣ್ಣ ಪುಟ್ಟ ವಿಷಯ ಅಲ್ಲ, ಜೀವನದ ಅಡಿಯುಡಿವಿನ ಪ್ರಶ್ನೆ. ಶಕ್ತಿ ಆಯ್ದುಬಿಟ್ಟು ಅರ್ಜುನಿಗೆ ಏನಾದರೂ ತೊಂದರೆ ಆಯಿತು ಅಂದರೆ ಕೌರವರಿಗೆ ಅಂತ ಆಗಲೆಕ್ಕ, ಅಷ್ಟು ಇಂಪಾರ್ಟೆಂಟ್ ಅದನ್ನೇ ಮರಿತಾ ಇದ್ರು. ಇದು ಭಾರಿ ಇಂಪಾರ್ಟೆಂಟ್, ಮಗು ಹೊರಗೆ ಹುಟ್ಟಿದ್ರೆ ತಮಗೆ ದಕ್ಕೋದಿಲ್ಲ, ಅಷ್ಟು ಇಂಪಾರ್ಟೆಂಟ್ ಅದನ್ನೇ ಮರೆತು ಬಿಡ್ಬೇಕು. ಆ ಕಾಲಕ್ಕೆ ತತ್ಕಾಲಕ್ಕೆ ಮರ್ತೋಯ್ತು, ಮರ್ತೋಗಿ ಸೀದಾ ಓಡಿಸೋಕೆ ಮನೆ ಬಿಟ್ಟು ಹೊರಗೆ ಹೋಗೇ ಬಿಡ್ತಾರೆ. ಇವ್ರು ಯಾರು ಗಮನಿಸೇ ಇಲ್ಲ ಅದನ್ನು, ಹೊರಗೆ ಹೋಗೇ ಇದ್ದಾರೆ, ಅಲ್ಲಿ ಹೋಗ್ತಾರೆ ಓಡಿಸ್ಲಿಕ್ಕೆ ಅಂತ ಹೋಗ್ತಾರೆ. ಇಲ್ಲೂ ದೈವ ಸಂಕಲ್ಪ ಎಷ್ಟು ಅಂತ ಹೇಳೋದಕ್ಕೆ ಹೇಳ್ತೇನೆ. ಒಂದು ನಿಯಮ ಇದೆ, ಹಸುಗಳೇನಾದರೂ ಕೂಡ ಮನೆ ಒಳಗೆ ಬಂದು ಏನಾದರೂ ತಿನ್ನಕ್ಕೆ ಹೋದರೂ ಓಡಿಸ್ಬೇಡಿ ಅಂತ ಶಾಸ್ತ್ರ ಹೇಳೋದು. ಮನೆ ಒಳಗೆ ಬಂದು ತಿನ್ನಕ್ಕೆ ಹೋದರೂ ಓಡಿಸ್ಬೇಡಿ, ಯಾಕೆ ಹಸು ತಿಂದರೆ ಪುಣ್ಯ ಒಂದು, ಜೊತೆಗೆ ಹಸು ತಿಂದರೆ ಪುಣ್ಯ ಮತ್ತು ಅದು ಅಕ್ಷಯ ಆಗುತ್ತೆ. ಹಸು ತಿಂದರೆ ಮತ್ತೆ ನಮ್ಗೆ ವಾಪಸ್ ಬರುತ್ತೆ ಹಾಲು, ಗೋಮೂತ್ರ, ಗೋಮಯ ವಾಪಸ್ಸೇ ಬರೋದು, ವೇಸ್ಟ್ ಆಗೋದೇ ಇಲ್ಲ. ಅದಕ್ಕೆ ಯಾವ ಪ್ರಾಣಿ ಬೇಕಾದರೂ ಓಡಿಸಿ. ಯಾವುದು ಕರೆಂಟ್ ಹೋಗಿದೆಯಾ? ಅದು ಆಫ್ ಮಾಡಿದ್ದು ಆನ್ ಮಾಡಿ ಮತ್ತೆ ಅಲ್ಲ, ಅದನ್ನು ಅದಕ್ಕೆ ಇಲ್ಲಲ್ಲ. ಇನ್ನು ನೆಕ್ಸ್ಟ್ 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 ಏನಾಗಿಲ್ಲ. ನೆಕ್ಸ್ಟ್ 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 ರೈಟ್ 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 ಮೇಲ್ ರೈಟ್ ಸ್ವಿಚ್ ಆಫ್ ಮಾಡಿದ್ದ ಆಫ್ ಮಾಡಿದ್ದಲ್ಲ, ಮೇಲಿನ ಸ್ವಿಚ್ ಎರಡನೇ ಸ್ವಿಚ್. ಹಾಂ ಅದು ಮೇಲಿನ ಸ್ವಿಚ್. ಹಾಂ ಸರಿ, ಅದನ್ನು ಓಡಿಸೋ ಬುದ್ಧಿ ಬಂದಿದ್ದು ಇನ್ನೊಂದು ಆಶ್ಚರ್ಯ. ಅದು ಮನೆ ಒಳಗೆ ಬಂದು ತಿನ್ನಕ್ಕೆ ಹೋದರೂ ಓಡಿಸ್ಬೇಡಿ ಅಂತಾರೆ, ಮನೆ ಹೊರಗೆ ಅದು ಅದು ಪೈರು ತಿಂತಾ ಇದೆ. ಇದೇ ರೀತಿ ಗೌತಮರ ಶಾಪದ ಕಥೆಯಲ್ಲಿ ಬರುತ್ತೆ, ಗೋ ಕೃತಕ ಗೋವು, ಮಾಯಾಮಯವಾದ ಗೋವು, ಅದು ಬಂದಿದೆ ಓಡಿಸಕ್ಕೆ ಅಂತ ಹೋಗಬಾರ್ದಾಗಿತ್ತು, ಹೋಗಿಬಿಟ್ರು. ಹಾಕಿದ್ರೆ ಅದು ಸತ್ಯ ಹೋಯಿತು, ಅದು ನೀರು ಪೋಷ ಮಾಡಿ ಸತ್ತ ಹೋಗುತ್ತೆ. ದೈವಿ ಸಂಕಲ್ಪದ ಪ್ರಸಂಗ ಹೇಗಿರುತ್ತೆ, ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ, ದೇವರ ಮಾಯನ ದಾಟಕ್ಕೆ ಅರಿವು ಆಗೋದಿಲ್ಲ. ಅಲ್ಲಿ ಹೋದರು ಓಡಿಸಿ ಸುಳ್ಳಾಯಿತು, ಅಲ್ಲಿ ಹೋಗೋದು ಸರಿಯಾಗಿ ಡೆಲಿವರಿ ಆಗಿಬಿಡುತ್ತೆ, ಅಲ್ಲಿ ಹೋಗೋದು ಸರಿಯಾಗಿ ಡೆಲಿವರಿ ಆಯಿತು. ವಾಗೀಶತೀರ್ಥರು ಎಂಥ ಮಹಾನುಭಾವರು ಅಂದರೆ ಅವರ ಮುಂದೆ ಸ್ತೋತ್ರ ಮಾಡ್ತಾರೆ ವಾದಿರಾಜ ಸ್ವಾಮಿಗಳು. ವಾಗೀಶತೀರ್ಥ ಮುನಿವರಿಯ ಭವದ್ದಯಾಂಬು ಯೋಗೇನ ಪಾವಯ ಮನೋಗೃಹ ಮನ್ವಹಮ್ಮೆ ನಾಗೇಂದ್ರ ತಲ್ಪ ಮಧಿರೋಪಯ ತತ್ಪದಾಬ್ಜ ರಾಗೇಣ ರಂಜಯ ಕಲಿಂಜಯ ತದ್ವಿ ವಿಕ್ಷುಮ್ ಅಂತ ತೀರ್ಥ ಪ್ರಬಂಧದಲ್ಲಿ ಅವರು ಸ್ತೋತ್ರ ಮಾಡ್ತಾರೆ. ಅವರು ರುಕ್ಮಿಣೀಶ ವಿಜಯದಲ್ಲೂ ಕೂಡ ಮುನೀಶ ವಾಗೀಶ ಸುತಸ್ಸುರಮ್ಯಾಂ ಹರೇ ಕಥಾಂ ಶಂಸತಿ ವಾದಿರಾಜ ಅಂತ ಹೇಳಿ ಅವರು ಸ್ಮರಣೆ ಮಾಡ್ತಾರೆ. ವಾಗೀಶ ತೀರ್ಥರು ಒಳ್ಳೆ ಜ್ಞಾನಿಗಳು, ಅವ್ರು ಎಷ್ಟು ಖಚಿತ ಇತ್ತು ತಾವು ಹೇಳಿದ ಮಾತಿನಲ್ಲಿ ಅಂದರೆ ಅಟ್ಟತ್ತಿ ಸರಿಯಾಗಿ ಎಲ್ಲ ಡೇ ಟು ಟೈಮ್ ಎಲ್ಲ ಗೊತ್ತಿದೆ ಅವರಿಗೆ. ಅಲ್ಲಿ ಒಂದು ಸ್ತ್ರೀಯರ ವೃಂದರ ಇತ್ತಂತೆ, ಕಾಯ್ಕೊಂಡಿದ್ದಾರಾಗಲಿ ಅವರೆಲ್ಲ ಕೂಡ, ಅದು ಬಂಗಾರದ ಹರಿವಾಣ ಸಮೇತ ಕಾಯ್ತಾ ಇದ್ದಾರೆ, ಮಗು ಭೂಮಿಯಲ್ಲಿ ಹುಟ್ಟಬಾರದು, ಭೂಸ್ಪರ್ಶವಾಗಬಾರದು ಅಂತೇಳಿ ಅವರು ಹರಿವಾಣ ಸಮೇತ ಕಾಯ್ತಾ ಇದ್ದಾರೆ. ಅಲ್ಲಿ ಹೋಗ್ತಿರ್ಬೇಕಷ್ಟು ಏರ್ಪಾಟು ಮಾಡಿದ್ರೆ ಸ್ನಾನ ಮಾಡಿದ್ರೂ ಮಾಡೋಕ್ಕಾಗೋದಿಲ್ಲ. ಆದರೆ ದೈವಿಕವಾದಂಥ ಒಂದು ಗಡಿಗೆ ಒಳಗೆ ಬಂದರೆ ಹೇಗಿರುತ್ತೆ ಎಂಬುದಕ್ಕೆ ಸಾಕ್ಷಿ ಮಗು ಹುಟ್ಟಿತು. ಆಗ ನೋಡ್ತಾರೆ ಇವ್ರ ಮನೆಯಲ್ಲಿಲ್ಲ, ಅಲ್ಲಿ ನೋಡಿದರೆ ಅಲ್ಲಿದ್ದಾರೆ, ಅವರಿಗೆ ಅಷ್ಟು ಗೊತ್ತಾಯಿತು, ಸುದ್ದಿ ಹೋಯಿತು ಅಂದ್ಕೊಂಡ್ರು. ಇನ್ನೇನು ಮಾಡೋಕ್ಕಾಗೋದಿಲ್ಲ. ಒಂದು ದಾಸರು ಹೇಳ್ತಾರೆ, ಕೈ ಮೀರಿ ಹೋದಂತೆ ಕೃಷ್ಣಾರ್ಪಣ ಅಂಥೇಳಿ ಸಾಧನಕ್ಕೆ ಬಗೆಗಾಣೆ ನೆನ್ನಬಹುದೇ ಸಾಧನದಿ ಗುರುಕರಣ ತಾಪಡೆದ ಬಳಿಕ ಅಂತ ವಿಜಯದಾಸರು ದೇವರನಾಮ. ಕೈ ಮೀರಿ ಹೋದಾಗ ಏನು ಹಾಡೋಕ್ಕೆ ಸಾಧ್ಯ ಇಲ್ಲ, ಆಯಿತು ದೇವರ ಸಂಕಲ್ಪ ಅಂತ ಹೇಳಿದರು. ಮಗುವಿಗೆಲ್ಲ ಮುಂದೆ ಮಾಡೋದನ್ನೆಲ್ಲ ಮಾಡಿದ್ರು. ಭೂಸ್ಪರ್ಶವಿಲ್ಲದೆ ಅವತಾರ ಮಾಡಿದ್ರು, ಭಾಳ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಭೂಸ್ಪರ್ಶವಾಗಲಿಲ್ಲ. ಭೂಸ್ಪರ್ಶ ಭೂಮಿ ಅನ್ನ ಎಲ್ಲವೂ ಮನುಷ್ಯನ ಬುದ್ಧಿಯನ್ನು ಕಡಿಮೆ ಮಾಡಿಬಿಡುತ್ತೆ. ಟಚ್ ಆದರೆ ಮೈಲಿಗೆ ಅಂತ ಹೇಳೋದಿಲ್ಲ ನಾವೀಗ, ನಾವು ಶಾಕ್ ಹೊಡೆಯುತ್ತೆ, ಇನ್ಸುಲೇಷನ್ ಮಾಡಿಬಿಟ್ರೆ ಶಾಕ್ ಹೊಡೆಯೋದಿಲ್ಲ. ಅವ್ರು ಬಂಗಾರ ಇನ್ಸುಲೇಷನ್ ಮಾಡಿದಾಗಿತ್ತು, ಅವರು ಭೂಮಿಗೂ ಅದಕ್ಕೂ ಸ್ಪರ್ಶ ಬರದಂತೆ ಮಾಡಿ. ತತ್ವಸ್ವಾಲಿಯಲ್ಲಿ ಜಗನ್ನಾಥ ದಾಸರು ಬರೀತಾರೆ, ಮಾನುಷಾನ್ನವನುಂಡು ಜ್ಞಾನಶೂನ್ಯನೂ ಆದಿ, ಮನುಷ್ಯ ಲೋಕ ಮನುಷ್ಯರ ಅನ್ನ ಎಲ್ಲ ತಮ್ಮ ಒರಿಜಿನಾಲಿಟಿ ಸಪ್ರೆಸ್ ಮಾಡಿಬಿಡುತ್ತೆ. ಹೊರಗಿನ ಅನುಭವ ನಮಗೆ ಗೊತ್ತು, ನಾವೆಲ್ಲ ಸರಿಯಾಗಿದ್ದೇವೆ, ಬದರಿ ಹೋಗ್ತಾರೆ ಗ್ರಾಸು ಚಳಿ, ಅದು ಹೊರಗಿನ ವಾತಾವರಣದ ಎಫೆಕ್ಟ್ ಅದು, ಒಳಗಿಲ್ಲ ಹೊರಗಿನಿಂದ ಹೊಳೆ ಚಳಿ ಆಗುತ್ತೆ, ಇಬ್ಬಿಸಲು ಹೊರಗಿನ ಎಫೆಕ್ಟ್ ಅದು. ಒಂದು ವಾತಾವರಣದ ಎಫೆಕ್ಟ್ ಹೇಗೆ ಕಾಣುತ್ತೋ ನಮಗೆ ಅಂಥ ಒಂದು ಪ್ರಭಾವ ಮನುಷ್ಯ ಲೋಕ ಬರ್ತಿರ್ಲಿಕ್ಕೆ ಆಗುತ್ತೆ, ಮತ್ತು ಅನ್ನ ತಿಂದಾಗ ಆಗುತ್ತೆ. ಅದು ಆಗದಂತೆ ಮಾಡಲಿಕ್ಕೆ ಚಿನ್ನದ ಹರಿವಾಣ, ಯಾಕೆ ನಮಗಾಗೋದಕ್ಕೇನು ತೊಂದರೆ ಇರೋದು, ಈ ಧನಕನಕಾದಿಗಳೇ ಬಂಧನ, ಅದನ್ನು ತಪ್ಪಿಸ್ಬೇಕು. ಭೂಮಿಯಿಂದ ಬರುತ್ತೆ, ಅದನ್ನು ಬ್ಲಾಕ್ ಮಾಡಿದ್ದರಿಂದ ಅವರಿಗೆ ಲೇಪವಾಗದಂತೆ ನೋಡಿಕೊಂಡು ಇಷ್ಟು ಇಷ್ಟು ಯೋಚನೆ ಮಾಡೋದಕ್ಕೆ ಎಷ್ಟು ಜನಕ್ಕೆ ಸಾಧ್ಯ? ವಾಗೀಶ ತೀರ್ಥರು ಎಷ್ಟು ಅವ್ರು ನೆನೆಸ್ಬೇಕು ನಾವು. ಅವರ ವಾಜರಾಸಳ ಅವತಾರದ ಹಿನ್ನೆಲೆ ಬೆಳವಣಿಗೆ ಎಲ್ಲದರಲ್ಲೂ ವಾಗೀಶತೀರ್ಥರ ದೊಡ್ಡ ಒಂದು ಮಹತ್ವ ಇದೆ, ಅವರ ದೊಡ್ಡ ಪಾತ್ರ ಇದೆ. ಆಮೇಲೆ ಇವರೆಲ್ಲ ನಾಮಕರಣಾದಿಗಳನ್ನು ಮಾಡಬೇಕಾದ್ರೂ ಕೂಡ ಭೂವರಾಹ ಅಂತ ಹೆಸರಿಟ್ಟಿರುತ್ತೆ. ಯಾಕೆ ಅವರು ಸೋದೆಮಠದ ಸ್ವಾಮಿಗಳು, ವಾಗೀಶತೀರ್ಥರು, ಅವರು ಮಂತ್ರಾಷ್ಟ್ರದಲ್ಲಿ ಕೊಟ್ಟಿದ್ದರಿಂದ ಆದ ಅನುಗ್ರಹ. ಸೋದೆಮಠದ ಪಟ್ಟದ ದೇವರು ಭೂವರಾಹ ದೇವರು, ಅದಕ್ಕೆ ಆ ಹೆಸರನ್ನೇ ಇಡ್ತಾರೆ. ಇವತ್ತು ಕನಕದಾಸರು ತಿಮ್ಮಪ್ಪ ಅಂತೇಳಿ, ತಿರುಪತಿ ತಿಮ್ಮಂತ ತಿಮ್ಮಪ್ಪ, ರಾಘವೇಂದ್ರ ಸ್ವಾಮಿ ವೆಂಕಟನಾಥ ಅಂತಿಟ್ಟು, ಯಾರು ಅನುಗ್ರಹದ ಪರವಾಗಿ ಹುಡ್ತಾರೋ ಹೆಸರಿಡೋದು ಪದ್ಧತಿ. ಭೂವರಾಹ ಅಂತ ಹೆಸರಿಟ್ಟು ತಕ್ಷಣ ಅವರು ಅವರು ಎಷ್ಟೇ ಇದಾದರೂ ಮಾತು ತಪ್ಪಲಿಲ್ಲ. ಮಗನ ಕರ್ಕೊಂಡು ಹೊರಟರು ಊರುಗಳ ಹತ್ರ, ಒಪ್ಪಿಸ್ಲಿಕ್ಕೆ ಅಂತಲೇ ಹೊರಟರು. ಇದು ಸಾಮಾನ್ಯವಾದದ್ದಲ್ಲ, ಹರಿಶ್ಚಂದ್ರನ ಕಥೆ ಬರುತ್ತೆ ನಮ್ಮ ಭಾಗವತದಲ್ಲಿ. ಆ ತರಿಸ್ಕೊಂಡಿರ್ತಾನೆ, ಏನು ಗೊತ್ತಾ, ಮಕ್ಕಳಾಗಿರೋದಿಲ್ಲ, ವರ್ಣನೆಗೆ ಹರಿಸ್ಕೊಡ್ತಾನೆ, ನನ್ನ ಮಗು ಹುಟ್ಟಿದ್ರೆ ಬಲಿ ಕೊಡ್ತೀರಿ ಅಂತೇಳಿ. ಇಂಥದ್ದೇ ಕೇಸದು, ಮಗು ಹುಟ್ಟಿದ್ರೆ ಬಲಿ ಕೊಡ್ತೀವಿ, ಹರಿಸ್ಕೊಂಡಿರ್ತಾರೆ, ಮಗು ಹುಟ್ಟಿಬಿಡತ್ತೆ, ಹುಟ್ಟಿಲಕ್ಕೆ ಬಂದೇ ಬಿಡ್ತಾರೆ ಅವರು ಅನ್ನೋ ದೇವರು. ಬಲಿ ಕೊಡೋದನ್ನು ಬಲಿ ಕೊಡ್ತೀನಿ ಅಂತಂದು ಹೇಳಿದ್ದರು. ಸಂಬಳ ಬರ್ತಲಿಕ್ಕೆ ಕಾಯ್ತ ಕೂತ್ರಾಗ ಆಗಾಯ್ತು ಪಾಪ. ಆಗ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ ಮಗು ಈಗ ತಾನೇ ಹುಟ್ಟಿದೆ, 10 ದಿವಸ ಆಗಲಿ ಅಲ್ಲಿವರೆಗೂ ಮೈಲಿಗೆ ತಾನೇ ಅಂತ ಹೇಳಿದ್ರಂತೆ. 10 ದಿವಸ ಮತ್ತೆ ಬರ್ತಾರೆ, ಈಗ ಕೊಡು ಅಂತಾರೆ. ಇಲ್ಲ ಇಲ್ಲ ನಾಮಕರಣ ಇತ್ಯಾದಿ ಆಗಲಿ ಅಂತ ಹೇಳ್ತಾರೆ. ಅದಾದಮೇಲೆ ಬಂದರೆ ಇನ್ನು ಹಲ್ಲು ಹುಟ್ಟಲಿ ಅಂತ ಹೇಳ್ತಾರೆ. ಅದಾದಮೇಲೆ ಹಲ್ಲು ಬೀಳಲಿ ಅಂತ ಹೇಳ್ತಾರೆ. ಆಮೇಲೆ ಗಟ್ಟಿಯಲ್ಲಿ ಹುಡ್ತಾರೆ ಅಂದರೆ ಹರಿಶ್ಚಂದ್ರ ಬಿಡಲಿಕ್ಕಾಗಲಿಲ್ಲ. ಇದೆ ಪಾಯಿಂಟ್ ಇರೋದಿಷ್ಟೇ, ಸತ್ಯ ಹರಿಶ್ಚಂದ್ರ ಅಂತ ಹೆಸರು. ಆತ ಮಾತು ಕೊಟ್ಟಿದ್ದು ಸತ್ಯ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಆದರೆ ಇವರಿಗೆ ವಿಶೇಷ ಅನುಗ್ರಹ, ಹರಿಶ್ಚಂದ್ರ ಭಾರಿ ದೊಡ್ಡ ರಾಜ. ಆ ಕಾಲಕ್ಕೆ ಆತನಿಗೆ ಒಂದು ಇದು ಬಂತು, ಇವರು ಹಾಗೆ ಮಾಡಲಿ, ಇಬ್ಬರು ದಂಪತಿಗಳು ಹೋಗಿ ಒಪ್ಪಿಸ್ಲಿಕ್ಕೆ ಅಂತ ಹೋಗಿ ವಾಗಿಸ್ತಿರ್ತಾರೆ. ಭಾರಿ ಸಂತೋಷ ಆಯ್ತು ಅವ್ರಿಗೆ. ನಾವು ಪ್ರಾಮಾಣಿಕತೆಗೆ ಎಷ್ಟು ಬೆಲೆ ಇರುತ್ತೆ ಮತ್ತೆ ಸಾಕ್ಷಿ ಇದು ತಿಳ್ಕೊಂಬಿಡ್ತಿದ್ರು. ಆಗ್ಲೇ ಹೇಳ್ತಾರೆ, ಯೋಚನೆ ಮಾಡಬೇಡಿ, ನಿಮಗೆ ಮಗು ಉಪನಯನದವರೆಗೂ ನಿಮ್ಮಲ್ಲೇ ಇರಲಿ ಅಂತ ಹೇಳಿ. ಪ್ರಾಮಾಣಿಕತೆ ಸಿಕ್ಕ ಬೇರೆ 5 ವರ್ಷ ನೋಡೋ ಯೋಗ ಬಂತಲ್ಲ ಅವರಿಗೆ. ಅಕಸ್ಮಾತ್ ಹಠ ಮಾಡಿದ್ರೆ ಒಂದು ಕಡೆ ಪಾಪನೂ ಬರ್ತಿತ್ತು, ಆ ಡಿಮ್ಯಾಂಡ್ ಮಾಡಿ ತಗೊಳ್ಬೋದಾಯ್ತು. ಬೇಕಾದ್ರೆ ಅವರು ಡಿಮ್ಯಾಂಡ್ ಮಾಡಿ ತಗೊಳಕ್ಕೆ ಬರ್ತಿತ್ತು ಆಗ. ಆದರೆ ಅದರಲ್ಲಿ ಒಂದು ಪ್ರಾಮಾಣಿಕತೆಗೆ ಎಷ್ಟು ಬೆಲೆ ಕೊಡ್ತಾರೆ ಭಗವಂತ ಅಂಬತಕ್ಕೆ ಸಾಕ್ಷಿ. ಅಷ್ಟು ಸಮಾಧಾನ ಆಯಿತು, ಬಂದರು. ನಿಧಾನವಾಗಿ ಚೌಲಾದಿಗಳು ಮುಗಿತು, 5 ವರ್ಷ ಸರಿಯಾಗಿ ಹೇಳ್ಕೊಳಿಸಿದ್ರು. ಈಗ ಕಳ್ಕೊಂಬಣ್ಣಿ ಮಗುವನ್ನ ಅಂತ ಉಪನಯನ ಮಾಡಬೇಕಾದ ಕೆಲಸ ತಂದೆ ತಾಯಿ, ಯಾವಾಗಲೂ ತಂದೆ ತಾಯಿಗಳು ಮುಖ್ಯಾಧಿಕಾರಿಗಳವರೇ. ನಮ್ಮಲ್ಲಿ ಪದ್ಧತಿ ಉಪನಯನ ತಂದೆ ತಾಯಿಗಳೇ ಮಾಡಬೇಕು ನಿಯಮ ಅದು. ಅಥವಾ ಯಾರು ಮಾಡ್ತಾರೋ ಅವರೇ ತಂದೆ ತಾಯಿಗಳಿದ್ದಾಗ ಇನ್ನೊಂದು ನಿಯಮ. ಮತ್ತೆ ಅದು ವಾಸ ಮಾಡೋರಿಗೆ ಮನೆ ಅಂತಾರೆ, ಆಟ ಉಪನಯನ ಮಾಡಿದವರಿಗೆ ಮಗು ಇದ್ದಾಗಲೆಕ್ಕ. ಅದಕ್ಕಾಗಿ ತಕ್ಷಣವೇ ಅವರು ಕಾರ್ಯಕರ್ತಿ ಮಠದಲ್ಲೇ ಉಪನಯನ ಆಯಿತು. ಅವರು ಉಪನಯನ ಮಾಡಿ ಮಗುವನ್ನು ಅಲ್ಲೇ ಬಿಟ್ಟು ಬರ್ತಾರೆ. ಉಪನಯನದ ಮುಖ್ಯ ಉದ್ದೇಶ ಗುರುಗಳ ಹತ್ರ ಬಿಡೋದು ಅಂತಲೇ ಅರ್ಥ. ಅದಕ್ಕೆ ಗುರುಕುಲ ವಾಸಕ್ಕೆ ಒಪ್ಪಿಸೋದು, ಒಪ್ಪಿಸಿದರು ವಾಪಸ್ಸು. ಅವತ್ತಿನಿಂದ ಮಠದಲ್ಲಿ ಮತ್ತೆ ಮನೆ ಸೇರಲಿಲ್ಲ, ಮಠದಲ್ಲೇ ಬೆಳವಣಿಗೆ. 5 ವರ್ಷಕ್ಕೇ ಉಪನಯನ ಆಗಿ 8 ವರ್ಷದವರೆಗೂ 3 ವರ್ಷಗಳ ಗ್ಯಾಪ್. ಅಷ್ಟರಲ್ಲೇ ಅವ್ರಿಗೆ ಹೇಳೋದನ್ನೆಲ್ಲ ಒಂದು ಶಾಸ್ತ್ರೀಯ ಪದ್ಧತಿಯಂತೆ. ಹಿಂದಿನ ಕಾಲ ಲೌಕಿಕ ವಿದ್ಯಾಭ್ಯಾಸ ಇರಲೇ ಇಲ್ಲ, ಅದು ಪದ್ಧತಿನೂ ಇರಲಿಲ್ಲ. ಮತ್ತು ಶಾಸ್ತ್ರಾಭ್ಯಾಸ ಪದ್ಧತಿ ಜೋರಾಗಿತ್ತು, ಅದರಂತೆ ನಡೆಯಿತು. ದೊಡ್ಡ ಜ್ಞಾನಿಗಳಿಗೆ ಅವೆಲ್ಲ ನೆಪ ಅಷ್ಟೇ, ಆದರೆ ಮಾಡಿಸಿದಂತೆ ಮಾಡಿಸಿದರು ಅವರು. 8 ವರ್ಷಕ್ಕೆ ಸನ್ಯಾಸವನ್ನೇ ಕೊಟ್ಬಿಡಿ, 8 ವರ್ಷಕ್ಕೆ ಸನ್ಯಾಸ. ದೊಡ್ಡ ದಾಖಲೆ ವಾದಿರಾಜ ಸ್ವಾಮಿಗಳದು, ವ್ಯಾಸರಾಜರು ಇವರೆಲ್ಲ ಕೆಲವರೆಲ್ಲ ಶ್ರೀಪಾದರಾಜರು ಮಾತ್ರ 8 ವರ್ಷಕ್ಕೆ ಸನ್ಯಾಸ ತಗೊಂಡವರು. ಬಾಲಸನ್ಯಾಸ ಕೆಟ್ಟದು ಅಂತ ಹೇಳೋರಿಗೆ 3 ಜನ ದೊಡ್ಡ ದೃಷ್ಟಾಂತ. ಬಾಲಸನ್ಯಾಸ ತಗೊಂಡು ಲೋಕವಿಖ್ಯಾತ ಮಹಾಜ್ಞಾನಿಗಳಾಗಿಬಿಡ್ತಾರೆ. ಆದ್ದರಿಂದ ಅದಕ್ಕೆ ಯೋಗ್ಯತೆ ಇದ್ದರೆ ಬಾಲಸನ್ಯಾಸ ತಗೊಂಡ್ರೂ ತಪ್ಪಲ್ಲ. ಗೃಹಸ್ಥರಾಗಿದ್ದ ರಾಘವೇಂದ್ರ ಸ್ವಾಮಿ ಗೃಹಸ್ಥರಾದ್ಮೇಲೆ ಸನ್ಯಾಸ ಮಗುವನ ಮೇಲೆ ತಗೊಂಡ್ರು, ಅದು ತಪ್ಪಲ್ಲ. ಯೋಗ್ಯತೆ ಇದ್ದವರಿಗೆ ಯಾವ ಕಾಲಕ್ಕೆ ಸನ್ಯಾಸ ಬಂದರೂ ನ್ಯಾಯ ಸಲ್ಲಿಸ್ತಾರೆ. 10 ವರ್ಷಕ್ಕೆ 8 ವರ್ಷಕ್ಕೆ ಸನ್ಯಾಸನೂ ಕೊಟ್ಟಾಯಿತು. ಆಗ ವಾದಿರಾಜ ತೀರ್ಥರು ಅಂತ ನಾಮಕರಣ ಮಾಡಿ, ಭೂವರಾಹ ಜನ್ಮನಾಮ, ವಾದಿರಾಜ ತೀರ್ಥರು ಆಶ್ರಮ ನಾಮ. ಅಷ್ಟೊತ್ತಿಗೆ ಅವರು ಹೇಳ್ಕೊಡ್ತಾರೆ. ಒಬ್ಬ ವಿದ್ಯಾನಿಧಿಗಳು ಅಂತೊಬ್ಬರು ಇದ್ದರು, ವಿದ್ಯಾನಿಧಿ ತೀರ್ಥರು ಅಂತ ಒಬ್ಬರು. ಅವರು ಇವರಿಗೆ ಸಂಬಂಧ ಪೂರ್ವಾಶ್ರಮದಲ್ಲಿ ಸಂಬಂಧಿಗಳು, ಬಿಡಿ ಸನ್ಯಾಸಿಗಳು. ಸೋದೆಮಠದ ಅವರ ವಾಗೀಶತೀರ್ಥರ ಶಿಷ್ಯರೇ ಅವರು, ವಾಗೀಶತೀರ್ಥರ ಶಿಷ್ಯರೇ, ತುಂಬ ಸೀನಿಯರ್ ಆದವರು. ಅವ್ರ ಹತ್ರ ಬಂದು ಪಾಠ ಆಯಿತು ಅಂತ ಹೇಳ್ತಾರೆ. ವಾದಿರಾಜ ಸ್ವಾಮಿ ಮೊದಲ ಪಾಠ ಆಗಿದ್ದು ವಾಗೀಶತೀರ್ಥರ ಜೊತೆಗೆ ಅವ್ರ ಜೊತೆಗೆ. ಯುಕ್ತಿಮಲ್ಲಿ ಕದಲ್ಲಿ ಅವರು ಸ್ತೋತ್ರ ಮಾಡ್ತಾರೆ ವಾದಿರಾಜ ಸ್ವಾಮಿಗಳು, ವಿದ್ಯಾನದಿ ಮುನೀನಪಿ ಅಂತ ಸ್ತೋತ್ರ ಮಾಡ್ತಾರೆ. ಇವತ್ತು ಸೋದೆಗೆ ನಾವು ಇದಕ್ಕೆ ಹೋದರೆ, ಉಡುಪಿಗೆ ಹೋದಾಗ ವೃಂದಾವನಗಳೆಲ್ಲ ಇದೆ. ಪ್ರದಕ್ಷಿಣೆ ಹಾಕ್ಲಿಕ್ಕೆ ಅಂತ ಹೋದರೆ, ಎಡಗಡೆಯಿಂದ ಹೋದರೆ ಮೂಲೆಯಲ್ಲಿ ವೃಂದಾವನ ಇದೆ, ಮೂಲೆಯಲ್ಲಿ. ಅದು ಈ ವೃಂದಾವನ ಸೇರಿಲ್ಲ, ಸಪರೇಟ್ ಆಗಿದೆ, ಅದು ವಿದ್ಯಾರ್ಥಿಗಳ ವೃಂದಾವನ. ಬಿಡಿ ಸನ್ಯಾಸಿಗಳಾದ ಉಳಿದವರೆಲ್ಲ ಪೀಠಾಧೀಶರು, ಅವ್ರ ವೃಂದಾವನ ಹೀಗೆ ಮಾಡಿದ್ದಾರೆ. ಇವರು ಸ್ವಲ್ಪ ಆ ಕಡೆ ಇದೆ, ಬಿಡಿ ಸನ್ಯಾಸಿಗಳನ್ನು ಅವು ಪೀಠಾಧೀಶರ ಜೊತೆಗೆ ಸೇರಿಸೋದಿಲ್ಲ. ಶ್ರೀರಂಗಕ್ಕೆ ಹೋದರೆ ಮುಂದೆಲ್ಲ 4 ವೃಂದಾವನಗಳಿದೆ, ಎಲ್ಲ ಪೀಠಾಧೀಶರು. ಹಿಂದುಗಡೆ ಮುನೀಂದ್ರ ತೀರ್ಥರ ವೃಂದಾವನ ಇದೆ, ಅದು ಬಿಡಿ ಸನ್ಯಾಸಿಗಳು, ಅವ್ರ ವೃಂದಾವನ ಅದು ಸೇರಿಸಿಲ್ಲ. ಇಲ್ಲಿ ಗೋವಿಂದವಾಡಿಯವ್ರ ವೃಂದಾವನ ಸ್ವಲ್ಪ ದೂರ ಇಟ್ಟಿರ್ತಾರೆ, ಅದು ಪದ್ಧತಿ ಅಲ್ಲಿದೆ. ಆ ವಿದ್ಯಾರ್ಥಿಗಳು ಅವರವರು, ಅವರ ಹತ್ರ ಪಾಠ ಎಲ್ಲ ಆಯಿತು. ಅವರ ಹತ್ರ ಪಾಠ ಆಗಿತ್ತು ಅನ್ನೋದು ಕುರಿತು ಯುಕ್ತಿ ಮಲ್ಲಿಕಾದ ಮಾತಿನಲ್ಲೇ ಬಂದಿರಬೇಕಾದ್ರೆ ಮತ್ತೆ ಮಾತಾಡಾಗಿಲ್ವೇ ಇಲ್ಲ. ಆ ಹೊತ್ತಿಗೆ ಮುಂದೆ ಅವರನ್ನು ವ್ಯಾಸರಾಜರ ಹತ್ರ ಬರ್ತಾರೆ. ಸ್ವಲ್ಪ ಅಷ್ಟು 1481 ಅವರು ಅವತಾರ ಮಾಡಿದ್ದು ಮಾಘಸಿದ್ಧ ಭೀಮದ್ವಾದಶಿ ಅಂತ ಹೆಸರು ಬಂತು. ಮಾಘಸಿದ್ಧ ದ್ವಾದಶಿಗೆ ಭೀಮದ್ವಾದಶಿ ಅಂತ ಕರೀತಾರೆ. ಸತ್ಯಭಾಮಾದೇವಿ ಕೃಷ್ಣ ನರಕಾಸುರ ಸಂಹಾರಕ್ಕೆ ಅಂತ ಹೊರಟಾಗ ಭೀಮದ್ವಾದಶಿ ವ್ರತವನ್ನು ಮಾಡಿ ಸತ್ಯಭಾಮಾದೇವಿ ಹೊರಟರು ಅಂತ ಹೇಳಿ ನಿರ್ಣಯದಲ್ಲಿ ಆಚಾರ್ಯ ಬರೀತಾರೆ. ಭಾಗವತದಲ್ಲಿ ಬರುತ್ತೆ ಅವಳಿಗೆ ವ್ರತ ಬೇಡ, ವಿಜಯಯಾತ್ರೆಗೆ ಹೋಗೋರು ಮಾಘಸಿದ್ಧ ದ್ವಾದಶಿ ಸರಿಯಾಗಿ ಪಾಲನೆ ಮಾಡೋದ್ರಿಂದ ಅವರಿಗೆ ಸಿದ್ಧಿ ಆಗುತ್ತೆ ಅಂತ ತೋರಿಸೋಕ್ಕೋಸ್ಕರ ಹಾಗೆ ಮಾಡಿದರು ಅಂತ ನಿರ್ಣಯದಲ್ಲಿ ಆಚಾರ ಹೇಳ್ತಾರೆ. ಅಂಥ ದ್ವಾದಶಿ ಅವರು ಅವತಾರ ಮಾಡಿದ ದಿವಸ. ಅಲ್ಲಿಂದ ಹಂಪಿಯಲ್ಲಿ ಅನೇಕ ವರ್ಷಗಳ ಕಾಲ ವ್ಯಾಸರಾಜರ ಹತ್ರ ವಾದಿರಾಜ ಸ್ವಾಮಿಗಳಿದ್ದರು. ವ್ಯಾಸರಾಜರು 1467 ಅವತಾರ ಮಾಡಿದರು, ಇವರು 1481. ಸ್ವಲ್ಪ 30 ವರ್ಷದ ಮೇಲೆ ಡಿಫ್ರೆನ್ಸ್ ಇದೆ ಇಬ್ಬರಿಗೂ ಕೂಡ. ಅವರ ಹತ್ರ ಆಗಲೇ ವಿಜಯೇಂದ್ರ ಸ್ವಾಮಿಗಳೆಲ್ಲ ಆ ಕಾಲಕ್ಕಿದ್ದವರು. ವಿಜಯೇಂದ್ರರು ವಾದಿರಾಜರು ಎಲ್ಲ ಜೊತೆ ಜೊತೆಯಾಗಿ ವ್ಯಾಸರಾಜರ ಹತ್ರ ಇದ್ದರು. ಅದನ್ನು ಪುರಂದರದಾಸರೇ ಬರೀತಾರೆ. ಸಂತ ವಿಜಯೇಂದ್ರ ವಾದಿರಾಜರೆಂಬ ಸಚ್ಚಿಶರಣು ಪಡೆದು ಅಂತ ಅವರ ಸುಳಾದಿಯಲ್ಲಿ ಬರೀತಾರೆ. ವಿಜಯದಾಸರು ಬರೀತಾರೆ. ಆದ್ದರಿಂದ ವ್ಯಾಸರಾಜರ ಹತ್ರ ಇವರು ಇದ್ದಿದ್ದು ಅತ್ಯಂತ ನಿಶ್ಚಿತ, ಸಂಶಯನೇ ಇಲ್ಲ ಆ ಬಗ್ಗೆ. ಅನೇಕ ದಿವಸಗಳು ಕಳೆಯಿತು. ಅಲ್ಲಿಂದ ಅವರು ವಾಪಸ್ಸು ಬಂದು ವಿಶೇಷವಾಗಿ ದೊಡ್ಡ ಕ್ರಾಂತಿಯನ್ನು ಮಾಡ್ತಾರೆ. ಸುಮಾರು 1517-18 ಸುಮಾರಿಗೆ ವಾಗೀಚ ತೀರ್ಥರು ವೃಂದಾವನಸ್ಥರಾಗ್ತಾರೆ. ಆ ವೃಂದಾವನ ಉಡುಪಿಯಲ್ಲೇ ಇದೆ, ಭೂತರಾಜರ ಸನ್ನಿಧಾನ ಅಂತ ಒಂದಿದೆ, ಆದರೆ ಪಕ್ಕದಲ್ಲೇನೆ ಈ ಕಡೆ ನಮಗಿಂದ ಎಡಗಡೆಯಲ್ಲಿ ಒಂದು ಹಿತ್ತಾಳೆ ಕವಚ ಹಾಕಿದ ವೃಂದಾವನ ಇದೆ ದೊಡ್ಡ, ಅದು ವಾಗೀಚತೀರ್ಥರ ವೃಂದಾವನ. ಅದು ಫಸ್ಟ್ ವೃಂದಾವನ ಉಡುಪಿಯ ಆ ಮಠಗಳ ಆ ಜಾಗದೊಳಗಾದ ಫಸ್ಟ್ ವೃಂದಾವನ ಅವರದೇ. ಅಲ್ಲಿವರೆಗೆ ವೃಂದಾವನಗಳಿರಲಿಲ್ಲ ಅಲ್ಲಿ ಫಸ್ಟ್ ಅವರದ್ದು. ಆಮೇಲೆ ಒಟ್ಟು 40 ರೂಪಾಯಿ ವೃಂದಾವನ ಆಗಿದೆ. ಮೂಲ ಬಿಟಾಜ ವೃಂದಾವನ ಅಷ್ಟಿವೆ. ವಾದಿರಾಜ ಸ್ವಾಮಿಗಳು ಮಾಡಿದ ವೃಂದಾವನ ಆದ್ದರಿಂದ ಅಲ್ಲಿ ವೃಂದಾವನ ಮಾಡಬಹುದು ಅಂತ ಉಳಿದವರಿಗೆ ಒಂದು ನಂಬಿಕೆ ಬಂದು ವಿಶ್ವಾಸ ಬರಲಿಕ್ಕೆ ಶುರುವಾಯಿತು. ಅಲ್ಲಿವರೆಗೂ ಇರಲಿಲ್ಲ ವಾಗೀಶೀರ್ಥರ ವೃಂದಾವನ. ಅದಕ್ಕಾಗಿ ಈ ಕಡೆ ಸ್ವಲ್ಪ ಕಡೆ ಭೂತರಾಜರ ಒಂದು ಸನ್ನಿಧಾನ ಅಂತ ಮಾಡಿದ್ದಾರೆ. ಅವೆಲ್ಲ ಕೇಳಿ ಅಲ್ಲಿ ನೋಡಿದಾಗ ಅವಿಷ್ಟು ಸ್ಪಷ್ಟ ಅರ್ಥ ಆಗುತ್ತೆ. ಆಗ ಮುಂದೆ ವಾದಿರಾಜ ಸ್ವಾಮಿಗಳು ಈ ದೇಶ ಕಾಲ ಮೊದಲಾದ ಯೋಚನೆ ಮಾಡಿಬಿಟ್ಟು ಒಂದು ಕಡೆಗೆ ಸಂಚಾರ, ಒಂದು ಕಡೆಗೆ ಪಾಠ ಪ್ರವಚನ, ಇನ್ನೊಂದು ಕಡೆ ವಾದಿ ಜಯ, ಇವ್ರು ಮೂರನ್ನು ಏಕಕಾಲಕ್ಕೆ ಮಾಡ್ತಾ ಹೋಗ್ತಾರೆ. ವಾದಿರಾಜರ ಹೆಸರು ಸಾರ್ಥಕ ಆಯಿತು. ವಾದೀಭ ಮೃಗರಾಜ ಅಂತ ಅವ್ರ ಹೆಸರಾಯಿತು. ವಾದೀಭ ಮೃಗರಾಜರು ವಾದಿಗಳು ಅಂತಕ್ಕಂಥ ಆನೆಗಳಿಗೆ ಸಿಂಹದಂತೆ ಇರತಕ್ಕಂಥವ್ರು ಅಂತ ಅರ್ಥ, ಮತ್ತು ತತ್ವವಾದ ಬಯಸ್ತಕ್ಕಂಥವರಿಗೆ ಮಾರ್ಗದರ್ಶನ ಮಾಡತಕ್ಕಂಥವ್ರು ಅಂತ ಅರ್ಥ. ಅವರು ಮಾಡಿದ ಸಂಚಾರ ಇಡೀ ಭರತಖಂಡವನ್ನು ಸಂಚಾರ ಮಾಡಿದ ದಾಖಲೆ ಇರೋದು ಎಲ್ರಿಗೂ ಇಲ್ಲ, ಕೆಲವರಿಗೆ ಮಾತ್ರ ಇದೆ. ಆಚಾರ್ಯರಂತೂ 2 ಸರ್ತಿ ಬದರಿಗೆ ಹೋಗಿ ಬಂದವರು, ಈಗಲೂ ಬದರಿಯಲ್ಲೇ ಇರೋರು. ಉಳಿದವರು ಬದರಿಯಾತ್ರೆ ಮಾಡಿದವರು ಹಿಂದಿನ ಕಾಲಕ್ಕೆ ತುಂಬ ಕಡಿಮೆ, ಈಗ ವರ್ಷಕ್ಕೆ 2-3 ಸರ್ತಿ ಮಾಡೋರಿದ್ದಾರೆ. ಈಗ ಹಿಂದೆ ಅದು ಸಾಧ್ಯ ಇರಲಿಲ್ಲ, ನಡ್ಕೊಂಡೇ ಹೋಗಬೇಕಾಗ್ತಿತ್ತು. ತುಂಬ ಶ್ರಮ ಇದ್ದ ಕಾಲ, ದಾರಿನೂ ಸರಿ ಇಲ್ಲ, ಕಳ್ಳರ ಕಾಟ ಒಂದಲ್ಲ ಎರಡಲ್ಲ, ಪ್ರಾಣಿಗಳು ಕಳ್ಳರು ದುರ್ಗಮ ದಾರಿ ಎಲ್ಲ ರೀತಿಯಿಂದಲೂ ಸಮಸ್ಯೆ ಇತ್ತು. ಆದರೆ ತುಂಬ ಜನ ಆ ಕಡೆ ಹೋಗಿಲ್ಲ ಆಗೆಲ್ಲ. ವಾದಿರಾಜ ಸ್ವಾಮಿಗಳು ಆ ಕಾಲಕ್ಕೇ ಬದರಿಯಾತ್ರೆ ಮಾಡಿದ ದಾಖಲೆ ಹೊಂದಿದ್ದ, ಬದರಿಯಾತ್ರೆ ಮಾಡಿದರು. ಆ ಯಾತ್ರೆಯನ್ನು ಸಮಗ್ರ ಭರತಖಂಡವನ್ನು ಅವರು ಪ್ರತ್ಯೇಕ ನೋಡಿದ್ದಾರೆ. ಪಶ್ಚಿಮ ಪ್ರಬಂಧ ಇತ್ಯಾದಿ ತೀರ್ಥ ಪ್ರಬಂಧದೊಳಗೆ ತಮ್ಮ ಯಾತ್ರೆಯನ್ನು ದಾಖಲೆ ಮಾಡ್ತಾ ಹೋಗ್ತಾರೆ. ಯಾವ ಕ್ಷೇತ್ರಕ್ಕೆ ಹೋಗಿದ್ದು, ಯಾವ ದೇವತೆಗಳಿದ್ದಾರೆ, ತೀರ್ಥ ಇದೆ, ಸಾಮಾನ್ಯ ವರ್ಣನೆ ಮಾಡ್ತಾ ಪಶ್ಚಿಮ ಪ್ರಬಂಧ ಇತ್ಯಾದಿ ಒಂದು ಪ್ರದಕ್ಷಿಣಾಕಾರ ವರ್ಣನೆ ಮಾಡ್ತಾ ಸಂಚಾರ ಮಾಡಿದ್ದನ್ನು ದಾಖಲೆ ಮಾಡ್ತಾರೆ. ಇಡೀ ನಮ್ಮ ಸಂಸ್ಕೃತ ವೈಷ್ಣವ ಸಾಹಿತ್ಯದೊಳಗೆ ತೀರ್ಥಯಾತ್ರೆಯ ಬಗ್ಗೆ ಮಾಹಿತಿ ಕೂಡ ಒಂದೇ ಒಂದು ಗ್ರಂಥ ಅಂದರೆ ತೀರ್ಥ ಪ್ರಬಂಧ ಒಂದೇ. ಇನ್ನು ಮಹಾಭಾರತ ಪುರಾಣಾದಿಗಳಲ್ಲಿ ತೀರ್ಥಗಳ ಪರಿಚಯ ಎಲ್ಲ ಬೇಕಾದಷ್ಟು ಬರ್ತದೆ. ಹೋಗಿ ನೋಡಿ ಬಂದು ಬರೆದಿದ್ದು ವಾದಿರಾಜ ಸ್ವಾಮಿಗಳ ವೈಶಿಷ್ಟ್ಯ. ಅವರೇ ಹೇಳ್ತಾರೆ, ಆಜನ್ಮ ಭೂಮಿ ನಡರೋಖಿಲೇಶು ತೀರ್ಥೇಶು ತದ್ವರ್ಣನ ಭಾರ ಮುಢ್ವ ಆಯಾಸಮಸ್ಮನ್ ಮೃದುಮಾನ ಸಸ್ಯ ವಾಯುರ್ಮುಹು ಕೃಂತತು ಮಧ್ವರೂಪಿ ಅಂತ ಹೆಸರು. ವಾಯುರ್ಮುಹು ಕೃಂತತು ಮಧ್ವ ಆಜನ್ಮ ಭೂಮಿ ನಡತೋಖಿಲೇಶು. ನಮ್ಮ ಜನ್ಮಭೂಮಿಯಾದ ಉಡುಪಿ ಪ್ರಾಂತದಿಂದ ಹಿಡಿದು ಇಡೀ ಭರತಖಂಡದಲ್ಲಿ ಸಂಚಾರ ಮಾಡಿ ಬರೆದಿದ್ದು ಅಂತ ಹೇಳ್ತಾರೆ. ಆದ್ದರಿಂದ ಅದು ಅಪೂರ್ವವಾದ ಗ್ರಂಥ. ಇವತ್ತಿಗೂ ಆ ಗ್ರಂಥದ ಪಾರಾಯಣ ತುಂಬ ಸಿದ್ಧಿಪ್ರದ ಅಂತಲೇ ಹೇಳ್ತಾರೆ. ಜಗನ್ನಾಥದಾಸರು ಹೇಳ್ತಾರೆ, ಅರ್ಥಿಗಳಿಗೆ ಪರಮಾರ್ಥವ ತೋರುವ ತೀರ್ಥ ಪ್ರಬಂಧವ ಕೀರ್ತನೆಗೈತೆ ವಾದಿರಾಜ ಗುರು ವಾದಿರಾಜ ಅಂತ ಕೊಂಡಾಡ್ತಾರೆ. ಅವರ ಶಿಷ್ಯ ರಘುನಾಥ ತೀರ್ಥರು ಅಂತ ಒಬ್ಬರು ವ್ಯಾಸ ವಾದಿರಾಜರಿಗೆ. ಅವರು ವೃತ್ತರತ್ನ ಸಂಗ್ರಹ ಅಂತ ಗ್ರಂಥ ಬರೆದಿದ್ದರು, ವೃತ್ತರತ್ನ ಸಂಗ್ರಹ ಅಂತ ಹೆಸರು. ವಾದಿರಾಜ ಸ್ವಾಮಿಗಳ ಚರಿತ್ರೆ ಅದು, ಅವರ ಸಾಕ್ಷಾತ್ ಶಿಷ್ಯರಾಗಿ ಬರೆದ ಗ್ರಂಥ. ಅದರಲ್ಲಿ ಹೇಳ್ತಾರೆ, ತೀರ್ಥ ಪ್ರಬಂಧ ಬರೆದರು ಎಷ್ಟು ಪುಣ್ಯ ಕೊಡ್ತಕ್ಕಂಥ ಗ್ರಂಥ ಅಂದರೆ, ಜನಾನ್ ತದಾವರ್ತನ ಶೀಲಿನಶ್ಚ ಚಕಾರ ತೀರ್ಥಾಟನ ಪುಣ್ಯಭಾಜ. ಯಾರು ಅದನ್ನು ಪಾರಾಯಣ ಮಾಡ್ತಾರೆ ಅವರು ತೀರ್ಥಯಾತ್ರೆ ಮಾಡಿದ ಫಲ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟು ಸಿದ್ಧಿ. ಜಗನ್ನಾಥ ಆದರೆ ಕನ್ನಡದಲ್ಲಿ ಹೇಳಿದರು, ಸಂಸ್ಕೃತದಲ್ಲೂ ಹೇಳಿದ್ದಾರೆ. ಅಪೂರ್ವ ಕೃತಿ ಅವರ ರಚನೆಯಾಯಿತು. ಅದೇ ಕಾಲಕ್ಕೆ ರುಕ್ಮಿಣೀಶ ವಿಜಯವನ್ನು ಬರೀತಾರೆ. ರುಕ್ಮಿಣೀಶ ವಿಜಯ, ತೀರ್ಥ ಪ್ರಬಂಧ, ಎರಡು ಅಪೂರ್ವ ಕಾವ್ಯಗಳು ತುಂಬ ಬರೆದಿದ್ದಾರೆ. ಮತ್ತು ಸರಸಭಾರತಿ ವಿಲಾಸ, ಮೂರು ಕೃತಿಗಳಲ್ಲಿ ಅವರ ಕಾವ್ಯಾಸಕ್ತಿ ಎಷ್ಟು ಅಭೋಘ ಅಂತ ನಮಗೆ ತಿಳಿಯಿತು. ಅದು ಕೂಡ ಒಂದು ಪ್ರಸಂಗ ಒದಗಿತು. ಅವರು ಸಂಚಾರ ಮಾಡ್ತಾ ಮಾಡ್ತಾ ಪೂನಾ ಇತ್ಯಾದಿ ಪ್ರಾಂತದಲ್ಲಿದ್ದಾಗ ಅಲ್ಲಿ ಅನೇಕ ಘಟನೆಗಳು ನಡೀತಾ ಹೋಗುತ್ತವೆ. ಸಂಜೆ ಯಾತ್ರೆ ಕಾಲಕ್ಕೆ ಹೊರಟಾಗ ಅದರ ಮಹಿಮೆಗಳು, ಇಂಥ ಗ್ರಂಥ ರಚನೆ ಎಲ್ಲ ನಡೆದಿದ್ದ ಆ ಪ್ರಸಂಗದಲ್ಲಿ. ಆಗ ಒಬ್ಬ ಇವರು ಬಂದು ಕೇಳಿದಂತೆ, ನಿಮ್ಮ ಮಕ್ಕಳಾಗಿಲ್ಲ, ಅನುಗ್ರಹ ಮಾಡಿ ಅಂತ ಕೇಳಿದ. ಆಗ ಅವರು ಸ್ವಲ್ಪ ಜ್ಞಾನದೃಷ್ಟಿಯಿಂದ ನೋಡಿ ಹೇಳ್ತಾರೆ, ನಿಮಗೆ ಮಕ್ಕಳಾಗೋ ಯೋಗ ಇಲ್ಲ, ಈ ಜನ್ಮದಲ್ಲಿ ಮಕ್ಕಳಾಗೋದಿಲ್ಲ, ಯೋಚನೆ ಮಾಡಬೇಡಿ, ಮಕ್ಕಳಿಗೂ ಮೋಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಸಮಾಧಾನವನ್ನು ಹೇಳ್ತಾರೆ. ಮಕ್ಕಳಾಗೋದಿಲ್ಲ ಅಂತ ಹೇಳ್ತಾ ಸಮಾಧಾನವನ್ನು ಹೇಳ್ತಾರೆ. ಜ್ಞಾನೇನೈವ ಪರಂಪದಂ, ಜ್ಞಾನಕ ಸಂಪಾದನೆ ಮಾಡಿ ಅಂತ ಹೇಳ್ತಾರೆ. ಅವರಿಗೆ ಸಮಾಧಾನ ಆಗಲಿಲ್ಲ, ಪಾತ್ರ ಮುಂದೆ ಹೊರಟೋಗ್ಬಿಟ್ರು, ಬದರಿ ಯಾತ್ರೆ ಕಡೆ ಹೊರಟೋದ್ರು. ಇವರು ಬಿಡಲಿಲ್ಲ, ಕಂಡು ಕಂಡವ್ರು ಕೇಳ್ತಾನೆ ಇದ್ರು, ಯಾವನೋ ಒಬ್ಬ ಸಿಕ್ಕ ಇನ್ನೊಬ್ಬ ಸಾಧು, ಅವ್ನು ಮಕ್ಕಳಾಗೋ ಮಾಡ್ತೀನಿ ಅಂತ ಹೇಳಿದ. ಮಗು ಹಾಗೇ ಬಿಡ್ತೀವಿ ಅವರಿಗೆ. ಆಗ ಅವರಿಗೆ ಭಾರಿ ಖುಷಿಯಾಯಿತು. ಆದರೆ ಸೊಳ್ಳೆ ಸಿಟ್ಟು ಬಂತು, ಸುಳ್ಳು ಹೇಳಿಬಿಟ್ರೆ, ರಾಬಿ ರಿಪೋರ್ಟ್ ಕೊಟ್ಟರೆ ಡಾಕ್ಟರ್ ಮೇಲೆ ಸಿಟ್ಟು ಬರುತ್ತಲ್ಲ, ಆ ಥರ ಆಯಿತು. ಆಯಿತು ಬರಲಿ ಅಂತ ಕಾಯ್ತಾ ಇದ್ರು. ಆ ಸಂಚಾರ ಬರ್ತಾ ಅದೇ ಊರಿಗೆ ಬಂದರು ರಾಜಸ್ಥಾನ ಮತ್ತೆ ಅದೇ ಊರಿಗೆ. ಅವರು ಜ್ಞಾನಿಗಳು ಬೇಕು ಅವಾರ್ಡ್ ಮಾಡಿ ಬೇರೆ ಕಡೆ ಹೋದ್ರೆ ಬೋದು ಹೋಗ್ತಿತ್ತು. ಅಲ್ಲಿಗೆ ಬಂದರು, ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಏನಾಗಿದೆ ವಿಷಯ ಅಂತೇಳಿ. ಬಂದಾಗ ಇವನೇನು ಮಾಡ್ದ, ಮಗನ ಕರ್ಕೊಂಡೋಗಿ ನಮಸ್ಕಾರ ಮಾಡಿಸ್ದೆ. ಅವ್ರ ಮುಖ ಚುಚ್ಚಬೇಕಲ್ಲ, ಆ ಥರ ನೀವು ಆಗೋದಿಲ್ಲ ಅಂತ ಹೇಳಿದ್ರಲ್ಲ, ಕಣ್ಣಾರೆ ತೋರಿಸಿ ನೋಡಿ ನಿಮ್ಮ ಸುಳ್ಳಾಗಿದೆ ಅಂತ ಹೇಳಬೇಕು ಅಂತೇಳಿ ನಮಸ್ಕಾರ ಮಾಡಿಸ್ಬಿಟ್ಟು, ನೋಡಿದ್ರ ಸ್ವಾಮಿ ನೀವು ಹೇಳಿದ್ರಿ ಆಗೋದಿಲ್ಲ ಅಂತ, ಆಗೋಗ್ಬಿಟ್ಟಿದೆ ಏನೋ ದೇವ್ರ ದಯ, ನಿಮ್ಮ ಕೈಲಿ ಆಗಲಿಲ್ಲ ಅಂತ ಟಾಂಟ್ ಹೊಡೆಯ ಮಾತಾಡ್ತಾನೆ. ಅವ್ರು ನೋಡ್ತಾರೆ ರಾಜರಾಜ ಅವಳು, ಗೊತ್ತವರಿಗೆ, ಹೌದಾ ನಿನ್ನ ಮಗುನ ಅಂತ ಹೇಳಿದ್ರು. ಹೌದು, ಒಂದು ಕಷ್ಟ ಇರೋ ಹತ್ತಿರ ಕೈಯಲ್ಲಿ ನೀರು ಹಾಕಿಕೊಟ್ರು, ಮಂತ್ರಿಸಿದ್ರು ಅದ್ರ ಮೇಲೆ ಹಾಕಿದರು. ದೊಡ್ಡ ಪಿಶಾಚಿ ಅದು, ಮಗು ಅಲ್ಲ, ದೊಡ್ಡ ಪಿಶಾಚಿ ನಿಂತ್ಕೊಂಡ್ಬಿಡುತ್ತೆ. ಆಗ ಅವ್ರು ಗಡಗಡರೆಲ್ಲ ಶುರು ಮಾಡ್ತಾರೆ, ಏನು ಸ್ವಾಮಿ ಏನು ಅಂತ ಕೇಳಿದ್ರು. ಹೇಳ್ತಾರೆ, ಆದರೆ ನಾನು ಅದ್ರ ಮೇಲೆ ಹೇಳಿಸ್ತೀನಿ, ಹೇಳು ನೀನೇ ಹೇಳು ಅಂತ ಕೇಳಿದ್ರು. ಪಾರಿಜಾತ ಪುಷ್ಪದ ಕಥೆ ಬಂದಾಗ ನಾಡಿದರೆ ನೀವೇ ಹೇಳಿ ಅಂತ ಹೇಳ್ತಾರಲ್ಲ, ಹಾಗೆ ಆಗ ಜನಕ್ಕೆ ಹೆಚ್ಚು ಅದ್ರ ಮೇಲೆ ವಿಶ್ವಾಸ ಬರುತ್ತೆ. ಹೇಳುತ್ತೆ, ನಾನು ಒಂದು ಪಿಶಾಚಿ, ಒಬ್ಬ ಮಂತ್ರವಾದಿ ವಶ ಮಾಡಿಕೊಂಡಿದ್ದವನು, ಅವನು ನಿಮಗೆ ಹೇಳಿದ, ನನಗೆ ಹೇಳಿದ್ದ ನಿಮ್ಮ ಮಗನಾಗಿ ಹುಟ್ಟಿ ಕೊಂದು ಬಾ ಅಂತ ಹೇಳಿದ್ದೆ ಎಷ್ಟು ದಿವಸ ಆದಮೇಲೆ, ಅದಕ್ಕೆ ಕಾಯ್ತಾ ಇದ್ದೆ ನಾನು ಅಂತ ಹೇಳಿದ್ರೆ. ಅವರ ಗೊತ್ತಾಯ್ತಾ ಯಾರು ಅಂತ ಹೇಳಿಬಿಟ್ಟು ಆ ಪಿಶಾಚಿ ದಯವಿಟ್ಟು ಬಿಟ್ಬಿಡಿ ಹೋಗ್ತೇನೆ ಅಂತ ಹೇಳ್ತಾರೆ, ಸರೆಂಡರ್ ಆಗುತ್ತೆ, ಅದು ಕಳಿಸಿಬಿಡ್ತಾರೆ. ವಾದರಾಜ ಅವಳದ ಅರ್ಥ ಆಯ್ತೀರಿ, ಹೇಳಿದ್ದೆ ನಾನು, ನಂಬಳಕ್ಕೆ ಅರ್ಥ ಆಗಲಿಲ್ಲ ನಿಮಗೆ ಅಂತ ಕೇಳಿದೆ. ಇದೆಲ್ಲ ಇವತ್ತು ನಮ್ಮ ಜನ ತುಂಬ ಜನಕ್ಕೆ ಬೇಕಿದೆಯಲ್ಲ, ಎಲ್ಲೆಲ್ಲೋ ಹೋಗೋ ಜನ ಅದು ಎಕ್ಸಾಂಪಲ್ ಕೊಟ್ರಷ್ಟು, ಎಷ್ಟು ಜನ ಇದ್ದಾರೆ ಗೊತ್ತಾ. ಇವತ್ತು ವಾದರಾದರು ರಾಘವೇಂದ್ರ ಸ್ವಾಮಿ ಇದ್ದರೂ ಕೂಡ ಕಂಡು ಕಂಡು ಕಡೆ ಹೋಗ್ತಾರೆ, ಜನ ಹೋಗಬಾರದು ಜಾಗಕ್ಕೆ ಹೋಗ್ತಾರೆ. ಅವ್ರಿಗೆ ಮಾಡಬಾರದನ್ನು ಮಾಡೋಕ್ಕೆ ಅವ್ರು ಹೇಳ್ತಾರೆ, ಅವರು ಮಾಡ್ತಾರೆ, ಧರ್ಮ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಎಷ್ಟೋ ಸರ್ತಿ ಕಂಡು ಕಂಡದನ್ನು ಹೇಳ್ತೀವಿ, ಇರೋ ಮಗು ಹೆಣ್ಮಗನ ಬರೀ ಕೊಟ್ಟರೆ ಗಂಡ್ಮಗ ಆಗುತ್ತೆ ಅಂತ ಹೇಳ್ತಾರೆ. ಗಂಡ್ಮಗ ಹೆಣ್ಮಗನ ಕಳ್ಕೊಂಡಿದ್ದು ಅಷ್ಟೇ ಆಗೋದು. ಎಷ್ಟೋ ಪೇಪರಲ್ಲಿ ಬರ್ತಾರೆ ಇರುತ್ತಂಥ ಪಾಪಗಳಿರೋ ಕಾಲ ಇದು. ಇಂಥ ಕಥೆಯಿಂದ ತಿಳ್ಕೊಬೇಕಾದ ಒಂದು ಕಥೆ, ಇನ್ನೊಂದು ದೊಡ್ಡ ಮೆಸೇಜ್ ಅದರಿಂದ ಜ್ಞಾನಿಗಳು ಹೇಳಿದಾಗ ಅದನ್ನು ಸಹಿಸ್ಕೊಂಡು ಸುಮ್ಮನೆ ಇರಬೇಕೆ ಹೊರತು ಅದಕ್ಕೆ ವಿರುದ್ಧ ಮಾಡೋಕ್ಕೆ ಎಲ್ಲೆಲ್ಲ ಹೋಗಬಾರದು ಜಾಗದಲ್ಲಿ ಹೋಗಿದರೆ ತಪ್ಪದು. ಅದಕ್ಕೆ ದಾಸ ಹೇಳ್ತಾರೆ, ಅನ್ಯರಿಂದಲೇ ಸುಖವಾಯಿತೆಂಬುದಕ್ಕಿಂತ ನಿನ್ನಿಂದಾಯಿತೆಂಬ ಕ್ಲೇಶ ಮೇಲಯ್ಯ, ಎಷ್ಟು ಚೆನ್ನಾಗಿರಬಾರ್ದು. ಇವತ್ತು ಇನ್ನೆಂದ ಇನ್ನೊಬ್ಬರಿಂದ ಅಯೋಗ್ಯರಿಂದ ಸುಖ ಆಯಿತು ಅಂತ ಹೇಳೋದಕ್ಕಿಂತ ಯೋಗ್ಯರ ಹತ್ರ ಹೋಗಿ ಕೆಲಸ ಆಗದೆ ಹೋದರೂ ಪರವಾಗಿಲ್ಲ, ಯೋಗ್ಯರು ನೋಡಿದ್ರೆ ಪುಣ್ಯಾದರೂ ಬರುತ್ತೆ ಅಂತ ಹೇಳ್ತಾರೆ ಪದೇ ಪದೇ. ಗೊತ್ತಾಯ್ತಾ, ಯೋಗ್ಯರ ಹತ್ರ ಹೋದರೆ ಆ ಪುಣ್ಯ ಆದರೂ ಬರುತ್ತೆ, ಆದರೆ ಅಯೋಗ್ಯರ ಹತ್ರ ಹೋದರೆ ಪಾಪ ಹೋಗಿದ ಪಾಪ ಒಂದು, ಕೆಟ್ಟ ಫಲ ಒಂದು, ಎರಡೆರಡು ಬರುತ್ತೆ. ಅದಕ್ಕೆಂದು ನಾವು ಅಟ್ರ್ಯಾಕ್ಟ್ ಆಗಿ ಫಲದ ಆಸೆಗೋಸ್ಕರ ಧರ್ಮ ಬಿಟ್ಟು ಅಯೋಗ್ಯರ ಹತ್ರ ಹೋಗಬಾರದು ಅಂತ ಹೇಳ್ತಾರೆ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇವತ್ತಿನ ಜನಗಳಿಗೆಲ್ಲ ಇಂಥವರ ಕಥೆ ಹೊಸ ಮಾರ್ಗದರ್ಶನ ಕೊಡ್ತಕ್ಕಂಥ ಕಥೆಗಳು. ಕಥೆ ಅಂತ ಕೇಳಬಾರ್ದವನ, ದೊಡ್ಡ ತತ್ವ ಅಂತ ಕೇಳಿದ್ರೆ ಗೊತ್ತಾಗ. ಅದೇ ರೀತಿ ಇದ್ದಾಗ ಇನ್ನೊಂದು ಪ್ರಸಂಗ ಬಂತು, ಅಲ್ಲಿ ವಿಶೇಷ ಪ್ರಸಂಗ ಒದಗಿ ಇನ್ನೊಂದು ಅಂಥದ್ದೇ ಕಥೆ ಹೇಳ್ತಾರೆ. ಇನ್ನೊಬ್ಬ ಕಾಲಕ್ಕೊಬ್ಬ ಸಂತ ಇದ್ದ, ಆತ್ಮಹತ್ರ ಒಬ್ರು ಯಾರೋ ಹೋಗಿದ್ರು ಮಗು ಆಗಲಿ ಅಂತೇಳಿ. ಆತ ಹೇಳಿದ, ಆಯ್ತು ನಾನು ಪಾಂಡುರಂಗನ ಭಕ್ತ, ಆತ ನಾ ಪಾಂಡುರಂಗನ ಕೇಳ್ಕೊಂಬಂದು ಹೇಳ್ತೇನೆ, ಸ್ವಲ್ಪ ಇರಿ ಅಂತ ಹೇಳಿದ. ಮರು ದಿವಸ ಹೇಳಿದೆ ಅವರಿಗೆ, ಪಾಂಡುರಂಗನ ಕೇಳಿದೆ, ಮಗು ಆಗೋದಿಲ್ಲ ಅಂತ ಹೇಳಿದ್ದಾರೆ, ಮಗು ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅವ್ರಿಗೆ ಭಾರಿ ದುಃಖ ಆಯಿತು. ವಾದರಾಜ ಸ್ವಾಮಿಗಳು ಹೋದರು ಮತ್ತೆ ಅಂಥ ಜಾಗಕ್ಕೆ ಹೋದ್ರು, ಇವ್ರು ರಿವರ್ಸ್ ಕೇಸಿದ್ರು. ಇವರನ್ನು ಕೇಳಿದ ಆತ ಬಂದು, ಸ್ವಾಮಿ ಹೀಗಾಯ್ತು ಏನು ಮಾಡಬೇಕು ಅಂದ್ರೆ, ಆಯಿತು ಯೋಚನೆ ಮಾಡಬೇಡಿ ನಾಳೆ ಹೇಳ್ತೀನಿ ನಿಮಗೆ ಅಂತೇಳಿ. ಇವರು ಕೂಡ ಹಾಗೆ ಹೇಳಿದರು, ಮರು ದಿವಸ ಹೇಳಿದ್ರು ದೇವರು ಒಪ್ಪಿಕೊಂಡಿದ್ದಾರೆ ಮಗು ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರು ಅವ್ರಿಗೆ ಗುಟ್ಟ ಬರ್ತಾ ಕೇಸಿದ್ರು. ಆಮೇಲೆ ಏನಾಯ್ತು, ಮಗು ಹಾಗೆ ಬಿಡ್ತು. ಆಗ ಆ ಸಾಧು ಭಾರಿ ಸಿಟ್ಟು ಬಂತು ಪಾಂಡುರಂಗನ ಮೇಲೆ. ಇವರು ಕೇಳಿ ಹೊರ ಕೊಟ್ಟೆ ಅಂತ ಅವ್ರು ಹೇಳ್ತಾರೆ, ನಾನು ನಿನ್ನ ಕೇಳಿದ್ರೆ ಆಗೋದಿಲ್ಲ ಅಂತ ಹೇಳಿದೆ, ಅವ್ರು ಕೇಳಿದ್ರೆ ಕೊಟ್ಟಿದ್ದೆ, ಇದ್ಯಾವ ನ್ಯಾಯ ಅಂತ ಕೇಳಿದ್ರು. ಇದ್ಯಾವ ನ್ಯಾಯ, ಅನ್ಯಾಯ ಇಲ್ಲ ಅಂತ ಹೇಳಿದಾರ ಅಂಗಡಿಯಲ್ಲಿ ಇದೆ ಅಂತ ಹೇಳಿಬಿಟ್ರೆ ಸಿಟ್ಟು ಬರುತ್ತಾ ಇದ್ರು. ಆಗ ಆ ಪಾಂಡುರಂಗ ಹೇಳಿದಂಥವರಿಗೆ ಆ ಕಥೆಗಳ ಸತ್ಯಾಂಶ ಮುಖ್ಯ ಅಲ್ಲ, ಅದರ ಎಸೇಜ್ ಭಾರಿ ದೊಡ್ಡದು. ಮತ್ತೆ ಅವ್ರು ಹೇಳ್ತಾರೆ, ನೋಡು ನೀನು ಬಂದು ಕೇಳಿದೆ ಅದು ಮಗುವಾಗ ಯೋಗ ಇದೆಯಾ ಇಲ್ಲ ಅಂತ ಕೇಳಿದೆ. ನಾ ಇಲ್ಲ ಅಂತ ಹೇಳಿದೆ ಅಷ್ಟೇ, ಇಲ್ಲ ಅಂತ ಹೇಳಿದೆ. ಮೂಲ ಮಗು ಬೇಕು ಅಂತ ಕೇಳಿದ್ರು, ನಾ ಇಲ್ಲ ಅಂದೆ. ನಿಮ್ಮ ಕೈಯಲ್ಲಿ ಆಗೋದಿಲ್ಲ, ದೇವ್ರು ಯಾಕೆ ಆಗೋದಿಲ್ಲ ಅಂದರು, ಆಗಲೇ ಅಂತ ಕೊಟ್ಟುಬಿಟ್ಟೆ ಅಂತ ಹೇಳ್ತಾರೆ. ಅಂದರೆ ಅವರು ನನ್ನ ಸ್ತೋತ್ರ ಈ ರೀತಿ ಅರ್ಥ ಮಾಡ್ಕೊಂಡು ಕೇಳಿದ್ರೆ ಕೊಟ್ಟೆ. ಮೆಸೇಜ್ ಕೇಳಕ್ಕೆ ನಾನು ಕೇಳಿದರೆ ಸೀಟ್ ಇದೆಯಿಲ್ಲ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಿದೆ ಅಷ್ಟೆ. ಕೊಡು ಅಂತ ಕೇಳೋದು ಬೇರೆ, ಸೀಟ್ ಇದೆ ಬೇರೆ. ನೀನು ಕೇಳಿದ ಮೆಸೇಜು ಅವ್ರು ಕೇಳಿದ್ದು ಅವರು ಪ್ರಾರ್ಥನೆ ನಡೆಸ್ಕೊಟ್ಟೆ ಅಂತ ಹೇಳಿದರೆ ಅದಕ್ಕೆ ಆಚಾರ ಹೇಳ್ತಾರೆ, ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ ಸನ್ನತಾಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲ. ಅದಕ್ಕೆ ಎಷ್ಟೊತ್ತಿ ಆಗೋದಿಲ್ಲ ಅಂತ ದೊಡ್ಡವರು ಹೇಳಿದ್ರೆ ತಕ್ಷಣ ಆಗುತ್ತೆ ಅಂತ ಹೇಳ್ತಾರೆ. ಈ ಪದ್ಧತಿ ನಮ್ಮಲ್ಲೂ ಕಂಡಿದೆ ಈಗ. ಆದರೆ ಅದು ಹೀಗೆ ಮಾಡಿದ ಕಥೆ ಇನ್ನೊಂದು ಬರುತ್ತೆ. ಅದು ಸಾತ್ವಿಕ ರೀತಿಯಲ್ಲಿ ಮಾಡಲಿಕ್ಕೆ ಬರೋದಾದರೆ ಖಂಡಿತ ಮಾಡಿ, ತಾಮಸ ಪದ್ಧತಿ ಮಾತ್ರ ಹಿಡಿಬಾರ್ದು ಅನ್ನೋದಕ್ಕೆ ನಿದರ್ಶನ. ಹಾಗೆ ಸಂಚಾರ ಮಾಡ್ತಾ ಪೂನಾ ಪ್ರಾಂತದಲ್ಲಿ ಓಡಾಡ್ತಾ ಇದ್ದಾಗ ಒಂದು ಸುದ್ದಿ ಬಂತು. ಒಂದು ಗ್ರಂಥಕ್ಕೆ ಮಾಘ ಕಾವ್ಯ ಅಂತೊಂದಿದೆ, ಶಿಶುಪಾಲವಧ ಅಂತ ಹೆಸರು. ಬರೆದವನು ಮಾಘ ಅಂತ ಒಬ್ಬ ಕವಿ. ಅದು ಶಿಶುಪಾಲವಧ ಅಂದರೂ ಅದೇ, ಮಾಘ ಕವಿ ಮಾಘ ಕಾವ್ಯ ಅಂದರೂ ಅದೇ, ಮಾಘ ಬರೆದಿದ್ದಕ್ಕೆ ಮಾಘ ಕಾವ್ಯ ಅಂತ ಕರೀತಾರೆ. ಅದಕ್ಕೆ ದೊಡ್ಡ ಒಂದು ಸನ್ಮಾನ ಮಾಡಬೇಕು. ಉಪಮಾ ಕಾಳಿದಾಸಸ್ಯ ಭಾರವೇರ ಅರ್ಥಗೌರವಂ ದಂಡಿನಃ ಪದಲಾಲಿತ್ಯಂ ಮಾಘೇ ಸಂತಿ ತ್ರಯೋ ಗುಣಃ ಅಂತ ಒಂದು ಮಾತಿದೆ. ಉಪಮಾದ ಅಲಂಕಾರಗಳಿಗೆ ಕಾಳಿದಾಸ, ಲಲಿತವಾದ ಪದಗಳ ಒಂದು ನಿದರ್ಶನಕ್ಕೆ ದಂಡಿ, ಮತ್ತು ಈ ಭಾರವಿ ಇದ್ದಾನೆ ಅವನು ಕಿರಾತಾರ್ಜುನಿ ಅಂತ ಬರೆದಿದ್ದಾನೆ. ಅದು ಅರ್ಥ ಗೌರವ, ಒಳ್ಳೆ ಅರ್ಥವತ್ತಾದ ಮಾತುಗಳು ಬರೀತಾನೆ. ಆದರೆ ಮಾಘನಲ್ಲಿ ಮೂರು ಗುಣಗಳಿದೆ ಅಂತ ಅದಕ್ಕೆ ಅರ್ಥ. ಅದಕ್ಕೆ ಇದಕ್ಕೆ ಅಪ್ರತಿಮವಾದ ಕಾವ್ಯ, ಸರ್ವಶ್ರೇಷ್ಠವಾದ ಮಹಾಕಾವ್ಯ ಅಂಥೇಳಿ ಗೌರವ ಕೊಟ್ಟು ಆ ಮೆರವಣಿಗೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ. ಆ ಜನಗಳೆಲ್ಲ ಬಂದು ಕೇಳ್ಕೊಂಡ್ರೆ ಅಲ್ಲಿ ಊರಿಗೆ ಬಂದು ಅದೇ ಅದು ತಮಗೆ ಗೊತ್ತಿರೋ ಹಾಗೆ ಅದು ಒಳ್ಳೆಯ ಗ್ರಂಥ ಅಲ್ಲ, ಒಳ್ಳೆ ನಮ್ಮಲ್ಲಿ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಮಾಘನ ಓದಿ ಮಗ ಕೆಟ್ಟ ಅಂತ ಒಂದು ಮಾತು ಬರುತ್ತೆ. ಅದರಲ್ಲಿ ಕೆಟ್ಟದಾಗಿರ್ತಕ್ಕಂಥ ವರ್ಣಗಳು ತುಂಬ ಜಾಸ್ತಿ, ಶೃಂಗಾರ ಪ್ರಧಾನವಾದ ಕಾವ್ಯ. ಮೊದಲೇ ಜನ ಓದಿ ಹಾಳಾಗ್ತಾರೆ, ಪ್ರಶಸ್ತಿ ಕೊಟ್ಟರೆ ಇನ್ನೂ ಪಾಪ್ಯುಲಾರಿಟಿ ಜಾಸ್ತಿ ಆಗುತ್ತದೆ, ತುಂಬ ಜನ ಕೆಟ್ಟು ಹೋಗ್ತಾರೆ. ದಯವಿಟ್ಟು ಅದಕ್ಕೆ ಆ ಗೌರವ ಸಲದಂತೆ ಮಾಡಬೇಕು ಅಂತ ಕೇಳಿಕೊಂಡ್ರು. ಅದಿರೋ ಅಸೂಯಿಂದ ಕೇಳಿದ್ದಲ್ಲ, ಸಮಾಜದ ಹಿತಕ್ಕೋಸ್ಕರ ಕೇಳಿಕೊಂಡು. ವಾದಿರಾಜ ಸ್ವಾಮಿಗಳು ತಥಾಸ್ತು ಹಾಗೆ ಆಗಲಿ ಅಂತ ಹೇಳ್ತಾರೆ. ಅವ್ರು ಹೇಳ್ಕೊಳ್ತಾರೆ ಸಂಬಂಧಪಟ್ಟವರಿಗೆ, ಇವ್ರು ಕರೆದ ಯಾರು ಬರೋದಿಲ್ಲ ಅಂತ ಹೇಳ್ತಾರೆ. ಬಂದರು ಹೇಳಿದ್ರಂತೆ, ನೋಡು ತುಂಬ ತಪ್ಪು, ಅದಕ್ಕೆ ಮಾಡಬೇಡಿ ಹೀಗೆ ಹೇಳೋದೆಲ್ಲ ಒಂದು ರೀತಿ ನೆಗೆಟಿವ್ ಆಗುತ್ತೆ, ಹಾಗೆ ಹೇಳಲೇ ಇಲ್ಲ. ಬೇರೆ ರೀತಿ ಹೇಳಿದ್ರಂತೆ, ನೋಡಿ ನೀವು ಕಾವ್ಯ ಸನ್ಮಾನ ಮಾಡ್ತಿದ್ದೀರಿ, ಒಳ್ಳೆ ಕಾವ್ಯ ಬೇಕು ಸನ್ಮಾನಕ್ಕೆ ಹೋದಲ್ಲೋ, ಮಾಘಕ್ಕಿಂತ ಒಳ್ಳೆ ಕೃತಿ ನಮ್ಮ ಹತ್ರ ಒಂದಿದೆ, ಅದು ನಿಮಗೆ ಕೊಡ್ತೇವೆ ಅಂತೆ. ನೋಡಿ ತೀರ್ಮಾನ ಮಾಡಿ, ಅವಸರ ಪಡಬೇಡಿ, ಆ ಕಾವ್ಯ ಕೊಡ್ತೇವೆ ನಿಮಗೆ ಅಂತ ಹೇಳಿದ್ರು. ಆಗಲಿ ಅಂತ ಹೇಳಿದ್ರು, ಇವ್ರು ಮಾತನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಆಗಲಿ ಅಂತ ಹೇಳಿದ್ರು. ಆದರೆ ಅದು ಉಡುಪಿಯಲ್ಲಿ ತರಿಸ್ಬೇಕು, ಸ್ವಲ್ಪ ಟೈಮ್ ಬೇಕಾಗುತ್ತೆ, ಟೈಮ್ ಬೇಕು, ಒಂದು 20 ದಿವಸ ಬೇಕಾಗತ್ತೆ ಅಂತ ಹೇಳಿದ್ರು. ಅದಕ್ಕೆ ಆಗಲಿ ಅಂತ ಹೇಳಿದ್ರು. ಆ ಗ್ರಂಥವೂ ಇಲ್ಲ ಏನೂ ಇಲ್ಲ, ಅದೇ ಆ ಸವಳು ಬರಲಿಕ್ಕೆ ಶುರು ಮಾಡ್ತಾರೆ, ಅದನ್ನು ಬರಲಿಕ್ಕೆ ಶುರು ಮಾಡ್ತಾರೆ. ಆಶ್ಚರ್ಯ ಅಂದರೆ ಇಲ್ಲದ ಗ್ರಂಥನ ಸೃಷ್ಟಿ ಮಾಡಬೇಕು ಅಷ್ಟು ದಿವಸದೊಳಗೆ, ಮಾತು ಕೊಟ್ಟಾಗಿಬಿಟ್ಟಿದೆ. ಇಲ್ಲ ಹೋದರೆ ಎರಡು ಅನಾಹುತ ಆಗೋದು. ಯೋಚನೆ ಅವ್ರಿಗೆ ಟೈಮಲ್ಲಿ ಸಿಗಬೇಕು. ಈ ಮಧ್ಯೆ ಇವತ್ತು ಸಾಮಾನ್ಯ ಸ್ವಾಮಿಗಳಿಗೆ ಟೈಮ್ ಸಿಗಲ್ಲ, ಮಂತ್ರಾಸ್ತ್ರ ಇದರೊಳಗೆ ಟೈಮ್, ಪಾದ ಪೂಜೆ ಓದಕ್ಕೆ ಟೈಮ್ ಸಿಗಲ್ಲ, ಅವ್ರಿಗೆ ಪಾಠ ಹೇಳೋಕ್ಕೂ ಟೈಮ್ ಸಿಗಲ್ಲ ಅಂತ ಕಾಲ ಇದು. ಇವ್ರು ಗ್ರಂಥ ಬರೀಬೇಕು ಬೇರೆ, ಹೇಗೆ ಬರೆಯೋದು? ಅದು ಯೋಚನೆ ಮಾಡಲೇ ಇಲ್ಲ ಅವರು. ಒಳ್ಳೆ ಸಿದ್ಧ ಪುರುಷರು ಅವರು, ಅವರು ಟೈಮ್ ಮಾಡ್ಕೋಬೇಕಲ್ಲ, ಅದಕ್ಕಾಗಿ ಕೂತು ಬರಲಿಕ್ಕಂತೂ ಟೈಮ್ ಇಲ್ಲ. ಅವರು ದೇವರು ಭುಜಂಗಿಸ್ಬೇಕಾದ್ರೆ ಒಂದು ದಿವಸಕ್ಕೆ ಒಂದು ಸರ್ಗ ಕಂಪೋಸ್ ಮಾಡ್ತಿದ್ರು, ದಿವಸಕ್ಕೆ ಒಂದು ಸರ್ಗ, ಆಶು ಕವಿತೆಯಾಗಿ, ರೆಫರೆನ್ಸ್ ಇಲ್ಲ. ಮತ್ತು ಗ್ರಂಥ ಸುಮ್ಮನೆ ಬರೆಯಾಗಿಲ್ಲ, ಅದನ್ನು ಮೀರಿಸ್ಬೇಕಲ್ಲ, ಅಂಥ ಮೀರಿಸೋ ಗ್ರಂಥ ಬರೀಬೇಕು, ದೊಡ್ಡ ಮಹಾಕಾವ್ಯ ಬರೀಬೇಕು. ಆ ಕಾಲಕ್ಕೆ ಶಿಷ್ಯರು ಬಗ್ಗೆ ಕಾಪಿ ಮಾಡ್ಕೋದು, ಹೇಳ್ತಾ ಇದ್ದರೆ ಬರ್ಕೊತಾ ಹೋಗ್ಬೇಕಂತ. ಅದು ಎಂಥ ಕಮ್ಯಾಂಡ್ ಓವರ್ ದಿ ಲ್ಯಾಂಗ್ವೇಜ್ ಇತ್ತು, ವಿಷಯ ಹೇಗಿತ್ತು. ಇದು ವಾದಿರಾಜ ಸ್ವಾಮಿಗಳ ಶಕ್ತಿಗೆ ಒಳ್ಳೆ ದೃಷ್ಟಾಂತ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದ್ಯರಾಜ ಗುರುನ್ ಮಂದೇ ಹಯಗ್ರೀವ ದಯಾಶ್ರಯ ಪದಾಶ್ರಯ ಅನ್ನೋ ಪಾಠ ಇದೆ. ತಪಸ್ಸು ವಿದ್ಯಾ ವಿರಕ್ತಿ ಮೊದಲಾದ ಗುಣಗಳಿಗೆ ಅಂತೆ ನೆಲೆಯಾಗಿ ಇದ್ದವರು ವಾದಿರಾಜ ಸ್ವಾಮಿಗಳು. ಆಗ ಬರೆದಿರೋದು 9, ಅದು ಆ್ಯಕ್ಚುಲಿ 20 ಸರ್ಗ ಅದಿರೋದು. ಇವರೇನು ಮಾಡಿದ್ರು, ಒಂದು ಸರ್ಗ ಕಡಿಮೆ ಬರದೇ ಅದನ್ನು ಮೀರಿಸ್ಬೇಕು, ಅಷ್ಟು ಅದಕ್ಕೆ ಕಡಿಮೆ ಬರದೇ ಮೀರಿಸ್ಬೇಕು ಅಂತೇಳಿ ಒಂದು ಕಡಿಮೆ ಮಾಡಿದೆ. ಕೆಲವು 20 ಯಾತಕ್ಕೆ ಅಂತ ಕೇಳಬೇಕಲ್ಲ ಜನ, 20 ಸರ್ಗ ಇದೆ ಅದು, ದಿವಸಕ್ಕೊಂದು ಲೆಕ್ಕ ಇಟ್ಕೊಂಡು ಅವತ್ತು ಸಬ್ಮಿಟ್ ಮಾಡಬೇಕು. ಆಯಿತು, ಪುಸ್ತಕ ಬಂದಿದೆ ತೊಗೊಂಡೋಗಿ ಅಂತ ಹೇಳಿದರು. ತೊಗೊಂಡೋಗಿ ನೋಡ್ತಾರೆ, ಪರಮಾಶ್ಚರ್ಯ ಆಗುತ್ತೆ. ಅದಕ್ಕಿಂತ ಬರೀ ಶ್ರೇಷ್ಠ ಅಲ್ಲ, ಭಾರಿ ಶ್ರೇಷ್ಠ ಆಗಿದೆ. 25 ಬಂದವನು 24 ಇದ್ದಾನೆ, ಅದರಲ್ಲಿ 25 ಬಂದವನು ಗ್ರೇಟ್, ಏನು ಸಂಶಯನೇ ಇಲ್ಲ. ಆದರೆ ಒಂದು ಮಾರ್ಕಲ್ಲಿ ಗ್ರೇಟ್ ಅಷ್ಟೇ, ಇವ್ರು ಆಗಲ್ಲ. ಊಹೆ ಮಾಡಲಾದಷ್ಟು ಚೆನ್ನಾಗಿರೋ ಗ್ರಂಥ ಆಗಿತ್ತು. ಮಾಘಕಾವ್ಯ ಅಂಬುದು ಶಿಶುಪಾಲ ವಧ, ಹೆಸರಲ್ಲೇ ಅಸಹ್ಯ ಬರೆಯ ಶಿಶುಪಾಲ ವಧ, ಅದು ಮಂಗಳಕ ರುಕ್ಮಿಣೀಶ ವಿಜಯ ಎಷ್ಟು ಹೇಳ್ತೇನೆ ರುಕ್ಮಿಣೀಶ ವಿಜಯ. ಶಿಶುಪಾಲ ಹೆಸರು ಓದಬೇಕಾದ್ರೆ ರುಕ್ಮಿಣೀಶ ಲಕ್ಷ್ಮೀನಾರಾಯಣ ಹೆಸರು ಬರೋದು, ಹೆಸರಿನಲ್ಲೇ ಖಂಡನೆ. ಒಂದು ವಿಷಯನ ಹೇಳಬೇಕಾದ್ರೂ ಕೂಡ ಸಂತೋಷವಾಗ ನೀನು ಫೇಲ್ ಆಗಿಲ್ಲ ಅಂತ ಹೇಳೋದಾಗಿರುತ್ತೆ, ಪಾಸ್ ಆಗಿದೆ ಅಂತ ಚೆನ್ನಾಗಿರುತ್ತೆ, ನೀನು ಫೇಲ್ ಆಗಿಲ್ಲ ಬಿಡ ಅಂತ ಕೇಳಿದರೆ ಅದು ಒಳ್ಳೆ ವಿಷಯನೇ. ಹೇಳೋ ರೀತಿ ಅಸಹ್ಯವಾಗಿ ಹೇಳಿದಾಗತ್ತೆ ಅದು, ಗೊತ್ತಾಯ್ತಾ? ಅದ್ರ ಬದಲು ನೀವು ಪಾಸ್ ಆಗಿದ್ದೆ ಯಾಕೆ ಬಂದೆ ಅದು ಎಷ್ಟು ಇದಾಗಿ ಪಾಸಿಟಿವ್ ಆಗಿಡೋದು ಆಗಿರುತ್ತದೆ. ರುಕ್ಮಿಣೀಶ ವಿಜಯ, ಯಾರು ಹೆಸರು ಹೇಳಿದರೆ ಮಂಗಳ ಆಗಬೇಕು ಆ ಹೆಸರನ್ನು ಉಪಯೋಗಿಸ್ತಾ. ಅಂದರೆ ಕಾಮನ್ ಸೆನ್ಸ್ ಬೇಕು. ಒಂದು ವಿಷಯ ಹೇಳಬೇಕಾದ್ರೆ ಯಾವ ರೀತಿ ಹೇಳಿದರೆ ಮನುಷ್ಯರಿಗೆ ಹರ್ಷ ಉಂಟಾಗುತ್ತೆ ಮತ್ತು ಅದರ ಪರಿಣಾಮ ಚೆನ್ನಾಗಿರುತ್ತೆ ಆ ರೀತಿ ಹೇಳಬೇಕು. ಅದನ್ನು ಕಲಿಯೋಕ್ಕೂ ಇಂಥ ಗ್ರಂಥಗಳು ಓದಬೇಕು ನಾವು. ಜೊತೆಗೆ ಅಲ್ಲಿ ಹೆಸರಿಗೆ ಶಿಶುಪಾಲ ವಧೆ ಬರೋದು ಕೊನೆಗೆ ಒಂದು ನಾಲ್ಕೈದು ಶ್ಲೋಕ ಅಷ್ಟೇ. ಇಷ್ಟು ದೊಡ್ಡದಿಟ್ಟರು ಕೊನೆಗೆ ಅಂತ ಹೇಳ್ಬಿಟ್ಟು ಚೂರು ಹಾಕಿದ್ರೆ ಹಾಗೋ ಹಾಗೆ. ಇವ್ರು ಹಾಗಲ್ಲ, ರುಕ್ಮಿಣೀಶನ ವಿಜಯ ಅಂದರೆ ಮೊದಲ ಶ್ಲೋಕ ಕೊನೆಯ ಶ್ಲೋಕದವರೆಗೂ ಅದನ್ನೇ ಹೇಳ್ತಾ ಹೋಗ್ತಾರೆ. ದೇವರ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ ಮಾಡ್ತಾರೆ ಎಲ್ಲೂ ಕೂಡ. ಕವಿ ಆ ಕವಿಗಳ ಉದ್ದೇಶ ಏನು ಗೊತ್ತಾ? ತಮಗೆ ಕವಿ ಅಂತ ಅನಿಸ್ಕೋಬೇಕಷ್ಟೇ. ಅದಕ್ಕಾಗಿ ಕೆಲವು ನಿಯಮಗಳಿವೆ. 18 ವರ್ಣನೆ ಇರಬೇಕು ಅದರಲ್ಲಿ, ನಿಯಮ ಇದೆ. ಅಷ್ಟಾದಶ ವರ್ಣನೆಗಳು ಇರಬೇಕು. ವರ್ಣನೆ ಮಾಡೋದಕ್ಕೋಸ್ಕರ ಬಲಾತ್ಕಾರವೇ ತರೋದು ಅದನ್ನು. ಮಹಾಕವಿ ಆಗಬೇಕಲ್ಲ, ಅದಕ್ಕೆ ತಂದು ಹೇಳೋದು. ಬೆಂಗಳೂರು ವರ್ಣನೆ ಮಾಡ್ತಾ ಸಮುದ್ರ ತೀರ ಅಂತ ಹೇಳಿಬಿಟ್ರೆ ಆಗೋ ಹಾಗೆ. ಸಮುದ್ರ ವರ್ಣನೆ ಮಾಡಬೇಕಲ್ಲ ಅವನು, ಸಮುದ್ರ ತಂದು ಬಿಡೋದೇ ಅಲ್ಲಿಗೆ ಅವನು ಉದ್ದಕ್ಕಿದ್ದಾಗೆ. ಅಂಥ ಕಲ್ಪನೆಗಳು ಮಾಡ್ತಾರೆ. ಆದರೆ ವಸ್ತುಸ್ಥಿತಿ ಇರೋದಿಲ್ಲ ಅವರಲ್ಲಿ. ಆದರೆ ವಾದಿರಾದರೆ ಹಾಗಲ್ಲ, ಸತ್ಯವನ್ನೇ ಹೇಳೋಕ್ಕೆ ಹೊರಟವರು. ದೇವ್ರ ಮಹಿಮೆ ಆಗಬೇಕು, ಸತ್ಯವಾಗಬೇಕು. ಅದರಲ್ಲಿ ಎಲ್ಲ ವರ್ಣನೆ 18 ವರ್ಣನೂ ತರ್ತಾರೆ, ಬಿಡೋದಿಲ್ಲ. ಯಾವುದು ಆರ್ಟಿಫಿಷಿಯಲ್ ಆಗೋದಿಲ್ಲ. ಆರ್ಟಿಫಿಷಿಯಲ್ ಆದರೆ ಕೃತಕ ಅಂತ ಕರೀತಾರೆ. ನ್ಯಾಚ್ ಹಾಗೆ ಹೊಂದ್ಕೋತಾ ಹೋಗಬೇಕು. ನಿಯಮ ಇದೆ, ಪುರವರ್ಣನೆ ಮಾಡಬೇಕು ಮಹಾಕಾವ್ಯಕ್ಕೆ ಅಂತ. ದ್ವಾರಕ ವರ್ಣನೆ ಮಾಡ್ತಾರೆ, ಎಷ್ಟು ಚೆನ್ನಾಗಿದೆ ಆಗ. ದ್ವಾರಕ ವರ್ಣನೆ ಮಾಡಿದಾಗ ಎಷ್ಟು ಸೂಟ್ ಆಗುತ್ತೆ ಯೋಚನೆ ಮಾಡಿ. ಎಷ್ಟು ವರ್ಣನೆ ಮಾಡಿ ಸಮುದ್ರ ವರ್ಣನೆ, ಕೃಷ್ಣ ದ್ವಾರಕ ತೀರ ಸಮುದ್ರ ತೀರದ ಮಧ್ಯದಲ್ಲೇ ಇರೋದಾದ್ರಿಂದ ಸಮುದ್ರ ವರ್ಣನೆ ಅನುಕೂಲ ಆಯಿತು. ಋತುಗಳ ವರ್ಣನೆ ಮಾಡಬೇಕು, ರಾಜರ ವರ್ಣನೆ ಮಾಡಬೇಕು, ಎಷ್ಟು ಯುದ್ಧ ವರ್ಣನೆ ಮಾಡಬೇಕು, ಪ್ರತಿಯೊಂದನ್ನು ನ್ಯಾಚುರಲ್ ಬರ ಮಾಡ್ತಾ ಹೋಗ್ತಾರೆ. ಅದು ಬರೀ ಆರ್ಟಿಫಿಷಿಯಲ್ ಬರುತ್ತೆ. ಮತ್ತು ಕರ್ಕಶವಾದ ಶಬ್ದಗಳು, ಅವರು ಕರ್ಕಶ ಶಬ್ದಗಳು ವಾದಿರಾಸವರು ಪ್ರೆಸೆಂಟ್ ಆಗಿರೋ ವಾಕ್ಯಗಳು. ಒಂದು ವಾಕ್ಯವನ್ನು ಕರ್ಕಶ ಹೇಳಿದಾಗ ಒಳ್ಳೆಯ ವಿಷಯನೇ ನಮಗೆ ತುಂಬ ಅಸಹ್ಯ ಕಾಣುತ್ತೆ, ಅದನ್ನೇ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಹೇಳಿದಾಗ ಮನೋಹರವಾಗಿ ಕಾಣುತ್ತೆ. ಅದಕ್ಕೂ ದೃಷ್ಟಾಂತ ಕೊಡ್ತಾರೆ, ಆ ವಾಕ್ಯದಲ್ಲೇ ದೃಷ್ಟಾಂತ ಕೊಡ್ತಾರೆ ವ್ಯಾಖ್ಯಾನ ಬರೀಬೇಕಾದ್ರೆ. ಒಂದು ಒಣಗಿದ ಮರ ಇದೆ ಎದುರುಗಡೆಗೆ, ಒಣಗಿದ ಮರ ಇದೆ, ಒಬ್ಬರು ವರ್ಣನೆ ಮಾಡಿದ. ಶುಷ್ಕೋ ವೃಕ್ಷಸ್ತಿಷ್ಠತ್ಯಗ್ರೆ, ಶುಷ್ಕೋ ವೃಕ್ಷಸ್ತಿಷ್ಠತ್ಯಗ್ರೆ, ಎಷ್ಟು ಕರ್ಕಶವಾಗಿದೆ. ಇನ್ನೊಬ್ಬನು ಹೇಳಿದ, ನೀರಸ ತರೂರಿವ ಪುರೋಭಾತಿ, ಅದೇ ಅರ್ಥನೇ, ನೀರಸ ತರೂರಿವ ಪುರೋಭಾತಿ, ಒಳ್ಳೆ ಪ್ರಾಸ ಹೇಗಿದೆ, ಒಂದು ಕಷ್ಟದ ಪದನೇ ಇಲ್ಲ ಅದರೊಳಗೆ. ನೀರಸ ತರೂರಿವ ಪುರೋಭಾತಿ, ಇವರ ರಕಾರ ಪ್ರಾಸ, ಅರ್ಥ ಇದಕ್ಕಿಂತ ಎಫೆಕ್ಟಿವ್. ಅದು ಕಾವ್ಯ ಅಂತ ಕರಿ. ಹೇಳಿದಾಗ ಕಾವ್ಯ ಆಗೋದಿಲ್ಲ, ಲಲಿತವಾಗಿ ಹೇಳಿದಾಗ ಕಾವ್ಯವಾಗಲ್ಲ. ಅವರ ಕಾವ್ಯ ಹೇಗಿತ್ತು ಅಂದರೆ ಅವರೇ ಹೇಳ್ತಾರೆ. ರೋಮ್ನಾಂ ಹರ್ಷಣ ಕಾರಿಣಿ ಶ್ರವಣತ ಪಾಪೌಘ ವಿಧ್ವಂಸಿನಿ ಪ್ರೇಮ್ಣಾ ಚಿಂತಯತಾಂ ವಿಚಿತ್ರ ವಿಮಲ ತ್ಯಾಗ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿ ರಾಜೋದಿತೆ ಸಂಜಾತ ಸುರಮಂಡ ಸರ್ಗೋಯ ಮಾಧ್ಯೋ ಮುದಾಂ ಸರ್ಗ ದ್ವಿತೀಯೋ ಮುದಾಂ. ಈಗ ಹೇಳ್ತಾ 19 ಸರ್ಗದ ಪ್ರತಿ ಸರ್ಗದ ಕೊನೆಯಲ್ಲೂ ಶ್ಲೋಕ ಹೇಳ್ತಾ ಅಷ್ಟು ರಂಜಕವಾಗಿ ಬರೀತಾರೆ. ಈ ರೀತಿ ವಾದಿರಾಜ ಸ್ವಾಮಿಗಳ ಆ ಶ್ಲೋಕ ರಧಾಟಿ ಅಲ್ಲಿರ್ತಕ್ಕಂಥ ಪದಗಳು ಬರೆಯುವ ವಿಷಯ ಕೃಷ್ಣರ ಮಹಿಮೆ, ಭೂತಪೂರ್ವವಾದ ಒಂದು ಒಳ್ಳೆ ವ್ಯಾಖ್ಯಾನ. ಭಾಗವತ ದಶಮಸ್ಕಂದದ ಕೃಷ್ಣದ ಕಥೆಗೆ ಒಂದು ಟೀಕಾ ಟಿಪ್ಪಣಿ ಬರಹ ಬರೀತಾರೆ ಆಚಾರ್ಯ. ಭಾಗವತ ತಾತ್ಪರ್ಯ, ದಶಮಸ್ಕಂದ ಮೂಲ, ಎರಡು ಓದ್ದವರಿಗೆ ಗ್ರಂಥ ಓದಿಬಿಟ್ರೆ ಎಷ್ಟು ಮನಸ್ಸಿಗೆ ರೋಮಣಾಂ ಹರ್ಷಣಕಾರಿಣಿ, ಅಷ್ಟು ಚೆನ್ನಾಗಿರೋ ಗ್ರಂಥವನ್ನು ಬರೆದಾಗ ಅವ್ರು ನೋಡಿದರು, ಇದು ಬರೀ ಚೆನ್ನಾಗಿದೆಯಲ್ಲ, ಭಾರಿ ಚೆನ್ನಾಗಿದೆ ಅಂತೇಳಿ ಅದಕ್ಕೆ ಅದ್ಭುತವಾದ ಕಾವ್ಯ ಅಂತ ಗೌರವ ಕೊಟ್ಟು ಆರಿ ಮೇಲೆ ಮೆರವಣಿಗೆ ಮಾಡಿದರು ಅಂತ ಹೇಳ್ತಾರೆ. ಇದು ವಾದಿರಾಜ ಸ್ವಾಮಿಗಳು ಒಂದು ಕಾವ್ಯಕ್ಕೆ ಸಲ್ಲಿಸಿದ ನ್ಯಾಯ ಇರುವಂಥ ಸರಸ್ವತಿ ವಾಕಂದ್ರೆ ಸರಸ್ವತಿ ದೇವಿ, ಅವರಿಗೆ ಗೌರವ ಬರಹಾಗಿರಬೇಕು ಅಂತ ಅಗೌರವ ಮಾಡಲಿಕ್ಕೆ ಹೋಗಬಾರದು. ಇಂಥ ಒಳ್ಳೆ ಬರವಣಿಗೆ ಬಂದಾಗ ಆಗದು ಸಾರ್ಥಕವಾಗ್ತದೆ, ಶಬ್ದ ಸಾರ್ಥಕವಾಗ್ತದೆ. ದುರುಪಯೋಗ ಮಾಡಿದಾಗ ಒಂದೇ ಪೂರ್ವವಾದಂಥ ವಸ್ತುವನ್ನು ಕೊಂಡಾಗ ಹಣ ಸಾರ್ಥಕವಾಗ್ತದೆ, ನಿಷಿದ್ಧ ಪದಾರ್ಥ ಕೊಂಡಾಗ ಹಣ ನಿರರ್ಥಕವಾಗ್ತದೆ, ಮಿಸ್ಯೂಸ್ ಮಾಡಿದಾಗ ಆಗ್ತದೆ. ಶಬ್ದಗಳು ಅಂದರೆ ದೊಡ್ಡ ಆಸ್ತಿ ಅದು, ಒಂದು ಅದನ್ನೆಂದೂ ಬೇರೆದಕ್ಕೆ ವರ್ಣನೆ ಉಪಯೋಗಿಸಬಾರದು ಅನ್ನೋದನ್ನು ತೋರಿಸಿಕೊಟ್ಟಂಥ ಹಿರಿಮೆ ಅವರು. ಎಷ್ಟೋ ಅಂತ ಕೆಲಸ ಮಾಡ್ತಾ ಇರ್ತಾರೆ. ಅವರ ಅವತಾರಕ್ಕೆ ಇನ್ನೊಂದು ಕಾರಣ ಆಗಿತ್ತು. ಅವರ ತಾಯಿ ಒಂದು ಹರಕೆ ಹೊತ್ತಿದ್ರು, ನನಗೊಂದು ಒಳ್ಳೆಯ ಜ್ಞಾನಿಯಾದ ಮಗ ಹುಟ್ಟಿದರೆ ಇದು ಮರಿಬಾರದು ಜನರು, ಬರೀ ಮಗ ಹುಟ್ಟಲಿದ್ದೆ ಎಂದು ಕೇಳೋದಕ್ಕೆ ಹೋಗಬಾರದು. ಬರೀ ಪೋಸ್ಟ್ ಫಿಲಪ್ ಮಾಡೋದಿಲ್ಲ, ಎಫಿಷಿಯೆಂಟ್ ವ್ಯಕ್ತಿ ಫಿಲಪ್ ಮಾಡಬೇಕು ಅಂತ ಹೇಳ್ತಾ. ಈ ಪೋಸ್ಟ್ ಫಿಲಪ್ ಮಾಡಿ ಎಫಿಷಿಯೆನ್ಸಿ ಹೇಗೆ ನೋಡ್ತಾರೋ, ಮಗ ಯಾರೋ ಹುಟ್ಟಿದರೆ ಮನೆ ಹಾಳಾಗ್ಬಿಟ್ಟು ಏನು ಮಾಡ್ತೀರ, ಅದಕ್ಕೆ ಯೋಗ್ಯ ಮಗ ಹುಟ್ಟಬೇಕು. ಸತ್ಪುತ್ರ ಅಂತ ಕರೀತಾರೆ, ತ್ರಾತಾಯೈವ ನರಕ ಸಹಿಪುತ್ರ ನಾಮ, ಅದಕ್ಕೆ ಹೇಳ್ತಾರೆ ಆಕೆ. ಜ್ಞಾನಿಯಾದ ಮಗ ಹುಟ್ಟಬೇಕು, ಹಾಗೆ ಹುಟ್ಟಿದರೆ ವೇದವ್ಯಾಸ ದೇವರೇ ನಿಮಗೆ ಲಕ್ಷಾಲಂಕಾರ ಮಾಡಿಸಾಕ್ತೇನೆ ಅಂತ ಹೇಳ್ಬಿಡ್ತು. ಲಕ್ಷಾಲಂಕಾರ ಒಂದಲ್ಲ ಎರಡಲ್ಲ, ಲಕ್ಷ ಆಭರಣ ಆ ಕಾಲ ಉತ್ಸಾಹದಲ್ಲಿ ಹರಿವಾಸಿಗಳು ಇರ್ತಾರಂತೆ, ತಿರುಪತಿಯಲ್ಲಿ ಹರಿಸ್ಕೊತಿರ್ತಾರಂತೆ. ಶ್ರೀನಿವಾಸ, ನಿನಗೆ ನನಗೇನೋ ಮಗು ಹುಟ್ಟಿದ್ರೆ ನಿನ್ನ ರಥ ಗಾಲಿಯಲ್ಲಿ ಹಾಕ್ತೇನೆ, ಈ ಸಂಪತ್ತಿ ಬಹು ಆಗಬೇಕು ಅವರಿಗೆ, ಗಾಲಿಯಲ್ಲಿ ಹಾಕಿ ಕೊಲ್ಲೋದಾದ್ರೆ ಸಂಪತ್ತಿ ಹಾಕಬೇಕು. ಅದೇ ಆ ಕಾಲಕ್ಕೆ ಎಮೋಷನ್ ಏನೋ ಹೇಳ್ಕೊಂಡ್ಬಿಡ್ತಾರೆ. ಅವರಿಗೆ ಏನೋ ಒಂದು ಪ್ರೇರಣೆ ಆಯಿತು ಪಾಪ, ಅಂದರೆ ಮುಂದೆ ಅಂತ ಮಗ ಹುಟ್ಟುತ್ತಾನೆ ಅಂತ ದೈವಿಕವಾದ ಪ್ರೇರಣೆ. ಆದ ಇವರು ಪ್ರಯಾಗಕ್ಕೆ ಹೋಗಿದ್ದಾರೆ ವಾದಿರಾಸ ಅವರು ಎಲ್ಲ ಸಂಜೆ. ಇನ್ನು ತುಂಬ ಜನಕ್ಕೆ ಒಂದು ವಿಷಯ ಗೊತ್ತಿಲ್ಲ, ಹತ್ತೊಂಬತ್ತು ಬಾದರೆ ತಪ್ಪೆ ಯಾತ್ರೆ ಮಾಡ್ತಾರೆ, ಮೊದಲು ಗಯಾಕ್ಕೆ ಹೋಗ್ತಾರೆ, ಆಮೇಲೆ ಕಾಶಿಗೆ ಹೋಗ್ತಾರೆ, ಆಮೇಲೆ ಪ್ರಯಾಗಕ್ಕೆ ಹೋಗ್ತಾರೆ. ಉಲ್ಟಾ ಪಲ್ಟಾ ಯಾತ್ರೆ ಮಾಡಬಾರ್ದು. ಆದರೆ ತೀರ್ಥವರು ಸರಿಯಾಗಿ ಬರೀತಾರೆ ವಾದಿರಾಜ ಸ್ವಾಮಿಗಳು, ಮೊದಲು ಪ್ರಯಾಗಕ್ಕೆ ಹೋಗ್ಬೇಕು, ಆಮೇಲೆ ಕಾಶಿ, ಆಮೇಲೆ ಗಯಾ, ಆಮೇಲೆ ಬದರಿ, ಇದು ಪದ್ಧತಿ ಇರೋದು. ಮತ್ತು 199 ಪಾಲು ಜನ, ಮತ್ತು 100% ಆದರೂ ಸರಿಯೇ, ಅಷ್ಟು ತಪ್ಪು ಮಾಡೋ ಜನ ಇದ್ದಾರೆ ಉಲ್ಟಾ ಪಲ್ಟಾ. ಆದರೆ ಸರಿಯಾಗಿ ಬರೀತಾರೆ ವಾದಿರಾಜ ಸ್ವಾಮಿಗಳು. ಪ್ರಯಾಗಕ್ಕೆ ಹೋಗಿದ್ದಾರೆ, ಪ್ರಯಾಗಕ್ಕೆ ಹೋದಾಗ ಸಂಧ್ಯಾ ಮಠ ಒಂದು ಸ್ಥಳ, ಇವತ್ತು ಅದಿಲ್ಲ ಹೋಗಿಬಿಟ್ಟಿದೆ. ಸಂಧ್ಯಾ ಅವರೇ ತಮ್ಮ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರೆ, ಅದು ಸಂಧ್ಯಾ ಮಠ ಒಂದು ಸ್ಥಳ, ಅಲ್ಲಿ ಧ್ಯಾನ ಮಾಡ್ತಾ ಕೂತಿರ್ತಾರೆ. ಸಂಧ್ಯಾಕಾಲ ಜಪ ಧ್ಯಾನ ಮಾಡ್ತಾ ಕೂತ ಕಾಲಕ್ಕೆ ಒಬ್ಬ ಋಷಿ ಬರ್ತಾರೆ. ಅಲ್ಲಿ ಋಷಿ ಬಂದುಬಿಟ್ಟು, ನಿಮ್ಮ ತಾಯಿ ಹರಿಸ್ಕೊಂಡಿದ್ದಾರೆ, ಲಕ್ಷಾಲಂಕಾರಂ ಕುರು ಅಂಥೇಳಿ ಮಾಯಾಗಿಬಿಡ್ತಾರೆ. ವೇದವ್ಯಾಸರು ದರ್ಶನ ಕೊಡ್ತಾರೆ, ಇದು ಆಶ್ಚರ್ಯ. ವಾದಿರಾಜ ಸ್ವಾಮಿ ಋಷಿ ರೂಪದಲ್ಲಿ ಬಂದು ಪ್ರಯಾಗದ ಮಠ, ಅದು ಸಂಧ್ಯಾ ಮಠ, ಭರದ್ವಾಜ ಆಶ್ರಮ ಅಂತ ಕರೀತಾರೆ. ನಾ ಹಿಂದೆ ಸುಮಾರು ಒಂದು 40 ವರ್ಷದಿಂದ ಹೋದಾಗ ಅದು ಇತ್ತು, ದೊಡ್ಡ ಆಶ್ರಮ ಇತ್ತು, ಸರಿ ಆಗೋದಿಲ್ಲ ಯಾವುದು ಅಂತೇಳಿ. ಭರದ್ವಾಜರು ಪೂರ್ತಿ ಮುಚ್ಚೋ, ದೊಡ್ಡ ಮರ ಇತ್ತಾಗ, ವಟ ದೊಡ್ಡ ವಟವೃಕ್ಷ ಇತ್ತು, ಒಳ್ಳೆ ದೃಶ್ಯ ಇತ್ತಾಗ, ಎಲ್ಲ ಮುಚ್ಚಿ ಹಾಕಿಬಿಟ್ಟೆ, ಏನೇನು ಉಳ್ಕೊಂಡಿಲ್ಲ. ಈಗ ಇವು ಮಧುರೈಗೆ ಹೋದಾಗ ಹೇಳಿದರು, ಕೃಷ್ಣನಿಗೆ ಸಂಬಂಧಪಟ್ಟಂಥ ಎಷ್ಟೋ ಜಾಗಗಳಲ್ಲಿ ಇದ್ದವು, ಇತ್ತೀಚೆಗೆಲ್ಲ ಸೈಟ್ ಬಾಡಿಗೆ ಮಾರ್ಕೆಟ್ ಎಲ್ಲ ಮುಚ್ಚಿ ಹಾಕಿಬಿಟ್ಟಿದ್ದಾರೆ ಅಂತ. ಉದ್ಧವನ ಮನೆ ಎಲ್ಲ ಮನೆಗಳು ನೋಡಕ್ಕೆ ಬರ್ತಿತ್ತಂತ, ಒಂದು 40-50 ವರ್ಷದಿಂದ ಯಾವುದೂ ಇಲ್ಲ. ಇವತ್ತು ನಾವು ಬೇರೆ ಊರಿಗೆ ಹೋದರೆ ಹಾಗೆ ಕಾಣಿಸುತ್ತೆ ಅಷ್ಟೇ, ಅದು ಎಲ್ಲ ಮಾರಾಟಕ್ಕೆ ಬಂದಾಗ ಎಲ್ಲ ಕೆಟ್ಟ ಹೋಗ್ಬಿಟ್ಟಿದೆ, ಅದು ಬೆಲೆ ಬಂದು ಅಂತ ಮಾರ್ಕೊಂಡ್ಬಿಡ್ತಾರೆ ಅಷ್ಟೇ, ತುಂಬ ತಪ್ಪದು. ಅದು ಸಂಧ್ಯಾ ಮಠ, ಅಲ್ಲಿ ಬಂದ ವೇದವ್ಯಾಸ ಸಾಕ್ಷಾತ್ ದರ್ಶನ, ವಾದಿರಾಜ ಸ್ವಾಮಿ ಬರೀತಾರೆ ಗ್ರಂಥದ ಕೊನೆಗೆ. ವೇದವ್ಯಾಸರು ಬಂದು ಹೇಳಿದರು, ಆಗ ಅವರು ನಿಮ್ಮ ತಾಯಿ ಹೊರಕೆ ಅವ್ರ ಲಕ್ಷಾಭರಣ ಮಾಡಬೇಕು, ಲಕ್ಷಾಲಂಕಾರ ಮಾಡಿಸ್ರಿ. ಆಗ ಎಲ್ಲಿಂದ ಲಕ್ಷಾಲಂಕಾರ ಮಾಡಬೇಕು ಪತ್ತಿ, ಅದು ಅವ್ರಿಗೇನು ಅಸಾಧ್ಯನೇ ಅಲ್ಲ ಲಕ್ಷಾಲಂಕಾರ ಮಾಡಿಸೋದು, ಬಟ್ ಅದೆಲ್ಲ ಭೌತಿಕ, ಅದು ಬೆಲೆ ಇಲ್ಲ. ಅದಕ್ಕೆ ಮಹಾಭಾರತ ಲಕ್ಷ ಶ್ಲೋಕಗಳ ಗ್ರಂಥ, ಅದಕ್ಕೆ ವ್ಯಾಖ್ಯಾನ ಬರೆದ ಲಕ್ಷಾಲಂಕಾರ ಆಯ್ತಲ್ಲ. ಈ ರೀತಿ ಯೋಚನೆ ಮಾಡಬೇಕು. ಯಾವಾಗ ನಾವು ಹರಿಸ್ಕೊಂಡಿದ್ರೆ ಒಬ್ಬ ಯಾವುದೋ ಹುಡುಗ ಬಂದಿದ್ದ, ಅವನು ನಮ್ಮ ಬ್ರಾಹ್ಮಣನಲ್ಲ, ನಮ್ಮ ತಾಯಿ ಹರಿಸ್ಕೊಂಡ್ಬಿಟ್ಟಿದ್ದಾಳೆ, ನಾನು ಹುಟ್ಟಿದ್ದಿಲ್ಲ ಇನ್ನೂ ಹರಿಸ್ಕೊಂಡ್ಬಿಟ್ಟಿದ್ದಂತೆ, ನಾನು ಗಂಡು ಮಗ ಹುಟ್ಟಿದ್ರೆ ಒಂದು ಮೇಕೆಯನ್ನು ಬರಿಬೇಕು, ಬಲಿ ಕೊಡ್ತೀನಿ ಅಂತ ಹೇಳಿ. ಗೊತ್ತಾಯ್ತು, ಯಕ್ಷೀರ ಹುಡುಗ ಬರ್ತಿರ್ತಾರೆ, ಹಾಗಾಗಿ ಬೈಕನ್ನು ಬಲಿ ಕೊಡ್ತೀನಿ ಹರಿಸ್ಕೊಂಡ್ಬಿಟ್ಟಿದ್ದಾಳೆ. ಸರಿ, ಏನು ಮಾಡಲಿ ಅಂತ ಕೇಳಿ, ಆತೆಲ್ಲ ಉಪನ್ಯಾಸನ ಕೇಳಿ ಭಾಳ ಇದಾಗಿಬಿಟ್ಟಿದ್ದಾರೆ, ಏನು ಮಾಡಲಿ ಅಂತ ಕೇಳಿದೆ. ಬಲಿ ಕೊಡ್ಲಕ್ಕೆ ಹೋಗಬೇಡ, ನಿನ್ನ ಆಯುಷ್ಯ ಹಾಳಾಗೋಗುತ್ತೆ, ಆಮೇಲೆ ಮತ್ತು ನನಗಾಗುತ್ತೆ ಮಾಡಬೇಡ, ಅದ್ರ ಬಂದು ಒಂದು ಗೋದಾನ ಮಾಡು ಅಂತ ಹೇಳಿಬಿಡು ಅಂತ. ಆ ತಕ್ಷಣವೇ ಗೋದಾನ ಮಾಡಿ ಅವ್ರ ಮನೆಯವರೆಲ್ಲ ಗಲಾಟೆ ಸೊಪ್ತಿ ಸರ್, ಮೊದಲೆಲ್ಲ ಅವರೆಲ್ಲ ಕರ್ಕೊಂಡ್ಬಂದ ಪಾಪ, ಅವರಿಗೆಲ್ಲ ಎಲ್ಲರೂ ಒಪ್ಪಿಕೊಂಡು ಗೋದಾನ ಮಾಡಿ ಮುಗಿತ. ಅದು ಕುರಿ ನೋಟಾಗ್ರೂ ಕೊಲ್ಲೋದು ಹೇಗಿರ್ತದೆ, ಗೋದಾನ ಮಾಡೋದು ಹೇಗಿರ್ತದೆ, ಅದು ಬೆಳೆದ್ರೆ ವಂಶ ಬೆಳೆ, ಇವನು ಬೆಳೀತಾನೆ, ವಂಶ ಬೆಳೀತಾ ಹೋಗ್ತದೆ. ಅದನ್ನ ಕೊಂದ್ರೆ ಇವನು ಸಾಯ್ತಾ ಹೋಗ್ತಾನೆ, ಕೆಟ್ಟದ ಹಚ್ಕೊಂಡ ಒಳ್ಳೇದು ಚೇಂಜ್ ಮಾಡ್ಕೊಂಡ್ಬಿಡ್ಬೇಕು. ಅದಕ್ಕೆ ನಾವೇನಾದರೂ ಲೌಕಿಕ ರೀತಿಯಲ್ಲಿ ಹರಿಸ್ಕೊಂಡಿದ್ರೆ ಅದನ್ನು ಆಧ್ಯಾತ್ಮಕ್ಕೆ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಅದು ಬಹಳ ಶ್ರೇಷ್ಠವಾದಂಥ ಮಹತ್ವಪೂರ್ಣವಾದ ಸಿದ್ಧಿ ಬರುತ್ತೆ. ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಆ ಗ್ರಂಥ ಬರೆದು ಅವರೇ ದೊಡ್ಡ ಗ್ರಂಥ ಮಹಾಭಾರತ ಲಕ್ಷಾಲಂಕಾರ ಅಂಥೇಳಿ ಅದನ್ನು ಬರೆದು ಸಮರ್ಪಣೆ ಮಾಡ್ತಾರೆ. ಆಗ ಅವರಿಗೆ ಇದೇನೋ ಮುಗೀತು, ತಾಯಿಯ ಮನಸ್ಸಲ್ಲಿ ಕೂತಿದೆ ಈಗಾಗಲೇ, ಮಗನಿಗೆ ಹೇಗೆ ಹೇಳೋದು ಅಂತ ಯೋಚನೆ, ಹರಿಸ್ಕೊಂಡ್ಬಿಟ್ಟಿದ್ದೇನೆ, ಆಗಿಲ್ಲ, ಏನು ಮಾಡೋದು ಅಂತ ಮನಸ್ಸಲ್ಲಿ ಗೊಂದಲ ಇದೆ. ಆಗ ಅವರು ಹಾಗೆ ಮಲ್ಕೊಂಡು ಇರಪಣ ಅಂತ ಹೇಳಿದ್ರು, ತಾಯಿಗೆ ಸ್ವಪ್ನದಲ್ಲಿ ದರ್ಶನ, ವೇದವ್ಯಾಸ ತುಂಬ ಲಕ್ಷ ಆಭರಣಗಳು ಕಾಣಿಸ್ತಾ ಇದೆ ಅಂತ. ಅದು ಏನು ಮಾಡಿದ್ದಾರೆ ಇವ್ರಿಗೆ ಕಣ್ಣಿಗೆ, ಹಾಗೆ ಇವರಿಗೇನು ಬೇಕಾಗಿತ್ತು ಆಭರಣ, ಆ ರೂಪದಲ್ಲಿ ದರ್ಶನ ಕೊಡ್ತಾ ಇದ್ದಾರೆ. ಆಗ ನಮಗೆ ಅರ್ಥ ಆಗುತ್ತೆ, ದೇವರ ಸೇವೆ ಮಾಡಬೇಕಾದ್ರೆ ಜ್ಞಾನ ಕಾರ್ಯ ಮಾಡ್ತಾ ಇದ್ರೆ ಬರೀ ಅದು ಬಂಗಾರ ಅಲ್ಲ, ಸುವರ್ಣ ಪುಷ್ಪ ಅಂತ ಕರೀತಾರೆ. ಸುವರ್ಣ ಚಿನ್ನ, ಸುವರ್ಣ ಒಳ್ಳೆ ಅಕ್ಷರಗಳು, ಅದಕ್ಕೆ ಸಮನಾದಂಥ ಮತ್ತೊಂದು ಪುಣ್ಯ ಯಾವುದಕ್ಕೂ ಬರೋದಿಲ್ಲ. ಅದ್ರ ಮಾಡಿ ತೋರಿಸಿದ್ರು. ಇದೆಲ್ಲ ಯಾತಕ್ಕೆ ಹೇಳ್ತಾರೆ, ದೊಡ್ಡವರ ಕಥೆ ಬರೀ ಕಥೆಗಳಲ್ಲ, ನಮ್ಮ ಜೀವನಕ್ಕೆ ಹೊಸ ರೀತಿ ಮಾರ್ಗದರ್ಶನ ಮಾಡ್ತಕ್ಕಂಥ ಕಥೆಗಳು. ಅವ್ರ ಗ್ರಂಥ ರಚನೆ ರುಕ್ಮಿಣೀಶ ಬರಲಿಕ್ಕೆ ಒಂದು ಕಾರಣ, ತೀರ್ಥ ಬರೋದ ಬರಲಿಕ್ಕೆ ಲಕ್ಷ, ಅದು ಎಲ್ಲದಕ್ಕೂ ಒಂದು ಲಿಂಕ್ ಇದೆ. ಮತ್ತೆ ಗ್ರಂಥ ಬರೆಯೋದಕ್ಕೆಲ್ಲ ಒಂದು ಕಾರಣ ಇಟ್ಕೊಂಡೇ ಬರೀತಾ ಹೋಗ್ತಾರೆ. ಆಗ ನಮ್ಗೆ ಇಹಪರ ಎರಡರ ಸಾಧನೆ ಮಾಡಲಿಕ್ಕೆ ಬರುತ್ತೆ. ಹಾಗೆ ಸಂಚಾರ ಮಾಡ್ತಾ ಮಾಡ್ತಾ ದ್ವಾರಕಾ ಕ್ಷೇತ್ರಕ್ಕೆ ಬರ್ತಾರೆ. ಇವತ್ತೆಲ್ಲ ದ್ವಾರಕೆ ಹೋಗ್ತಾ ಅಲ್ಲಿ ಬಂದಾಗ ಅಲ್ಲೊಬ್ಬ ಕೃಷ್ಣ ಯತಿ ಅಂತ ಒಬ್ಬ ಯತಿ ಸನ್ಯಾಸ, ಬಿಡಿ ಸನ್ಯಾಸಿಗಳಿರ್ತಾರೆ, ವೈಷ್ಣವ ಸನ್ಯಾಸಿಗಳು ಅಲ್ಲೇ ವಾಸ ಮಾಡ್ಕೊಂಡಿರ್ತಾರೆ. ಇದರ ಹೊಸ ವಿಷಯ ಏನು ಗೊತ್ತಾಗುತ್ತೆ ಅಂದರೆ, ಆ ಕಾಲಕ್ಕೆ ವೈಷ್ಣವ ಮತ್ತು ಪ್ರಸಾರ ಅಲ್ಲಿತ್ತು, ಈಗ ಅಲ್ಲಿ ಕಾಣೋದಿಲ್ಲ. ಆ ಕಾಲದಲ್ಲ ಮಿಸ್ ಮಾಡ್ಕೊತ ಬಂದಿದ್ದೇವೆ ನಾವು. ಆ ಯತಿಗಳಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ, ವಯಸ್ಸಾಗೋಯಿತು, ಕಣ್ಣು ಕಾಣ್ತಾ ಇರಲಿಲ್ಲ, ತುಂಬ ದುಃಖ ಪಡ್ತಾ ಇತ್ತು. ಹೇಗೆ ನೋಡೋದು ದೇವ್ರನ್ನ, ಏನು ಮಾಡೋದು ಅಂತ ಹೇಳಿ ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅವರು ಸ್ವಪ್ನ ದೇವರ ಸೇವೆ ಮಾಡಿದ್ದು ಸ್ವಪ್ನ ಆಯ್ತಂತೆ. ಇಲ್ಲಿ ವಾದಿರಾಜ ಸ್ವಾಮಿಗಳು ಬರ್ತಾರೆ, ಅವರು ಮಧ್ವಾಷ್ಟಕ ಬರೆದಿದ್ದಾರೆ, ಅದನ್ನು ಅವ್ರ ಕೈಯಲ್ಲಿ ಹಿಡಿಸ್ಕೊಂಡು ಪಾರಾಯಣ ಮಾಡೋ ಕಂಡು ಬರುತ್ತೆ ಅಂತ ಹೇಳಿ, ಅದನ್ನು ಹಿಡಿಸ್ಕೊಂಡು ಪಾರಾಯಣ ಮಾಡೋ ಕಂಡು ಬರುತ್ತೆ. ಬಹಳ ಆಶ್ಚರ್ಯ. ಅವ್ರು ಬಂದಿರ್ತಾರೆ ಅಲ್ಲಿಗೆ, ಬಂದಿದ್ದಲ್ಲಿ 6 ತಿಂಗಳು ತಪಸ್ ಮಾಡಿದ್ರಂತೆ ವಾದಿರಾಜ ಸ್ವಾಮಿಗಳು. ತಪಸ್ ಮಾಡಿದ ಜಾಗ ತಪಸ್ ಮಾಡಿದರು. ಇದೆಲ್ಲ ಅವ್ರ ಮಹಿಮೆಯನ್ನು ಸರಿಯಾಗಿ ನಮ್ಮ ಜನಕ್ಕೆ, ಅವರ ಗ್ರಂಥಗಳು ಹೇಗೆ ಓದಬೇಕು, ಚರಿತ್ರೆ ಹಾಗೆ ಓದಬೇಕು. ಅವರ ಸಾಧನೆ ಎಷ್ಟು ಅದ್ಭುತ. ಆ ಕಾಲದಲ್ಲಿ ಇವತ್ತೆಲ್ಲ ಮಾಡೋದಲ್ಲ, ಆ ಕಾಲದಲ್ಲಿ ಮಾಡೋದಂದರೆ ತೀರಾ ದೊಡ್ಡ ಚಾಲೆಂಜಿಂಗ್ ಅದು. ಅದೆಲ್ಲ ಮಾಡ್ತಾರೆ. ಆಗ ಆ ಯತಿ ಬಂದು ಕೇಳ್ಕೊತಾರೆ, ಸ್ವಾಮಿಗೆ ಸ್ವಪ್ನ ಆಗಿದೆ, ಅನುಗ್ರಹ ಮಾಡಬೇಕು ಅಂದರೆ ಆಯಿತು ಅಂತೇಳಿ ಬರ್ಕೊಡ್ತಾರೆ. ಅದು ಭಕ್ತಿಂಸಿ ರಮಣಸ್ಯ ಪಾದ ಯುಗಲೇ ಪ್ರೀತ್ಯಾ ಪ್ರದೇಹೀಶ ವಚ್ಚಿತ್ತಂ ತ್ವತ್ಪದ ಪದ್ಮ ಚಿಂತನರಥಂ ಕುರ್ವೀಶ ಅಂತ ಸ್ತೋತ್ರ ಮಾಡ್ತಾ 8 ಶ್ಲೋಕದಲ್ಲಿ ಮಧ್ವಾಷ್ಟಕ ಅಲ್ಲಿ ಹೇಳ್ಕೊಟ್ರಂತೆ. ಅವತ್ತಿಂದ ಮತ್ತೆ ಕಣ್ಣು ಕೊಟ್ಟಂತಹ ಕಣ್ಣು 2 ಕಣ್ಣು ಕೊಡ್ತದೆ ಆಚಾರ್ಯ ಹೇಳಿದ್ರೆ ಕಣ್ಣು ಬರ್ತದೆ. ಮತ್ತು ಮಧ್ವವಿಜಯ ಸಾಕ್ಷಿ ಅದಕ್ಕೆ. ದಿಶಾದೃಶಮ್ನೋ ವಿಷದಾಂ ಜಯಂತಿ ಮಧ್ವಸ್ಯ ಕೀರ್ತಿ ದಿರನಾಥ ದೀಪ್ತಿ. 3ನೇ ಶ್ಲೋಕನೇ ಬರೋದಾಗಿ ಆಚಾರ್ಯರು ನಮಗೆ, ಅಪಿ ತ್ರಿಲೋಕ್ಯಾ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶಾದೃಶಮ್ನೋ ವಿಷದಾಂ ಜಯಂತಿ ಮಧ್ವಸ್ಯ ಕೀರ್ತಿ ದಿರನಾಥ ದೀಪ್ತಿ. ಆಚಾರ್ಯ ನಮಗೆ ಕಣ್ಣು ಕೊಡಲಿ ಅಂತ ಅದಕ್ಕೆ ಅರ್ಥ. ಕಣ್ಣು ಕೊಡಲಿ, 2 ಕಣ್ಣು, ಹೊರಗಿನ ಕಣ್ಣು ಒಳಗಿನ ಜ್ಞಾನ ದೃಷ್ಟಿನೂ ಕೊಡಲಿ ಅಂತ. ಕೊನೆಯ ಶ್ಲೋಕರು ಹಾಗೆ ಬರ್ತದೆ, ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾಮನಿ ಮಗಾಹ ನಮ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ. ನಮ್ಗೆ ಒಳ್ಳೆ ಕಣ್ಣು ಕೊಡಿ ಅಂತಲೇ ಪ್ರಾರ್ಥನೆ. ಮೊದಲಿಗೂ ಅದೇ, ಕೊನೆಗೂ ಅದೇ ಪ್ರಾರ್ಥನೆ ಮಾಡಿದರು. ನಮ್ಗೆ ಒಳ್ಳೆ ಕಣ್ಣನ್ನು ಕೊಡಿ ಅಂತ ಪುಷ್ಪವೃಷ್ಟಿ ಮಾಡಿದರು ಅಂತ ಹೇಳ್ತಾರೆ. ಅದರದ್ದು ಆಚಾರ್ಯ ಸ್ತೋತ್ರ ಮಾಡಿದ್ದು ಕಣ್ಣು ಬಂತವರು. ಅವ್ರಿಗೆ ಕಂಡು ಬಂತು, 2 ಕಣ್ಣು ಬಂತು, ವಿಶಿಷ್ಟವಾದ ಸಿದ್ಧಿಯನ್ನು ಪಡ್ಕೊಂಡ್ರು. ಕೃಷ್ಣಯತಿಗಳು ಅಂಥೇಳಿ ಅವರ ಚರಿತ್ರೆಯಲ್ಲಿ ಅವರು ಬರೀತಾರೆ. ಅವರು ರಘುನಾಥ ತೀರ್ಥ ಆಚಾರ್ಯರು ಮಾತನ್ನು ಬರೀತಾರೆ. ಇವತ್ತಿಗೂ ಮಧ್ವಾಷ್ಟಕ ಇದೆ. ಬಹಳ ಹಿಂದೆ ಊರಿ ಬಂದ ಹೊಸ್ತರಲ್ಲಿ ಒಬ್ಬ ವ್ಯಕ್ತಿ, ಇನ್ನು ಚಿಕ್ಕ ಹುಡುಗ, ಕಣ್ಣು ತುಂಬ ದಿನಬೆಳಗಾದರೆ ಕಣ್ಣಿಗೆ ಹೊಸ ಪ್ರಾಬ್ಲಮ್ ಬರ್ತಾ ಇತ್ತು, ತುಂಬ ಪಾಠಕ್ಕೆಲ್ಲ ಬರ್ತಾ ಇದ್ದಾಗ ಇವರು ಬಂದು ಹೊಸ್ತರಲ್ಲಿ ಅವರು ವಜರಾಜ ಸ್ವಾಮಿಗಳು ಸ್ತೋತ್ರ ಹೇಳೋದು ಕೊಟ್ಟಿದ್ದು. ಇವತ್ತಿಗೂ ಕೂಡ ಕಣ್ಣು ಡ್ಯಾಮೇಜ್ ಆಗಿಲ್ಲ, ಆ ಕಣ್ಣು ಆಗಲೇ ಹೋಗಬೇಕಾಗಿತ್ತು, 35 ವರ್ಷದಿಂದ ಹೋಗಬೇಕಾಗಿತ್ತು. ಇವತ್ತು ಕಣ್ಣು ಸರಿಯಾಗಿ ಕಾಡುತ್ತೆ ಅಂತ ಹೇಳಿದರೆ ಆ ಎಷ್ಟು ಶಕ್ತಿ ಇದೆ ಗೊತ್ತಾಗುತ್ತೆ. ಇದೆಲ್ಲ ನಮಗೆ ಇಹ ಪರ ಎರಡನ್ನೂ ಸಾಧಿಸ್ಲಿಕ್ಕೆ ಬರುತ್ತೆ. ಒಂದು ಕಡೆ ಆಚಾರ ಸ್ತೋತ್ರ ಆದರೆ ಜ್ಞಾನನೂ ಬಂತು, ಕಣ್ಣಂತೂ ಬಂದೇ ಬಂತು. ಹೀಗೆ ನಮ್ಮ ನಿತ್ಯ ಜೀವನದಲ್ಲೇ ಜ್ಞಾನಿಗಳ ಕಥೆಯಿಂದ ನಮ್ಮ ಇಹಪರಗಳ ಸಾಧನೆಗೆ ಬೇಕಾದ ಮಾರ್ಗದರ್ಶನ ಸಿಗೋದ್ರಿಂದನೇ ಜ್ಞಾನಿಗಳ ಚರಿತ್ರೆಯನ್ನು ಕೂಡ ಗ್ರಂಥಗಳನ್ನು ಓದಿದಾಗ ಓದಬೇಕು ಅಂತ ಹೇಳ್ತಾ. ನಮ್ಮಲ್ಲಿ ಆ ಪದ್ಧತಿ ಬಿಟ್ಟು ಹೋಗಿಬಿಟ್ಟಿದೆ. ಇವತ್ತು ವಾದಿರಾಜ ಸ್ವಾಮಿಗಳ ಚರಿತ್ರೆ ಎಷ್ಟು ಜನ ಗೊತ್ತೇ ಇಲ್ಲ, ಬರೋದೇ ಕೆಲವು ಸುಳ್ಳು ಕಥೆಗಳು ಕೇಳಿರ್ತಾರೆ ಅಷ್ಟೇ. ನಿಜವಾದ ಕಥೆಯಲ್ಲಿ ಚೆನ್ನಾಗಿರ್ಬೇಕಾದ್ರೆ ಕಲ್ಲು ಕಟ್ಟುಕತೆ ಯಾಕೆ ಮಾಡಬೇಕು, ಅದಕ್ಕೆ ಏನು ಕಾರಣನೂ ಇಲ್ಲ. ಹಾಗೆ ಇನ್ನೂ ಅನೇಕ ಸಂಚಾರ ಮಾಡ್ತಾ ಪ್ರಭಾಸಾದಿಗಳಿಗೆ ಹೋಗ್ತಾರೆ, ಮಸುರ ಇತ್ಯಾದಿ ಎಲ್ಲ ವರ್ಣನೆ ಮಾಡ್ತಾ, ಓದಲ್ಲೆಲ್ಲ ವರ್ಣನೆ ಮಾಡ್ತಾ ಮಾಡ್ತಾನೆ ಬರ್ತಾರೆ. ಅವ್ರ ಬಗ್ಗೆ ಇನ್ನೊಂದು ಮುಖ, ಅವ್ರು ದೂರ ಪ್ರಾಂತದಲ್ಲಿದ್ದಾರೆ, ಪರ್ಯಾಯದ ಟೂರಲ್ಲಿ ಇರ್ತಾರೆ. ಪರ್ಯಾಯದ ಟೂರ್ ದೊಡ್ಡ ಕಾಲಕ್ಕೆ ಪರ್ಯಾಯ 2 ದಿವಸಗಳ ಮತ್ತೆ ಸಂಚಾರ ಮಾಡದೇ ಇರಬೇಕು. ಒಂದು ಹೊಸ ಯೋಚನೆ ಕೂಡ ವಾದಿರಾಜ ಸ್ವಾಮಿಗಳು ಮಾಡಿದರು. ಅದು 2 ತಿಂಗಳಿಗೊಮ್ಮೆ ಪರ್ಯಾಯ ಇತ್ತು ಮೊದಲು ಆಚಾರ್ಯ ಮಾಡಿತ್ತು. ಹಾಗಂದ್ರೆ ಸಂಚಾರ ಹೆಚ್ಚಾಗತ್ತೆ ಇರಲಿಲ್ಲ, ಎಲ್ಲ ಅಲ್ಲೇ ಜ್ಞಾನ ಕೇಂದ್ರೀಕೃತರಾಗಿತ್ತು. ಎಲ್ಲೆಲ್ಲಿ ನಾವು ಹೋಗ್ತೇವೆ ಅಲ್ಲೆಲ್ಲ ವೈಷ್ಣವರು ಜ್ಞಾನಿಗಳು ತುಂಬ ಜನ ಇರ್ತಿದ್ರು, ಇದ್ದಲ್ಲೇ ಪಾಠ ಪ್ರಚಾರ ಮಾಡ್ಕೊಂಡು ಇರಬೇಕಾಗಿತ್ತು. ಸೊ ಯೋಚನೆ ಇರಲಿಲ್ಲ, ಬರ್ತಾ 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 ಕಡಿಮೆ ಆಗ್ತಾ ಬಂತು. ಎಷ್ಟೋ ಊರುಗಳಲ್ಲಿ ಒಬ್ಬ ಪಂಡಿತರು ಸಿಗೋದಿಲ್ಲ ಬಿಡಿ, ಒಬ್ಬ ಆಚಾರವಂತ ಸಾಮಾನ್ಯ ಗೃಹಸ್ಥರು ಸಿಗೋದಿಲ್ಲ, ಅಷ್ಟು ಬದಲಾವಣೆ ಆಗಿದೆ ಕಾಲ. ಆ ಹೊತ್ತಿಗೆ ಅಲ್ಲಿ ಚೇಂಜಸ್ ಆಗ್ತಾ ಬಂದಿತ್ತು. ಸಂಚಾರ ಮಾಡೋ ಅಗತ್ಯ ಬಂತವರಿಗೆ, ಸಂಚಾರ ಮಾಡಲಿಕ್ಕೆ ಅಂತ ಹೊರಟು ಬಿಟ್ಟರೆ 2 ತಿಂಗಳಲ್ಲಿ ಪರ್ಯಾಯ ಮಾಡಲಿಕ್ಕೆ ಇಷ್ಟೆಲ್ಲ ಸಾಧ್ಯ ಆಗೋದೇ ಇಲ್ಲ. ಏನು ಮಾಡಬೇಕು ಅಂತ ಯೋಚನೆ ಬಂದಾಗ ವಾದಿರಾಜ ಸ್ವಾಮಿಗಳು ಎಲ್ಲರನ್ನು ಸೇರಿಸಿ ಒಂದು ವ್ಯವಸ್ಥೆ ಮಾಡಿದರಂತೆ. ಇನ್ಮೇಲೆ 2 ವರ್ಷದ ಪರ್ಯಾಯ ಆಗಲಿ, 2 ವರ್ಷದ ಪರ್ಯಾಯ ಅವರು ಮಾಡಿದ್ದು. ಅವರು ಫಸ್ಟ್ ಪರ್ಯಾಯ ಅವರಿಗೆ ಬಂದಿದ್ದು 1532 ಫಸ್ಟ್ ಪರ್ಯಾಯ ವಾದಿರಾಜ ಸ್ವಾಮಿಗಳು. ಇಲ್ಲಿ ವಾದಿರಾಜ ಸ್ವಾಮಿಗಳ ಒಂದು ವಿಶೇಷವಾದಂಥ ಔದಾರ್ಯ ಬುದ್ಧಿ ತೋರಿಸ್ಬೇಕು. ಈ ಪ್ಲಾನ್ ಯಾವಾಗ ಹ್ಯಾ ಮಾಡ್ತಾರೆ ಗೊತ್ತಾ, ತಮ್ಮ ಪರ್ಯಾಯ ಬಂದೇ ಮಾಡಿಕೊಳ್ಳೋ ಮನುಷ್ಯನ ಪದ್ಧತಿ. ಅರ್ಥ ಆಯ್ತಾ? ಯಾಕಂದರೆ ಅಡ್ವಾಂಟೇಜ್ ತೊಗೊಳಕ್ಕೆ ಟ್ರೈ ಮಾಡ್ತಾರೆ. ಹಿಂದೊಮ್ಮೆ ಗೌರ್ಮೆಂಟ್ ಅಬ್ಸಲ್ಯೂಟ್ ಮೆಜಾರಿಟಿ ಬಂದ ಮಾಡಿದ್ದೇನು ಗೊತ್ತಾ, 6 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡ್ಕೊಂಬಿಟ್ಟಿದ್ದೆ, ಅವ್ರು ಮಾಡಿ 5 ವರ್ಷದ 6 ವರ್ಷ ಇರಲಿ ಮೇಲೆ. ಅಂದರೆ ಮನುಷ್ಯನ ಸ್ವಭಾವ ಆಗಿರುತ್ತೆ. ವಾದಿರಾದ್ರೆ ಹಾಗೆ ಮಾಡಲಿಲ್ಲ, ತಮ್ಮ ಪರ್ಯಾಯದಲ್ಲಿ ಮಾಡಲಿಲ್ಲ, ಅದನ್ನು ಪರಿವಾರ ಪರ್ಯಾಯವನ್ನೇ ಮಾಡ್ತಾರೆ. ಇದು ನಿಜವಾಗ್ಲೂ ಅವ್ರ ಉದ್ದೇಶ ಸ್ವಾರ್ಥ ಆಗಿರಲಿಲ್ಲ, ಲೋಕ ಕಲ್ಯಾಣವಾಗಿತ್ತಾದ್ರಿಂದ ಆ ಥರ ಪ್ಲಾನ್ ಮಾಡ್ತಾರೆ. ಸ್ವಾರ್ಥವಾಗಿದ್ದರೆ ತಮಗೆ ಮಾಡ್ಕೊತಾರೆ, ಬಹುತಷ್ಟು ಬಚ್ಚ ಮಾಡ್ಬಿಡ್ತಾರೆ. ಅದು ಅದೇ ಅಡ್ವಾಂಟೇಜ್ ತಮ್ಗೆ ಒಬ್ಬರಿಗೆ ಬರೋ ಬೇರೆಯವರು ಬರಲೇಬಾರದು ಅಂತ ಹೇಳಿಬಿಟ್ಟು ಹಾಗೆ ಮಾಡದೇ ಇದ್ದಿದ್ದು ಕೂಡ ದೊಡ್ಡ ಸ್ಥಿತಿ. ಅದಕ್ಕೆ ವಾದ್ಯರಾಜ ಗುರು ವಾದ್ಯರಾಜ ಜಗನ್ನಾಥ ದಾಸರು ಹರಿಕಥಾಮೃತ ಸಾಲ ಬರೆದವರು ಕೊಂಡಾಡ್ತಾರೆ ಅಂದರೆ ಎಷ್ಟು ಅರ್ಥ ಇರಬೇಕು ಆ ಮಾತಿಗೆ. ಆ ರೀತಿ ಮಹಿಮೆ ತೋರಿಸ್ತಾ ತುಂಬ ಕಡೆ ಸಂಚಾರ ಮಾಡ್ತಾ ಪಾಠ ಪ್ರವಚನ ಮಾಡ್ತಾ ಅವರಿಗೊಬ್ಬ ಆಮೇಲೆ ಅವ್ರಿಗೊಂದು ಯೋಚನೆ ಬಂತಂತೆ. ತಂದೆ ತಾಯಿ ಮನಸ್ಸಲ್ಲಿ ಗಟ್ಟಿಯಾಗಿ ಹೇಳ್ಕೊಳ್ಳಿಲ್ಲ, 5 ವರ್ಷಕ್ಕೆ ಒಪ್ಪಿಸಿಬಿಟ್ರು. ಒಪ್ಪಿಸಿ ನಿರಾಸೆ ಇತ್ತು ಮನಸ್ಸಿನಲ್ಲಿ. ಆಗ ಅವ್ರು ಹೇಳ್ತಾರೆ, ಆಗಿ ಯೋಚನೆ ಮಾಡಬೇಡಿ, ನಿಮಗೆ ಇನ್ನೊಬ್ಬ ಮಗ ಹುಡ್ತಾರೆ ಅಂತ ಹೇಳಿದರು. ಇದೇ ರೀತಿ ಆಚಾರ ಸಂಬಂಧ ವಿಷ್ಣು ತೀರ್ಥ ಹುಟ್ಟಿದ್ದ ಹಾಗೆ ಇನ್ನೊಬ್ಬ ಮಗ ಹುಡ್ತಾರೆ ನಿಮಗೆ ಅಂತ ಹೇಳಿದ ತಕ್ಷಣ ಇನ್ನೊಬ್ಬ ಅವರ ಸುರೋತ್ತಮ ತೀರ್ಥರು ಅಂತ ಪ್ರಸಿದ್ಧರಾಗ್ತಾರೆ. ಸುರೋತ್ತಮ ತೀರ್ಥರು ಅಂತ ಅವ್ರಿಗೆ ಹೆಸರು. ಪೂರ್ವಾಶ್ರಮ ಹೆಸರು ಹೇಳಿಲ್ಲ ಏನು ಅಂತೇಳಿ. ಮುಂದೆ ಭಂಡಾರಕೇರಿ ಮಠಕ್ಕೆ ಪೀಠಾಧಿಪತಿಗಳಾಗ್ತಾರೆ ಇವರು. ಸೋದೆ ಮಠಕ್ಕೆ ಇವರು, ಭಂಡಾರಕೇರಿ ಮಠಕ್ಕವರು. ಅದು ಇಬ್ಬರು ಮಕ್ಕಳು ಕೂಡ ಯತಿಗಳಾಗಿದ್ದು ಪೀಠಾಧೀಶರಾಗಿದ್ದು ಅವರು ಭಾಗ್ಯ. ಇಬ್ಬರು ಕೂಡ ಅಂಥ ಜ್ಞಾನಿಗಳಾದರು. ಅವರು ಯುಕ್ತಿ ಮಾಲಿಕ ವ್ಯಾಖ್ಯಾನ ಬರೀತಾರೆ. ಇವರು ಯುಕ್ತಿ ಮಾಲಿಕ ಬರೆದ ಅವರು ತಮ್ಮ ಭಾವವಿಲಾಸಿನಿ ಅಂತ ವ್ಯಾಖ್ಯಾನ, ಒಳ್ಳೆ ವ್ಯಾಖ್ಯಾನ, ಅದನ್ನು ಬರೀತಾರೆ. ಇವರು ಅನೇಕ ಗ್ರಂಥಗಳು ವ್ಯಾಖ್ಯಾನ ಬರೀತಾರೆ. ಆಚಾರ್ಯರ ಸನ್ಯಾಸ ಜೊತೆ ವಿಷ್ಣು ತೀರ್ಥ ಸನ್ಯಾಸ ಪದ್ಧತಿ ವ್ಯಾಖ್ಯಾನ ಬರೆದಿದ್ದಾರೆ. ಮುಖ್ಯವಾಗಿ ಪಾಷಾಂಡ ಪಥ ಖಂಡನ ಅಂತ ಹೊಂದಿದೆ ವಾದಿರಾಸ, ಅದಕ್ಕೊಂದು ವ್ಯಾಖ್ಯಾನ ಬರೀತಾರೆ. ಈಗ ಒಳ್ಳೆ ಜ್ಞಾನಿಗಳು. ಇವತ್ತು ಭಂಡಾರಿಕೆಯ ಮೂಲವೃಂದಾವನ ಇದೆ ಅವರದು. ಬಹಳ ಒಳ್ಳೆ ವಿಶಿಷ್ಟವಾದ ಪಾಂಡಿತ್ಯದ ವ್ಯಕ್ತಿ ಆಚಾರ ವಾದಿರಾಸ. ತಮ್ಮಂದರು ಒಂದೇ ಸಾಕು, ಅಷ್ಟರ ಮಟ್ಟಿಗೆ ಸಾಮರ್ಥ್ಯ ಇತ್ತವರು. ಈ ರೀತಿ ಸಂಚಾರ ಮಾಡ್ತಾ ಮಾಡ್ತಾ ಅನೇಕ ಗ್ರಂಥ, ಎಷ್ಟು ಗ್ರಂಥ ಬರೀತಾರೆ ವಾದಿರಾಸ ಸ್ವಾಮಿ ಗ್ರಂಥಗಳು, ವಿಜಯೇಂದ್ರ ಸ್ವಾಮಿ ಗ್ರಂಥಗಳ ಸಂಖ್ಯೆಯಲ್ಲಿ ತುಂಬ ಹೆಚ್ಚು ಬರೆದವರು ಅವರಿಬ್ಬರು. ತುಂಬ ಹೆಚ್ಚು ಗ್ರಂಥಗಳು. ಮಹಾಭಾರತ ಆತ್ಮರಣೆಗೆ ಭಾವಪ್ರಕಾಶಿಕ, ಅದರಲ್ಲಿ ಆರಂಭದಲ್ಲಿ ಮೆಸೇಜ್ ಕೊಡ್ತಾರೆ. ಆಚಾರ್ಯರ ಗ್ರಂಥ ಎಲ್ಲಿ ನಾವೆಲ್ಲಿ ಅಂತ ಹೇಳ್ತಾರೆ. ಇವತ್ತು ನಾವು ಹಾಗೆ ಹೇಳೋದು, ಅವರೆಲ್ಲಿ ನಾವೆಲ್ಲಿ ಅಂದರೆ ಅದು ಭಾರಿ ಕಡಿಮೆ ನಾವು ಭಾರಿ ಮೇಲೆ ಅಂತ ಹಾಗೆ ಹೇಳ್ತೇವೆ ಅಷ್ಟೇ. ಅದನ್ನೆಲ್ಲ ಯಾರು ಓದ್ತಾರೆ ಅಂತ ಅರ್ಥ ನಾವು ಹೇಳಿದೆ. ಅದನ್ನು ಓದೋದಕ್ಕೆ ನಮಗೆಲ್ಲ ಸಾಧ್ಯ ಇಲ್ಲ. ಅವ್ರ ಮಾತದು ಮಾಧ್ವಗ್ರಂಥ ಶಾಭಿ ಸಂಧಿ ಇದುರ್ ದೇವಾಹ ನ ಮಾನವಾಹ. ಆಚಾರ ಗ್ರಂಥಗಳ ಅರ್ಥ ಆಗಬೇಕಾದ್ರೆ ದೇವತೆಗಲ್ಲ ಅಂತ ಹೇಳ್ತಾರೆ. ಇದು ಮೊದಲನೇ ಅರ್ಥ, ನಾವು ಮನುಷ್ಯರಲ್ಲ ಅಂತ ಮೊದಲನೇ ಅರ್ಥ. ಇನ್ನೊಂದು ಅರ್ಥ, ನಾವು ಮನುಷ್ಯರಂತ ನಾವಂತೂ ಮನುಷ್ಯರಲ್ಲ, ನಮಗೇನು ಮಾಡಬೇಕು ಅಂತ ಹೇಳಿದ್ದಾರೆ. ವಾಯುಸ್ಥಿತಿ ರತಿರ್ ನಿತ್ಯಂ ವೇದಾಹಂತ ಕಥಂಚನ. ಪ್ರತಿನಿತ್ಯ ವಾಯುಸ್ಥಿತಿ ಪಾರಾಯಣ ಮಾಡ್ತಾರೆ, ಅದಕ್ಕೆ ನಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ನಮಗೆ ಹೇಳ್ತಾರೆ ವಾಯುಸ್ಥಿತಿ ದಿವಸ ಹೇಳಿಕೊಳ್ಳಿ, ಸ್ವರೂಪಲ ಗ್ರಂಥ ಅರ್ಥ ಆಗುತ್ತೆ ಅಂತ ಅವ್ರು ಕೊಟ್ಟ ಸಂದೇಶ. ತುಂಬ ಜನಕ್ಕೆ ವಾಯುಸ್ಥಿತಿ ಯಾತಕ್ಕೆ ಹೇಳ್ತೀರಿ ಅಂದರೆ ಯಾವುದೋ ಅನಿಷ್ಟ ಪರಿಹಾರಕ್ಕೆ ಅಂತ ಹೇಳಬೇಡಿ, ಅದು ಆಟೋಮೆಟಿಕ್ಕಾಗಲೇ ಆಗುತ್ತೆ. ಬೆಳಕು ತಂದರೆ ಕತ್ಲೆ ಹೋಗಲಿ, ಇನ್ನೊಂದು ಮತ್ತೆ ಸೇರಿಸ್ಬೇಕಾ? ಬೆಳಕು ತಂದರೆ ಏನಾಗುತ್ತೆ? ಕತ್ಲೆ ಹೋಗಿ ಹೋಗುತ್ತೆ. ಹೊಸಗಿಲ್ಲ, ದೇವರ ಹತ್ರ ಮಠಕ್ಕೆ ಹೋಗೋ ಊಟ ಗ್ಯಾರಂಟಿ ಅಂತ ಹೇಳಬೇಕಾ? ಹೋಗೋದೇ ಅದಕ್ಕೆ ಮತ್ತೆ ಈ ವ್ಯವಸ್ಥೆ ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಅದರಿಂದ ಅದನ್ನು ಕೇಳಬಾರ್ದು. ಏನು ಕೇಳಬೇಕು ಅದಕ್ಕೆ? ಸರ್ವಮೂಲ ಓದ ಯೋಗ ಕೊಡಿ ಅಂತ ಕೇಳಿದರೆ ಸರಿಯಾದ ಸಿದ್ಧಿ. ಅದಕ್ಕೆ ಅದರಲ್ಲಿ ಬರುತ್ತೆ, ಪ್ರಾಚೀನಾಚೀರ್ಣ ಪುಣ್ಯೋಚ್ಚಯ ಚತರತರಾಚಾರ ತಶ್ಚಾರುಚಿತ್ತಾರ್ ಅತ್ಯುಚ್ಚಾಂ ರೋಚಯಂತೀಂ ಶ್ರುತಿಸಿತ ವಚನಾನ್ ಶ್ರಾವಕಾಂ ಶೌಚುಂಚೂನ್ ವ್ಯಾಖ್ಯಾಂ ಉತ್ಖಾತ ದುಃಖಾಂ ಸ್ಥಿರಮುಚಿತ ಮಹಾಚಾರ್ಯ ಚಿಂತಾರತಾಂಸ್ತೇ ಚಿತ್ರಾಂ ಸಚ್ಛಾಸ್ತ್ರಕರ್ತಃ ಚರಣ ಪರಿಚರಾನ್ ಶ್ರಾವಯ ಅಸ್ವಾಂಶ್ಚ ಕಿಂಚಿತ್. ವಾಯುದೇವರೇ, ನಿಮ್ಮ ಭಾಷ್ಯವನ್ನು ನಮ್ಮ ಕಿವಿಯ ಸ್ವಲ್ಪ ಆದರೂ ಕೇಳಿಸರಿ ಅಂತ ಪ್ರಾರ್ಥನೆ. ಆ ಶ್ಲೋಕದ ಪುರಸ್ಸರಣೆ ಮಾಡಿದರೆ ಜ್ಞಾನಸಿದ್ಧಿ ಅಂತಲೇ ಹೇಳ್ತಾರೆ. ಆಟೋಮೆಟಿಕ್ ಇರೋದ್ರಿಂದ ಮತ್ತೇನು ಕೇಳೋದು ಸ್ಥಿತಿನೇ ಇಲ್ಲ. ಹಾಗೆ ಮಾಡಿ ವಾದಿರಾಸನವರು ತೋರಿಸ್ಕೊಡ್ತಾರೆ ವಾಯುಸ್ಥಿತಿ ಮಹಿಮೆಯನ್ನು. ಅಷ್ಟೇ ಅಲ್ಲ, ಅದು ಪುರಸ್ಸರಣ ಪದ್ಧತಿ ಬರೆದಿದ್ದಾರೆ. ವಾಯುಸ್ಥಿತಿ ಪುರಸ್ಸರಣ ಪದ್ಧತಿ ಬರೆದವರು ಮುಖ್ಯವಾಗಿ ಇಬ್ಬರು. ವಾದಿರಾಜ ಸ್ವಾಮಿಗಳ ಪದ್ಧತಿಯಲ್ಲಿ ಪುರಸ್ಸರಣ ಮಾಡೋ ಪದ್ಧತಿ ಇದೆ. ವ್ಯಾಸರಾಜರು ಬರೀತಾರೆ. ವ್ಯಾಸರಾಜರು 732 ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರಲ್ಲ, ಅದಕ್ಕೆ ಆರಾಧನೆ ಕ್ರಮಕ್ಕೋಸ್ಕರ ಜನಕ್ಕೆ ಉಪಯೋಗಲ್ಲ. ಅವರು ಬರೀತಾರೆ, ಇವರು ಬರೀತಾರೆ, ಎರಡನ್ನು ಇಟ್ಕೊಂಡ್ರೆ ಇದೆ. ಎರಡಕ್ಕೂ ಫಲ ಇದೆ. ಅವ್ರ ಪದ್ಧತಿ ಒಂದು, ಇವ್ರ ಪದ್ಧತಿ ಒಂದು, ಎರಡಕ್ಕೂ ವಿರೋಧದ ಪ್ರಶ್ನೆ ಅಲ್ಲ. ಪ್ರಕಾರ ಅಂತಾರೆ ಅಷ್ಟೇ ಹೊರತು ಬೇರೆ ಅಲ್ಲ. ಅಷ್ಟು ಸಿದ್ಧಿ ತೋರಿಸ್ತಾರೆ. ಮತ್ತು ಹೋದ್ರಲ್ಲಿ ದ್ವಾದಶ ದ್ವಾದಶಾವತಾರ ಸ್ತುತಿ ಅಂತೂ ಇವತ್ತು ಕೇಳದರೆ ಜನಗಳೇ ಸಿಗೋದಿಲ್ಲ. ಅಪ್ರೋಷ್ಠೀಶ ವಿಗ್ರಹ ಪ್ರತಿಷ್ಠೀವನ ಉದ್ಧತ ವಿಶಿಷ್ಟಾಂಬುಜಾರಿ ಜಲಧೆ. ಎಷ್ಟು ಪ್ರಾಸಗಳಾದರೆ ಖಂಡಿ ಭವದ್ ಬಹುಲ ಡಿಂಡೀರ ಜೃಂಭಣಸು ಚಂಡೀಕೃತೋ ಸದಿ ಮಹಾ. ಈ ಅಶೋಕ ಓದ್ತಿದ್ರೆ ಜನಗಳಿಗೆ ಇದು ಎಲ್ಲಿದು, ಕುದುರೆ ಬಂದುಬಿಡ್ಬೇಕು ಆ ರೀತಿ ಹೇಳುತ್ತಾರೆ. ಅಶ್ವಧಾಟಿ ಅಂತಲೇ ಹೆಸರಾದ ಅಶ್ವಧಾಟಿ ಕುದುರೆಯ ಗಮನಕ್ಕೆ ಅನುಭವ ಒಂದು ಲಯದಲ್ಲಿ ಬರೆದಿತ್ತು. ಆಚಾರ್ಯ ಕಂದುಕ ಸ್ತುತಿ ಚಂಡಾಟಕ್ಕೆ ಮ್ಯಾಚ್ ಆಗ ಅವರು ಬರೆದರು. ಇವರು ಅಶ್ವಧಾಟಿಯಲ್ಲಿ ಬರೀತಾರೆ. ಅಂಥ ಗ್ರಂಥಗಳು ಕೇಳಿದ ಸಂಸ್ಕೃತ ಓದಲೇಬೇಕು, ಅದು ತಿಳಿಯಲೇಬೇಕು ಅಂತಕ್ಕಂಥ ಭಾವನೆ ಬರುತ್ತೆ. ಅಟು ಒಳ್ಳೊಳ್ಳೆ ಕೃತಿಗಳಂತ ಬರೀತಾರೆ. ದಶಾವತಾರಗಳನ್ನು ಅನೇಕ ರೀತಿ ವರ್ಣನೆ ಮಾಡ್ತಾರೆ. ಅದು ಒಂದೇ ಸ್ವಲ್ಪ ಇನ್ನೂ ತುಂಬ ಬರೆದಿದ್ದಾರೆ, ಅದರಲ್ಲಿ ಒಂದದು ತಿರುವಿಕ್ರಮ ಸ್ತೋತ್ರ ಬರೀತಾರೆ. ತಿರುವಿ ಆಮೇಲೆ ವೇದವ್ಯಾಸಮೇ ಸ್ತೋತ್ರ, ಶ್ರೀಶಂ ವಿಚಿತ್ರ ಕವಿತಾ ರಸ ಪೂರಿತಾಶಂ ಇತ್ಯಾದಿಯಾಗಿ ಸ್ತೋತ್ರ. ಅವರ ಶ್ಲೋಕಗಳ ದೊಡ್ಡ ಲಕ್ಷಣ ಅಂದರೆ ಅದಕ್ಕೊಂದು ವಿಚಿತ್ರವಾದ ಒಂದು ಆಕರ್ಷಣೆ ಇರುತ್ತೆ ಅದರೊಳಗೆ. ಅವು ಯಾವ ಗ್ರಂಥ ಯಾವ ಶ್ಲೋಕ ಓದಿದ್ರು ಕೂಡ ಒಂದು ಹೊಸತನ ಇರುತ್ತೆ. ಅವರ ಬ್ರಾಂಡ್ ನೋಡಿದ ತಕ್ಷಣ ವಾದಿರಾಜ ಬರೆದಿದ್ದು ಅಂತ ಹೇಳ್ತಾರಲ್ಲ ಹಾಗೆ. ವ್ಯಾಸಾಯ ಅಪ್ರತಿಮೇ ಇತಿಹಾಸ ರಚನೋಲ್ಲಾಸಾಯ ದುರ್ವಾದಿನಾಂ ತ್ರಾಸಾಯಾಸಕರಾಯ ಸತ್ಸುಕೃತ ವಿಶ್ವಾಸಾಯ ದೋಷದ್ವಿಷೇ ಭಾಸಾಯಾಮುನ ರಮ್ಯತೋಯ ಸುರುಷಾಯ ಆಸಾಯ ಮಾಸೇವಿನೇ ದಾಸಾಯಾಭಯದಾಯ ಮಧ್ವಗುರು ಹೃದ್ವಾಸಾಯ ತುಭ್ಯಂ ನಮಃ. ಲಕ್ಷಾಲಂಕಾರಕ್ಕೆ ಮಾಡಿದ ಮಂಗಲ ಶ್ಲೋಕ ಅದು, ಮಹಾಬಲ ಲಕ್ಷಾಲಂಕಾರ. ವ್ಯಾಸಾಯ ಆ ರೀತಿ ಶ್ಲೋಕ ನೋಡಿದರೆ ಪ್ರೆಸೆಂಟಾಗಿ ಕೇಳಬೇಕು ನೋಡೋರು. ವೇದ ಕಲಿತೇ ಬಿಡಬೇಕು ಆ ರೀತಿ ಬರೀ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಇಂಥ ವಿದ್ಯಾಯ ಬದ್ಧಾಯ ಚ ನಮೋ ನಮಃ. ಒಳ್ಳೆ ಪ್ರಾಸಬದ್ಧವಾದಂಥ ಶ್ಲೋಕಗಳು. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಮಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ, ಎಷ್ಟು ಸಾ ಶಾಗಳು ಬಂದೇ ಬರ್ತವೆ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸದಾಂವಶ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ಅನಿಶಂ. ಪ್ರತಿಯೊಂದು ಅಷ್ಟು ಪ್ರಾಸಬದ್ಧವಾಗಿ ಬರೀತಾ ಕಲಿಯವರಿಗೆ ಕಷ್ಟದೇ ಆಗೋದಿಲ್ಲ. ರಿದಮ್ ರೈಮ್ಸ್ ಅಂತೀವಲ್ಲ, ವೇದ ಸ್ಪಿರಿಚುವಲ್ ರೈಮ್ಸ್ ಇವೆಲ್ಲ ಕೂಡ. ಚಿಕ್ಕ ಮಕ್ಕಳಿಗೆಲ್ಲ ಲೌಕಿಕ ರೈಮ್ಸ್ ಹೇಳ್ಕೊಡ್ತಾರೆ, ಈ ರೀತಿ ಹೇಳ್ಕೊಡ್ತಾರೆ. ಸುಬ್ರಹ್ಮಣ್ಯ ಸುರಾಗ್ರಗಣ್ಯ ಕುಜನಾರಣ್ಯ ಜ್ವಲತ್ಪಾವಕ ಪ್ರಭುರೂಯಾತ್ ತವ ವಿಕ್ರಮಂ ಭುವಿ ಕವಿ ಕೋವಾಮ ರೋವಾದಿವಿ ಯಹಾರಕ ಮಹಾದ್ವಂದ್ವಂ ಅಪ್ಪ ಹೇಳ್ತಾರೆ. ಅವನ್ನ ನೀವು ಅನಾಯಾಸ ಕೊಂದು ಹಾಕಿಬಿಟ್ಟಿದ್ದೀನಿ ಅಂತ. ಸುಬ್ರಹ್ಮಣ್ಯ ಸುರಾಗ್ರಗಣ್ಯ ಕುಜನಾರಣ್ಯ ಜ್ವಲತ್ ಪಾವಕ ಅರಣ್ಯ 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 ಅಂತ ಪ್ರಾಸ ಬರಬೇಕು. ಸುಬ್ರಹ್ಮಣ್ಯ ಸ್ತೋತ್ರ ಎಲ್ಲಿ ಸಿಗುತ್ತೆ? ಅವ ಸುಬ್ರಹ್ಮಣ್ಯನ ಪೂಜೆ ಮಾಡೋಕ್ಕೆ ಗೊತ್ತಿಲ್ಲ ಅಂತ ಸ್ತೋತ್ರಗಳು. ಶಿವನ ಸ್ತೋತ್ರಗಳು ಕಲಿಯಬೇಕು ಅವರಿಂದ. ಅಂಗಾನುಷಂಗತ ಭುಜಂಗ ವತುಂಗ ಭೋಗಂ ಗಂಗಾ ತರಂಗ ಕೃತ ಮಂಗಲ ಮೌಲಿ ಭಾಗಂ ಸಂಗೀತ ಲೋಲ ಯತಿ ಪುಂಗವ ಗೀತ ಗಾಥಂ ತಂ ಗೌರ್ಯ ಪಾಂಗರ ಸಮಾಶ್ರಯ ವಿಶ್ವನಾಥಂ. ಐದಾರು ಶ್ಲೋಕ ಎಷ್ಟು ಚೆನ್ನಾಗಿ ಬರೀತಾರೆ ಅಂತ ಕೇಳಿದರೆ, ಹೇಳಿದ್ರೆ ಅವರಲ್ಲಿ ಭಕ್ತಿ ಬರಬೇಕು, ನಮಗೆ ಸಂಸ್ಕೃತ ಭಾಷೆ ಬರಬೇಕು, ತತ್ವ ತಿಳಿಬೇಕು. ಸಾಧಿಸ್ಬಿಡ್ತಾರೆ. ಯಾವ ಶ್ಲೋಕ ತಗೊಂಡ್ರೆ ಹಾಗೇನೆ ಪಾದಕ ಕ್ಷೇತ್ರ ವರ್ಣನೆ ಮಾಡ್ತಾರೆ. ಪವಿತ್ರಂ ಪಾದಕ ಕ್ಷೇತ್ರಂ ಕೋನ ಸೇವೇತ ಕೋವಿದ ಸತ್ಯ ಲೋಕೇಶ್ವರ ಪ್ರಾಣ ಯತ್ರಾವಾತರ ಉತ್ಸುಕ. ಅಂತಿಂಥ ಕ್ಷೇತ್ರನ ಅದು ಯೋಚನೆ ಮಾಡಿ. ಸತ್ಯಲೋಕದ ಅಧಿಪತಿಗಳಾದ ವಾಯುದೇವರು ಅವತಾರ ಮಾಡೋಕ್ಕೆ ಸೆಲೆಕ್ಟ್ ಮಾಡಿಕೊಂಡ್ರು ಅಂದರೆ ಯಾವ ಕ್ವಾಲಿಟಿ ಇರಬೇಕು ಅಷ್ಟು ಅದರ ಆ ಮಣ್ಣು ಹೇಗಿರಬೇಕು ನೋಡಿದ್ರೆ ಅಂತ ಹೇಳಿದ್ದ. ಅಂದರೆ ಒಂದು ವಿಷಯನೇ ಅವ್ರು ಹೇಳಿದಾಗ ಹೊಸ ರೀತಿ ಕಾಣಿಸುತ್ತ, ಅದೇ ವಿಷಯನೇ ಅಪೂರ್ವವಾಗಿ ಕಾಣಿಸ್ತಾ ಬರೀತಕ್ಕಂಥ ವೈಶಿಷ್ಟ್ಯ ಅದು. ಆದ್ದರಿಂದ ಅಭಿಜಾತ ಕವಿಗಳು ಅಂತೀವಲ್ಲ ಹಾಗೆ. ಇಷ್ಟಾದರೂ ವಿನಯ ನೋಡಿದ್ರೆ ನಮ್ಗೆ ಗಾಬರಿ ಆಗಿಬಿಡುತ್ತೆ. ಇವತ್ತು ಏನೂ ಬೇರೆದೇ ಅಹಂಕಾರ ಪಡೋದ್ರೆ ಸಿಗ್ತಾರೆ. ನಾನು ಬಿಟ್ಟರಲ್ಲ ಏನೇ ಅವ್ನು ಬಿಟ್ಟರೆ ಇಲ್ಲ ಕರೆಕ್ಟೇ ಮೂರ್ಖರಲ್ಲಿ ಅಂತ ಅರ್ಥ. ಆದರೆ ಅವ್ರು ಬರೀತಾರೆ ಸುಕ್ಕುಣೀಶದ ಒಳ್ಳೆ ಕಾವ್ಯ ಬರೀತಾ ಹೇಳ್ತಾರೆ. ನಾನೇನು ಬರೀತೇನೆ ಇದನ್ನು ಅಂತ ಹೇಳ್ತಾರೆ ಮಹಾನುಭಾವ. ಶ್ರೀನಾಥ ಕೀರ್ತ್ಯಂಬುಜ ಸೇವ್ಯ ಗಂಧಂ ಪ್ರಾಣಸ್ಸ ಸಂಗೃಹ್ಯ ವಿಹರ್ತು ಮಿಷ್ಟೆ ಸೋಹಂ ತದೀಯಾಗಮ ವಿಸ್ತೃತಂ ತತ್ ವಾಣೀಮುಖಂ ವಾಸಯಿತುಂ ಋಣೋಮಿ. ಅವ್ರ ವಾಕ್ಯ ಶ್ರೀನಾಥ ಕೀರ್ತ್ಯಂಬುಜ ಸೇವ್ಯ ಗಂಧಂ ಪ್ರಾಣಸ್ಸ ಸಂಗೃಹ್ಯ ವಿಹರ್ತು ಮಿಷ್ಟೆ. ಆ ದೇವ ಶಾಸ್ತ್ರಗಳ ಮಹಿಮೇನ ಶಾಸ್ತ್ರದ ಸೌಗಂಧ್ಯವನ್ನು ಹೊರಗಾಕಬೇಕು ಅಂದರೆ ವಾಯುದೇವರಿಗೆ ಸಾಧ್ಯ. ಯಾಕೆ ಸೌಗಂಧಿಕ ಪುಷ್ಪ ತಂದವರು ಅವರೇ, ವಾಯುದೇವರಿಗೆ ಸಾಧ್ಯ, ನಮಗೆಲ್ಲ ಸಾಧ್ಯ ಇಲ್ಲ. ನಾವು ಅವ್ರು ಮಾಡಿದ ಕೆಲಸ ಚೂರದ ಸೇವೆ ಸಲ್ಲಿಸ್ತೇವೆ ಹೊರತು ನಮ್ಮ ಇದಲ್ಲ ಅಂತ ಹೇಳಿದ. ನಮ್ಮ ಪಂಡಿತೇನಾಪಿ ಮಯಾಧ್ಯತೇಯಂ ಮುಕುಂದ ಲೀಲಾ ಕವಿಕಂಠ ಮಾಲ. ನಾನು ಪಂಡಿತ ಅಲ್ಲ, ಏನೋ ಬರೀತಾ ಇದ್ದೇನೆ. ದೇವರು ನನ್ನ ಪಂಡಿತ ಅಲ್ಲ ಅಂತ ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಇದು ಮುಕುಂದನ ಲೀಲೆ ಅಂತ ತಗೊಂಡ್ಬಿಡಿ ಸಾಕೊಡ್ತೇನೆ. ಎಷ್ಟು ವಿನಯ. ಸಂಸ್ಕೃತಿ ಕೆಲವು ಅಹಂಕಾರಿಗಳಿದ್ದಾರೆ, ಹೇಳ್ತಾರೆ ನಾನು ಎಂಥ ಪಂಡಿತ ಗೊತ್ತಾ ಅಂತ ಹೇಳೋ ಯಾನಿ ಇರ್ತಾನೆ. ಕವಿಗಳು ಹೇಳ್ತಾರೆ ಕೆಲವರು, ಯಂ ಬ್ರಾಹ್ಮಣ ಮಿಹಂ ದಿವ್ಯಂ ದೇವಿ ವಾಗ್ವಶ್ಯೇ ವಾನು ಬರ್ತತೆ ಉತ್ತರಂ ರಾಮಚರಿತಂ ತತ್ ಪ್ರಣೀತಂ ಪ್ರತ್ಯಕ್ಷತೆ. ನನ್ನನ್ನು ಸರಸ್ವತಿ ದಾಸಿಯಂತೆ ನಾನು ಸೇವೆ ಮಾಡ್ತಾಳು ಗೊತ್ತಾ ನನಗೆ. ಎಂಥ ಎಂಥ ಅಹಂಕಾರ ಅವಳು ಸರಸ್ವತಿಯಲ್ಲಿ ಇವನು ದಾಸಿಯಂತ ಇವನು ಹೇಳೋ ರೀತಿ ನೋಡಿದರೆ ಆ ಗ್ರಂಥನ ಹೊಗಳ ಜನ ಸಿಗ್ತಾರೆ ಕೆಲವರು. ಯಂ ಬ್ರಾಹ್ಮಣ ಮಿಹಂ ದೇವಿ ವಾತೆ ಉತ್ತರಂ ರಾಮಚರಿತಂ ತತ್ಪ್ರಣೀತಂ ಪ್ರಚಷ್ಠತೆ ಅಂತ ಹೇಳಿ ನಮ್ಮಲ್ಲಿ ಕಲಿಬೇಕಿದ್ರ. ಜೈತೀರ್ಥರಿಗೆಲ್ಲ ಮೂಲ ಹಾಕಿಕೊಟ್ಟರು. ನ ಶಬ್ದಾರ್ಥವು ಗಾಢ ಅಂತ ಹೇಳಿದ್ರಲ್ಲ, ಆ ಮಾತು ಮಂತ್ರ ಇದ್ದಾಗ ಆಚಾರ್ಯರ ಮುಂದೆ ದೇವರ ಮುಂದೆ ಮನುಷ್ಯ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡವ್ ನಾವು ಸೇವೆ ಮಾಡೋ ಭಾಗ್ಯ ಬಂದಿದ್ದು ಸಂತೋಷ ಪಡಬೇಕೆ ಹೊರತು ಅಹಂಕಾರ ಪಡಬಾರದು ಅನ್ನೋದನ್ನು ತೋರಿಸ್ಕೊಡ್ತಾರೆ. ಈ ಗ್ರಂಥಗಳಿಗವರಿಗೂ ಭಾರಿ ನಿಕಟ ಸಂಬಂಧ. ಅದೇ ರೀತಿಯಲ್ಲಿ ಅವರು ತುಂಬ ಗ್ರಂಥಗಳಿಗೆ ಭಾರಿ ಭಾರಿ ಬಡವ ಬಂದು ಕೇಳ್ಕೊತಾನೆ ನನಗೆ ಸಂಪತ್ತು ಬೇಕು ಅಂತೇಳಿ. ಆಗ ಶ್ರೀಶ ಗುಣದರ್ಪಣ ಅಂತ ಬರ್ಕೊಡ್ತಾರೆ. ಯಾ ಸುಗಂಧಾಶ್ಯ ನಾಸಾದಿ ನವದ್ವಾರ ಅಂತ ಹೇಳಬೇಕಾದ್ರೆ ಲಕ್ಷ್ಮೀ ಅದು ಶ್ರೀ ಸೂಕ್ತಕ್ಕೆ ಅರ್ಥ ಇರತಕ್ಕಂಥ ಅಪೂರ್ವವಾದಂಥ ಸ್ತೋತ್ರ. ಶ್ರೀ ಶೀಶ ಗುಣದರ್ಪಣ ಅಂತಾನೆ ಹೆಸರು. ಅದು ಒಳ್ಳೆ ಸರಸವಾದ ಶ್ಲೋಕಗಳು. ಅದು ಪಾರಾಯಣೆ ಮಾಡಿದ್ದಕ್ಕೆ ಅವನು ಒಳ್ಳೆ ಶ್ರೀಮಂತನಾದ ಅಂತ ಹೇಳಿದ್ದಾರೆ. ಬರೀ ಅದು ಬರೀ ಸಿಂಪಲ್ ಸ್ತೋತ್ರ ಮಾಡಿದ್ದಕ್ಕೆ ವೇದೋಚ್ಚಾರಣೆ ಮಾಡೋಕ್ಕೆ ಬರೋದಿಲ್ಲ ಅಂದ್ರೆ ಬೇಡ ಇದನ್ನು ಹೇಳೋದು ಸಾಕು. ಅಂದರೆ ಒಟ್ಟು ಜನಗಳಿಗೆ ಇದ್ದಲ್ಲೇ ಫಲ ಸಿಗಬೇಕು, ಆ ಫಲ ಮುಕ್ತಿ ಕಡೆ ಮುಂದೆ ಗಮನ ಸರಹ ಮಾಡಬೇಕಾದ್ರೆ ಆರಂಭದಲ್ಲಿ ಫಲ ಸಿಗಬೇಕು, ಮುಂದೆ ದೇವರ ಕಡೆ ಮನಸ್ಸು ಹೋಗಬೇಕು. ಎರಡನೇ ರೀತಿಯಲ್ಲಿ ಬರೀತಕ್ಕಂಥ ಕೌಶಲ ಅವರು ತಾತ್ಪರ್ಯ ಭಾವಪ್ರಕಾಶಿತ ನ್ಯಾಯಸುಧಾಕ್ಕೆ ಟಿಪ್ಪಣಿ ಮತ್ತೆ ತತ್ವರ್ಥ ದೀಪಿಕಾ ಅಂತದ್ದು ಗುರುವರ್ಥ ದೀಪ ಹೆಸರು ಬಿಟ್ಟು ಬರೀತಾರೆ. ತುಂಬ ಗ್ರಂಥಗಳು ವ್ಯಾಖ್ಯಾನ ಬರೀತಾರೆ. ಅಪೂರ್ವ ಸ್ತೋತ್ರಗಳು ಅವರು ಬರೆದಷ್ಟು ಹೆಚ್ಚು ಸಂಖ್ಯೆ ಸ್ತೋತ್ರಗಳನ್ನು ಮತ್ತೊಬ್ಬರು ಬರೆದ ಅಷ್ಟು ಸ್ತೋತ್ರಗಳನ್ನು ಬರೀತಾರೆ. ಮತ್ತು ನಮಗೆ ಕೆಲವು ಪದ್ಧತಿ ಇದೆ, ಕೆಲವು ಸ್ತೋತ್ರ ಯಾರು ಬರೆದ್ರು ಅಂತ ಗೊತ್ತಿಲ್ಲದವರು ಅದೇ ಸೌಳು ಬರೋದು ಅಂತ ಹೇಳ್ಬಿಡ್ತಾರೆ ಕೊನೆಗೆ. ಯಾಕಂದ್ರೆ ಅವ್ರಿಗೆ ಅವ್ರಿಗೆ ಗ್ಯಾರಂಟಿ ಬರೆದಿರ್ತಾರೆ ಅಂತ. ಗೋತ್ರ ಗೋತ್ರ ಕಶ್ಯಪ ಗೋತ್ರ ಅಂತ ಹೇಳೋದಿಲ್ಲ ಹಾಗೆ. ಅಷ್ಟರ ಮಟ್ಟಿಗೆ ಅವರ ಸ್ತೋತ್ರ ಪ್ರಪಂಚ ಅಷ್ಟು ದೊಡ್ಡದು. ಸಂಸ್ಕೃತಕ್ಕೂ ಅವರಿಗೂ ಲಾಲಿತ್ಯಕ್ಕೂ ಅಪೂರ್ವವಾದ ಗಂಟಿದೆ. ಇಂತಹ ಮಾಡ್ತಾ ಅವ್ರು ಇದ್ದಿದ್ದು ಎಷ್ಟು ವರ್ಷ ಗೊತ್ತಾ? ಸರಿಯಾಗಿ 120 ವರ್ಷಗಳು. ಕಲಿಯುಗದ ಪೂರ್ಣ ಆಯುಷ್ಯ 120 ವರ್ಷ ಅಂತ ಹೇಳ್ತಾರೆ. ಅಷ್ಟು ಪೂರ್ಣ 120 ವರ್ಷನೂ ಇದ್ದರು ವಾದಿರಾಜ ಸ್ವಾಮಿ. ಸ್ವಲ್ಪ ಯೋಚನೆ ಮಾಡಿ, 8 ವರ್ಷಕ್ಕೆ ಸನ್ಯಾಸ, 120 ವರ್ಷ ಇತ್ತು ಅಂದರೆ 112 ಚಾತುರ್ಭಾಷ್ಯ ಮಾಡಿದವರು ಅವರು. ಈ ಸೆಂಚುರಿಗಳು ಕ್ರಿಕೆಟ್ ಸೆಂಚುರಿಗಳಲ್ಲ ಅದು, ಮತ್ತೆ ಸ್ಪಿರಿಚುವಲ್ ಸೆಂಚುರಿ ಹೊಡೆದವರು. 120 ವರ್ಷ, 120 ವರ್ಷ, 70 ಆದರೆ ಇದ್ದಾರೆ ಹೇಳೋರಿಗೆ ಗೊತ್ತಾಗ್ತದೆ. ಇದ್ದಾರೆ ಅಂತ ಹೇಳಬೇಕಾದ್ರೆ ಸುಮ್ಮನೆ ನಮಗೆ ಭಾರವಾಗಿದ್ದಾರೆ ಅಂತ ಅರ್ಥ ಬಂದುಬಿಡ್ತದೆ. ಇದ್ದಾರೆ 120 ವರ್ಷನೂ ಅಷ್ಟೇ ಆಕ್ಟಿವ್ ಆಗಿದ್ದರು. 120ನೇ ವರ್ಷ ಕೂಡ ಆಕ್ಟಿವ್. ಅವರು ಲೋಕ ಕಾರುಣ್ಯ ಎಷ್ಟಿತ್ತು ಗೊತ್ತಾ? ತಪಸ್ ಮಾಡ್ತಾ ಕೂತಿದ್ದಾರೆ, ಮಣೆ ಹಾಕ್ಕೊಂಡು ಒಂದು ಹಾವನ್ನು ಇಲಿ ಅಡ್ಸ್ಕೊಂಡು ಬರುತ್ತೆ. ಎಲರುಣಿ ಭಯ ಕಂಜಿಲಿ, ನಿಮ್ಮ ಮಾತನ ಕೆಡಗಿರೆ ಕಂಡದನ್ನು ಉಡುಗಿದ ಕರುಣಿ. ಇಲಿ, ಆ ಇಲಿ ನೋಡಿ ಕಲ್ತ್ಕೊಳ್ಬೇಕು ಪಾಠ. ನಾವು ನಮ್ಮ ಜನ ಎಲ್ಲೋ ಬಾಬಾನ ಹತ್ರ ಹೋಗ್ತಾರೆ, ಇಲಿ ವಾದಿರಾಜ ಅವಳ ಹತ್ರ ಬರುತ್ತೆ. ಎಷ್ಟು ಪುಣ್ಯ ಮಾಡಿರ್ಬೇಕಂತ ಅದ್ರದ್ದು ಕಲಿಬಾರದ ಕೊನೆ ಪಕ್ಷ. ವಾದಿರಾಜರಂತ ಅವ್ರ ಹತ್ರ ಹೋಗಬೇಕೆ ಹೊರತು ಯಾರು ಬೂದಿ ಗಿದ್ದು ಕೊಡೋರ ಹತ್ರ ಹೋಗಬಾರದು. ಅದು ಬಂದು ನಿಮ್ಮ ಆಸನ ಕೆಳಗಿರಿ, ಅವ್ರ ಆಸನ ಕೆಳಕು ಇಲ್ಲ, ಸನ್ಯಾನ ಮಾಡೋಕೆ ತಲೆ ನಡೀತಿರ್ತಾರೆ, ಅದರ ಮನೆ ಬಂದು ಹಾಗೆ ಆಗುತ್ತೆ, ಓಡಿಸ್ಬಿಡ್ತಾರೆ ಅಷ್ಟೇ ಅದನ್ನು. ವಾದಿರಾಜ ಸ್ವಾಮಿ ಎಷ್ಟು ಕರುಣೆ ಗೊತ್ತಾ? ಹಾಗೆ ಆಶ್ಚರ್ಯ ಕೊಟ್ಟ, ಹಾವು ಬಂದೇ ಬಿಡ್ತಂತಾರೆ ಅಡ್ಸ್ಕೊಂಡು. ಬಂದು ನೋಡ್ತಂತೆ ಆ ಇಲಿ ಅಲ್ಲಿದೆ. ಅವರ ಸುಮ್ಮನೆ ಕೂತಾರೆ ರಾಜಾ ಸ್ವಾಮಿ ಕೂಡ. ಎರಡು ಫ್ರೆಂಡ್ಸ್ ಆಗಿಬಿಟ್ಬಂತ ಇಲಿ ಮತ್ತು ಅದನ್ನು ಕಂಡು ಅದನ್ನು ಉಡುಗಿದ ಕರುಣೆ, ಎರಡು ಫ್ರೆಂಡ್ಶಿಪ್ ಕಳಿಸಿರಂತೆ. ಅದು ರಾಜಾ ಸ್ವಾಮಿ ಹತ್ರ ಬಂದರೆ ವೈರಭಾವನೆ ತಪ್ಪೇ ಹೋಗುತ್ತೆ ಅಂತ, ಕಾಮಕ್ರೋಧಗಳೆಲ್ಲ ಹೋಗುತ್ತೆ, ಆದ್ದರಿಂದ ಆಡ್ತಾ ಕೂತ್ಕೊಂಡ್ಬಿಟ್ಟು ಅಂತಾಗೆ. ಇದರಿಂದ ಕಲಿಬೇಕಾದ ಪಾಠ, ವಾದಿರಾಜ ಸ್ವಾಮಿಗಳಂಥ ಜ್ಞಾನಿಗಳ ಹತ್ರ ಹೋದರೆ ನಮ್ಮ ಮನಸ್ಸು ಸರಿ ಹೋಗುತ್ತೆ ಮುಖ್ಯ. ಅವುಗಳ ಮನಸ್ಸು ಸರಿ ಹೋಯ್ತಲ್ಲ, ನಮ್ಮ ಮನಸ್ಸು ಸರಿ ಹೋಗುತ್ತೆ. ಆದ್ದರಿಂದ ಜ್ಞಾನಿಗಳ ಸೇವೆ ದೇವರಿಗೆ ತನ್ನ ಸೇವೆಗಿಂತ ಜ್ಞಾನಿಗಳ ಸೇವೆ ಭಾರಿ ಪ್ರಿಯ ಅಂತ ಅದರ ಉಪನಿಷತ್ತಲ್ಲಿ ಹೇಳ್ತಾರೆ. ಆತ್ಮಜ್ಞಂ ಅಚ್ಚಯೇ ಭೂತಿಕಾಮಹ. ನಿಮಗೆ ಬೇಗ ಒಳ್ಳೇದಾಗಬೇಕು ಅಂತಿದ್ರೆ ದೇವ್ರನ್ನ ಆರಾಧನೆ ಮಾಡಿ, ದೇವ್ರ ಭಕ್ತನ ಆರಾಧನೆ ಮಾಡಿ ಅಂತ ಹೇಳ್ಬಿಡ್ತಾರೆ. ಯಾಕೆ ಅವ್ರು ಮಾಡಿ ನಿಮ್ಗೆ ಪುಣ್ಯ ಕೊಡ್ತಾರೆ ಅಂತ ಅರ್ಥ. ಅವ್ರು ಮಾಡಿ ನಿಮಗೆ ಪುಣ್ಯ ಕೊಡ್ತಾರೆ, ಆದ್ದರಿಂದ ದೇವ್ರ ಸಣ್ಣವನು ಇವ್ರು ದೊಡ್ಡವರು ಅಂತ ಅರ್ಥ ಅಲ್ಲ. ದೇವ್ರ ಹತ್ರ ಹೋಗೋದಕ್ಕೆ ನಮಗಾಗೋದಿಲ್ಲ, ಇವರು ಬೇಗ ಹೋಗಿ ಬರ್ತಾರೆ ಅಂತ ತಾತ್ಪರ್ಯ. ಆ ದೃಷ್ಟಿಯಲ್ಲಿ ವಾದಿರಾಜ ಸ್ವಾಮಿಗಳಂಥವರ ಸೋದೆಗೆ ಹೋಗಿ ಇವತ್ತು ಎಷ್ಟು ಜನ ಸುರಕ್ಷ ಸೇವೆ ಮಾಡ್ಕೊಂಡು ಯಶಸ್ ಕಳಿಸ್ಕೊಂಡು ಬರ್ತಾರೆ ಗೊತ್ತಾ? ಈ ಕಡೆ ಮಂತ್ರಾಲಯ ಹೇಗೋ ಆ ಕಡೆ ಸೋದೆ ಹಾಗೆ, ಈ ಕಡೆ ತಿರುಕೈಲೂರು ಹಾಗೆ. ಮೂರು ದೊಡ್ಡ ಕೇಂದ್ರಗಳು. ವೈಷ್ಣವರಿಗೆ ಯಾವ ಆಪತ್ತು ಬಂದರೂ ಕೂಡ ತಕ್ಷಣ ಅಲ್ಲಿ ಹೋಗಿ ಪರಿಹಾರ ಮಾಡ್ಕೊಂಡು ಬರತಕ್ಕಂಥ ವ್ಯವಸ್ಥೆ ದೇವರಿಟ್ಟಿದ್ದಾರೆ. ಆ ರೀತಿ ಮಾಡಿದರು. ಆಗಲೇ ಅವರು ಅನೌನ್ಸ್ ಮಾಡ್ತಾರೆ, ಆದರೆ ರಾಯರು ಮತ್ತು ಅದರ ಇಬ್ಬರು ಕೂಡ ಸಸಿರಿಯರು ವೃಂದಾವನ ಪ್ರವೇಶ ಮಾಡಿದರು. ಎಲ್ಲ ಚರಿತ್ರೆ ಹೇಳೋದಕ್ಕೆ ಗೊತ್ತಾಗೋದಿಲ್ಲ, ಕಟ್ಟ ಅಷ್ಟೇ ಹೇಳ್ತಿರೋದು. ಕೊನೆಯದು ಹೇಳ್ತಾರೆ, ವೃಂದಾವನ ಪ್ರವೇಶ ಮಾಡ್ತೀವಿ, ವೃಂದಾವನವನ್ನು ಮಾಡಿಸ್ತಾರೆ. ರಾಯರು ಮಾಡಿಸ್ತಾರೆ, ಅವರು ಮಾಡಿಸ್ತಾರೆ. ಭೂತರಾಜರು ಬೇರೆ ಇದ್ದರು. ಭೂತರಾಜರು ಆ ಕಡೆ ಒಂದು ವಿಶೇಷ ಅಂಶ. ಈ ಸೌತ್ ಕೇಂದ್ರ ಕಡೆಗೆ ಹೋದರೆ ಒಂದು ಕೆಲವರಲ್ಲಿ ಕೆಟ್ಟ ಅಭ್ಯಾಸ ಇದೆ, ದೆವ್ವಗಳ ಹೋತ ಕರೆಯೋದಿದ್ದಾರೆ. ನಮ್ಮ ಕುಲದೇವತೆ ಅಂತ ಹೇಗೆ ಇಡ್ತು, ಕುಲದೇವಗಳು ಅಂತ ಆರಾಧನೆ ಮಾಡೋ, ಭೂತಾರಾಧನೆ ಮಾಡೋ ಪದ್ಧತಿ ಇದೆ. ಆಗಲಿ ಭೂತಾರಾಧನೆ ಎಷ್ಟೋ ಜನ ನಮ್ಮ ಇಷ್ಟವರು ಕೂಡ ಮಾಡಿಬಿಡ್ತಾರೆ. ವಾದಿರಾಜ ಸ್ವಾಮಿಗಳು ಯೋಚನೆ ಮಾಡಿದರು, ಅದನ್ನು ಬಿಡ್ಲಕ್ಕೆ ಹೋದರೆ ಬಿಡೋದಿಲ್ಲವರು, ಅದನ್ನೇ ಒಪ್ಪಿದರೆ ಶಾಸ್ತ್ರ ಒಪ್ಪೋದಿಲ್ಲ. ಅದ್ರ ಬಿಡ್ಲಕ್ಕೆ ಅವ ತಯಾರಿಲ್ಲ, ಒಪ್ಪಲಿಕ್ಕೆ ಶಾಸ್ತ್ರ ತಯಾರಿಲ್ಲ. ಅದಕ್ಕೆ ವೈಷ್ಣವ ಭೂತಾರಾಧನೆ ತಂದರು. ಅವೈಷ್ಣವ ಭೂತಾರಾಧನೆ ಮಾಡಬೇಡಿ, ವೈಷ್ಣವ ಭೂತಾರಾಧನೆ ಆಗಲಿ ಅಂದರೆ ಭೂತರಾಜರ ಕಾನ್ಸೆಪ್ಟ್ ತಂದು ಆಗ ಅದು ಕೊಟ್ಟಲಿ ಚೇಂಜ್ ಮಾಡಿಬಿಟ್ಟು ಅದು ಬಿಡದೆ ಹೋದ ಕಾಲಕ್ಕೆ ನೀವು ತಿನ್ನಲೇಬೇಕು ಹೋದಲ್ಲ, ಮನೆಯಲ್ಲಿ ತಿನ್ನು, ಹೋಟ್ಲಲ್ಲಿ ಹಾಕಿ ತಿಂತೀನಿ ಅಂತಾರಲ್ಲ ಹಾಕಿ. ನಮ್ಮ ಜನ ಹೋಟೆಲ್ಲೇ ತಿನ್ನು ಅಂತ ಹೇಳೋರಿಗೆ ಏನು ಮಾಡೋಕ್ಕಾಗೋದಿಲ್ಲ, ಮನೆಯಲ್ಲಿರು. ನಿಮ್ಮ ಕೆಟ್ಟದ್ದು ಮಾಡೋದಾದ್ರೆ ಎಲ್ಲಿ ಯಾಕೆ ಮಾಡಬೇಕಾಗಿದೆ, ಮಾಡಬೇಡ, ಒಳ್ಳೆಯದನ್ನು ಇಲ್ಲೇ ಮಾಡು ಅಂತ ಹೇಳಿ ಹಾಗೆ ಮಾಡಿಬಿಟ್ಟು ವೈಷ್ಣವ ಭೂತದ ಪರಿಕಲ್ಪನೆಯನ್ನು ಕೊಟ್ಟವರು ವಾದಿರಾಜ ಸ್ವಾಮಿ. ಭೂತರಾಜರಿದ್ದರಲ್ಲ, ಅರಸಪ್ಪ ನಾಯಕ ಸೋದೆ ಕಡೆಯಲ್ಲಿದ್ದ, ಆತನಿಗೆ ದೊಡ್ಡ ಆತ ವೀರಶೈವ ಮತ್ತು ಪಂಥದವರು. ಅವನಿಗೊಬ್ಬ ಕೆಟ್ಟ ಗುರು ಇದ್ದ, ಬಿಸ್ಕೈಡ್ ಮಾಡ್ತಾ ಇದ್ದ, ಎಲ್ಲರನ್ನು ಕನ್ವರ್ಟ್ ಮಾಡ್ತಾ ಇದ್ದ, ಎಲ್ಲರೂ ಲಿಂಗ ಸಾರಣೆ ಮಾಡಿಸಿ ಕನ್ವರ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ಇಲ್ಲಿ ಬ್ರಾಹ್ಮಣರಿಗೆ ತುಂಬ ದುಃಖ ಆಯಿತು. ಯಾರು ಅವನು ಪಾರು ಮಾಡ್ತಾರೆ ಯೋಚನೆ ಮಾಡಿ, ವಾದಿರಾಜ ಅವನ ಹೆಸರು ಕೇಳಿದ್ರಲ್ಲ ಅವರನ್ನು ಕೇಳ್ಕೊಂಡು ಹೋಗಿಬಿಟ್ಟು, ಗೌರ್ಮೆಂಟ್ ಬದುಕೋದೇ ಕಷ್ಟ ಆಗಿದೆ, ಅನುಗ್ರಹ ಮಾಡಿ ಅಂತ ಹೇಳಿ ಅವರು ಆಯಿತು ಬರ್ತೇನೆ ಅಂತ ಬರ್ತಾರೆ. ವಾದಿರಾಜ ಕಥೆ ಹೇಳೋದಕ್ಕೆ ಒಂದು ಹೇಳಿದ್ರೆ ಸಾಲದೇ ಸಾಲದು, ಅಷ್ಟು ಮಹಿಮೆಗಳಿದೆ ಅವರದ್ದು. ಆಗ ಅವರು ಬರ್ತಾರೆ ವಾದಿರಾಜ ಸ್ವಾಮಿಗಳು ಊರು ಹೊರಗಡೆಗೆ, ಸೋದೆ ಹೊರಗಡೆಗೆ, ಈ ಕಡೆ ಸಂಸ್ಥಾನ, ಆ ಕಡೆಗೆ ನದಿ ಶಾಲ್ಮಲಿ ನದಿ, ಅಲ್ಲಿ ಬಂಡೆಗಳು, ಅಲ್ಲಿ ತಪೋವನ ಅಂತ ಇವತ್ತಿಗೂ ಹೆಸರು. ಅಲ್ಲಿ ಬಂದು ತಪಸ್ ಮಾಡೋದು ಹಾಕ್ಕೊಡ್ತಾರೆ ವಾದಿರಾಜ ಸ್ವಾಮಿ. ಅಟ್ಟತ್ತಿ ಸರಿಯಾಗಿ ಈ ಕಡೆಗೆ ಏನಾಯಿತು ಗೊತ್ತಾ? ಶತ್ರುಗಳು ಬಂದು ಇವನ್ನ ಆಕ್ರಮಣ ಮಾಡ್ತಾರೆ. ಸಪ್ಪ ನಾಯಕ ಎಲ್ಲ ಇಡೀ ಸೈನ್ಯ ಸೋತು ಬಿಡುತ್ತದೆ, ಊರು ಕೋಟೆ ಒಳಗೆ ಪ್ರವೇಶ ಮಾಡುತ್ತೆ ಸೈನ್ಯ, ಅರಮನೆಯೇ ಮುಚ್ಚಿಬಿಡ್ತಾರೆ, ರಾಜ ಉಳಿಯೋದೇ ಕಷ್ಟ ಆಗಿಬಿಡುತ್ತೆ. ಬದುಕಿದ್ರೆ ಸಾಕೊತ್ತು ಅವನ ಓಡಿಬಿಟ್ಟು ದಾರಿ ಹೊರಗೆ ಓಡಿ ಬಂದ್ಬಿಡ್ತಾರೆ, ಹೆಂಡತಿ ಮಕ್ಕಳು ಕರ್ಕೊಂಡು ಬರ್ಲಿಕ್ಕಾಗೋದು ಅಂತ ಸ್ಥಿತಿ ಬಂದ್ಬಿಡ್ತಾರೆ. ಓಡ್ತಾ ಓಡ್ತಾ ಬದುಕಿದ್ರೆ ಸಾಕು ಅಂತ ಓಡ್ತಾ, ಎಷ್ಟು ಜನ್ಮದ ಪುಣ್ಯ ಮಾಡಿದ್ದ ಏನೋ, ಓಡ್ತಾ ಓಡ್ತಾ ಅಲ್ಲಿಗೆ ಬರೋ ವಾದಿರಾಜ ಕೂತ್ ಜಾಗಕ್ಕೆ ಬರಬೇಕಾ? ಇಲ್ಲಿ ಬಂತು, ಉದ್ಧಾರ ಆಯಿತು. ಇವನು ಬಂದ, ಅಲ್ಲಿಗೆ ಬಂದ, ಎಷ್ಟೋ ಜನ್ಮದ ಪುಣ್ಯ. ನಿಮ್ಮ ಪುಣ್ಯದ ಶೇಷ ಇನ್ನೂ ಉಂಬೆವ ನಾವು ಚನ್ನಗುರು ವಿಜಯರಾಯ ಅಂತ ಹೇಳ್ತಾರಲ್ಲ, ವಾಯುಸ್ತುತಿಯ ಮಾತದ್ದು. ಪ್ರಾಚೀನ ತೀರ್ಣ ಪುಣ್ಯೋಜ್ಜಯ ಚತುರತರಾಚಾರತಃ ಚಾರುಚಿತ್ತ. ದೊಡ್ಡ ಜನ್ಮದ ಸ್ಮಾಕ ವಜ್ರಾಸವಳು ಕೂತಿದ್ದಾರೆ ಅಲ್ಲಿ. ನೋಡಿದ ಅವ್ರು ನೋಡಿದ ತಕ್ಷಣ ರಕ್ಷಣೆ ಕೊಡ್ತಾರೆ ಅಂತ ಭರವಸೆ ಬಂತು. ಕೆಲವರು ನೋಡಿದ ತಕ್ಷಣ ಅನಿಸ್ತದೆ ಒಳ್ಳೆಯವರು ಕೆಟ್ಟವರು ಅಂತ ಮನಸ್ಸು ಹೇಳುತ್ತವಂತಲ್ಲ. ಕೇಳಿಕೊಂಡ, ಸ್ವಾಮಿ ತುಂಬ ಆಪತ್ತಿದೆ, ಉದ್ಧಾರ ಮಾಡಿ ಅಂತ ಹೇಳಿದ ತಕ್ಷಣ ಮಂತ್ರ ತಗೊಂಡು ಹೋಗು ಅಂತೇಳಿ ವಾಪಸ್ ಹೋಗು ಅಂತೇಳಿ ತಗೊಂಡು, ಸ್ವಾಮಿ ಏನು ದಯ ಅಲ್ಲಿ ಬಂದು ಸಾಯಿಲೆ ಕಳಿಸ್ತೀರಾ ಅಂತ ಅನ್ಬೇಕಾಗಿತ್ತು. ತುಂಬ ವಿಶ್ವಾಸ ಅವನಿಗೆ. ವಾಪಸ್ ಹೊರಟ, ಬಂದಾರೆ ವಾಪಸ್ ಹೋಗಿ ಬಂದಿನ ಅರಮನೆಗೆ ಹೋಗು ಅಂತ ಹೇಳಿದ್ರು. ಮಂತ್ರ ಏನು ನಡ್ಕೊಂಡು ವಾಹನ ಕೂಡ ಇಲ್ಲ, ಅದು ಹಿಡ್ಕೊಂಡು ಓಡ್ತಾ ಶುರು ಮಾಡ್ತಾನೆ, ಅವ್ರು ಕಾಪಾಡ್ತಾರ ನನ್ನ ಅಂತೇಳಿ ಹೋದೆ. ಎಂಥ ಮ್ಯಾಜಿಕ್ ಗೊತ್ತಾ, ಆ ಸೈನ್ಯ ಏನು ಅರಮನೆಯ ವಶಕ್ಕೆ ತಗೊಳ್ತು, ರಾಜನ ಹಿಡಿದು ಕೊಲ್ಲಬೇಕು ಅಂತೇಳಿ ಈ ಕಡೆ ಓಡ್ಕೊತಾ ಬರ್ತಾ ಸೈನ್ಯ, ದೊಡ್ಡ ಸೈನ್ಯ ಬರ್ತಾ ಇದೆ. ಇವನು ಒಬ್ಬನು ಓಡಿ ಬರ್ತಾ ಇದ್ದಾನೆ. ಅವ್ರ ಕಣ್ಣಿಗೆ ಹ್ಯಾಂಗೆ ಕಾಣಿಸುತ್ತೆ ಗೊತ್ತಾ, ಇವನ ಹಿಂದೆ ಸಾವಿರಾರು ಕುದುರೆಗಳ ಸವಾರರು ಬಂದಾಗ ಕಾಣಿಸ್ತಾ ಹಿಂದ್ಗಡೆ ಎಲ್ಲ ಫುಲ್ಲಿ ಆರಾಮಿಡವರೆಲ್ಲ. ಆ ಸೈನ್ಯ ಗಾಬರಿ ಆಗಿಬಿಡುತ್ತೆ, ಅರೇ ನಾವು ಏನು ಓಡೋದ ಅಂತ ತಿಳ್ಕೊಂಡು ಸೈನ್ಯ ತಲ್ಲ ಹೋಗಿದ್ದ ಅಂತ ತಿಳ್ಕೊಂಡ್ಬಿಡ್ತಾರೆ ಪಾಪ. ಅವ್ರು ವಾಪಸ್ ಓಡಕ್ಕೆ ಶುರು ಮಾಡಿಬಿಡ್ತಾರೆ. ಬರೀ ಓಡಿದ್ದಲ್ಲ, ಅಟ್ಯಾಕ್ ಮಾಡಿ ಎಲ್ಲ ಬಿಟ್ಟುಬಿಟ್ಟು ಪೂರ್ತಿ ಬಿಟ್ಟು ಒಂದು ಚೂರು ಅಪಘಾತ ವಾಪಸ್ ಹೋಗಿಬಿಡ್ತಾರೆ. ಎಂಥ ಬಂದ್ರಾಕ್ಷತೆ ಶಕ್ತಿ ಎಷ್ಟೊಂದು ಗೊತ್ತಾಗ್ತದೆ. ಸುರಕ್ಷಿತವಾಗಿ ರಾಣಿಯರು ಸುರಕ್ಷಿತ, ಅರಮನೆ ಸುರಕ್ಷಿತ, ಒಂದು ಚೂರು ನಾಶ ಆಗೋದಿಲ್ಲ, ಒಂದು ಹನಿ ರಕ್ತಪಾತ ಇಲ್ಲ. ಇದು ಜ್ಞಾನಿಗಳ ರೀತಿ, ಒಂದು ಹನಿ ರಕ್ತಪಾತವಿಲ್ಲದೇ ಕೆಲಸ ಮಾಡಿಕೊಡ್ತಾರೆ. ಅವನಿಗೆ ಭಾರಿ ಖುಷಿಯಾಗುತ್ತೆ, ಅವರನ್ನ ಗುರುಗಳನ್ನೇ ಮಾಡ್ಕೊಂಡ್ಬಿಡ್ತಾನೆ. ಇನ್ಮೇಲೆ ನೀವೇ ನನ್ನ ಗುರುಗಳು ಅಂತೇಳಿ ಆಗ ಅವನ್ನ ಓಡಿಸಿಬಿಡ್ತಾರೆ. ದೊಡ್ಡ ಕಥೆ ಇದು. ಅವನು ವಾದ್ರೆ ಸೋಲ್ತಾನೆ, ಸೋತ್ಬಿಟ್ಟು ಒಂದು ಗಂಟೆ ಇವರಿಗೆ ಕೊಟ್ಟಿದ್ದಾನೆ. ಒಂದು ಇವತ್ತಿಗೂ ಸೋದೆ ಮಠದಲ್ಲಿ ಬಸವನ ಗಂಟೆನೇ ಉಪಯೋಗಿಸ್ತಾನೆ. ಸೊ ಬಸವನ ಗಂಟೆ ಅವರು ಸೋತಿದ್ದ ಪರಾಭವ ಹೊಂದಿದ್ದ ಸಂಕೇತ ಅದು ಕೊಟ್ಟು ಅವನು ಅಲ್ಲಿಂದ ಹೊರಟೋಗ್ತಾನೆ. ಅವನು ಪೂರ್ತಿ ವೈಷ್ಣವನಾಗಿಬಿಡ್ತಾನೆ ರಾಜ, ಪೂರ್ತಿ ವೈಷ್ಣವನೇ. ಇವರು ದಾಸಾನು ದಾಸನಾಗ್ತಾನೆ. ಮುಂದೆ ತ್ರಿವಿಕ್ರಮ ಪ್ರತಿಷ್ಠಾಪನೆ ಆಗುತ್ತಲ್ಲಿ ಒಂದು ವಿಚಿತ್ರ ಅಂಥ ದೇವಸ್ಥಾನ ನಿಮಗೆ ಸಿಗೋದಿಲ್ಲ. ರಾಜಾಸನ ಡೇಟೆಲ್ಲ ಫಿಕ್ಸ್ ಮಾಡಿಬಿಡ್ತಾನೆ, ಡೇಟೆಲ್ಲ ಫಿಕ್ಸ್ ಮಾಡಿಬಿಟ್ಟು ಇಂಥ ದಿವಸ ಪ್ರತಿಷ್ಠಾಪನೆ ಅಂತ ಹೇಳ್ತಾರೆ. ಅಲ್ಲಿ ವಿಗ್ರಹ ಇಲ್ಲ, ಯಾವುದೂ ಇಲ್ಲ, ಆ ಶಿಲ್ಪಿಗೆ ಆರ್ಡರ್ ಕೊಟ್ಟಿಲ್ಲ ಫಸ್ಟ್. ಅವರು ಜನಕ್ಕೆಲ್ಲ ಆತಂಕ, ಎಲ್ಲ ಮಾಡಿಸ್ತಿದ್ದಾರೆ, ಗರ್ಭಗುಡಿನೇ ಇಲ್ಲ ಫಸ್ಟು, ಉಳಿದೆಲ್ಲ ತಯಾರಿದೆ, ಗರ್ಭಗುಡಿ ಇಲ್ಲ, ಪ್ರತಿಮೆಗೆ ಆರ್ಡರ್ ಕೊಟ್ಟಿಲ್ಲ. ರಾಜ ಎಲ್ರಿಗೂ ಆತಂಕ ಏನಾಗುತ್ತೆ ಅಂತೇಳಿ. ಇನ್ನು ಮೂರ್ತ ಟೈಮ್ ಬರ್ತಾ ಇದೆ. ಆಗ ಭೂತರಾಜನ ಕರೆದ ಭೂತರಾಜ ಹೋಗಿ ಕಾಶಿಯಿಂದ ತಗೊಂಡು ಬಾ, ರಸದ ಸಮೇತ ದೇವರಿದ್ದಾರೆ ತಗೊಂಡು ಬಾ ಶ್ರೀವಿಕ್ರಮ ದೇವರಂತ ಕಳಿಸ್ತಾರೆ. ಅವ್ರು ಹೋಗ್ತಾರೆ, ಅವ್ರು ಆಕಾಶದಲ್ಲಿ ಹೋಗೋರು, ಸೀದಾ ಹೋಗ್ತಾರೆ, ತಗೊಂಡು ಬರ್ತಾ ಇರ್ತಾರೆ. ಆಗ ಮುಹೂರ್ತಕ್ಕೆ ಹತ್ರ ಬರ್ತಾ ಇದೆ, ಒಬ್ಬ ರಾಕ್ಷಸ ಅಡ್ಡ ಬಂದಂತೆ. ಸದ ಒಳ್ಳೆ ಕೆಲಸ ಶ್ರೇಯಾಂಶಿ ಬಹುವಿಜ್ಞಾನಿ ಅಂತ ಕರೀತಾರೆ. ರಾಕ್ಷಸ ಅಡ್ಡ ಬಂದ, ಅವನಿಗೆ ಟೈಮ್ ಇರಲಿಲ್ಲ ಭಾಳ ಹೊತ್ತು ಭೂತರಾಜರಿಗೆ ಹೊರಂತ ಅಂದಮೇಲೆ ಆ ಗಾಲಿನೂ ಹೋಯ್ತು, ಅವನು ಸತ್ತೋದ. ಆ ಮೂರು ಗಾಲಿ ರಥ ಅದು, ಒಂದು ಗಾಲಿ ಹೋಗಿಬಿಟ್ಟಿದೆ ಅಲ್ಲೇ ತಂದಿಡ್ತಾರೆ. ಕರೆಕ್ಟಾಗಿ ಆ ಟೈಮಿಗೆ ತಂದಿಡ್ತಾರೆ. ಇವತ್ತಿಗೂ ರಥದ ಪೂರ್ತಿ ರಥನೇ ಅದು, ರಥದಲ್ಲಿ ದೇವಸ್ಥಾನ, ಗರ್ಭಗುಡಿ ಪೂರ್ತಿ ರಥನೇ, ಹೊರಾವರಣ ಮಾತ್ರ ಬೇರೆ ಕಟ್ಟಡ. ಹಾಗಿಟ್ಟು ಪ್ರತಿಷ್ಠಾಪನೆ. ಇದು ಒಂದು ಅದ್ಭುತವಾದ ರಮಾ ತ್ರಿವಿಕ್ರಮ ದೇವ, ರಮಾದೇವಿ ತ್ರಿವಿಕ್ರಮ ದೇವರು. ಇದು ಕೂಡ ವಜ್ರಾಸವಾದ ವಿಶಿಷ್ಟವಾದಂಥ ಒಂದು ಮಹಿಮೆ. ಅವತ್ತಿನಿಂದ ಸೋದೆ ಶುದ್ಧ ವೈಷ್ಣವ ಕ್ಷೇತ್ರವಾಗಿ ಬಂತು. ಅಲ್ಲಿ ಧವಳಗಂಗಾ ಸರೋವರ ಮಾಡಿದರು. ಆಗಲೇ ಒಂದು ಸಮಸ್ಯೆ ಬಂತು. ಅವರ ಶಿಷ್ಯರು ವೇದವೇದ್ಯ ತೀರ್ಥರು ಅಂತಿದ್ರು, ಆಶ್ರಮ ಕೊಟ್ಟಿದ್ದರೆ. ಉಡುಪಿಯಲ್ಲ ಪದ್ಧತಿ ಇದೆ, ಬಲುಬೇಗ ಆಶ್ರಮ ಕೊಟ್ಬಿಡ್ತಾರೆ. ಎಷ್ಟೋ ಸರ್ತೆ ಉಡುಪಿಯಲ್ಲಿ ನಿಮಗೆ ಗೊತ್ತಿರಲಿಕ್ಕಿಲ್ಲ, ಮೂರು ಜನ ಸ್ವಾಮಿಡಿರ್ತಾರೆ ಒಂದು ಬಿಟ್ಟಕ್ಕೆ. ಮೂರು ಜನ ಇದ್ದವರು ಇರ್ತಾರೆ, ಸೀನಿಯರು, ಜೂನಿಯರು, ಸ್ಟಿಲ್ ಜೂನಿಯರ್, ಮೂರು ಜನ ಇರ್ತಾರೆ. ಅದಕ್ಕೆ ಕಾರಣ ಸುಲಭ, ಯಾಕೆ ಗೊತ್ತೇನು, ಅವರು ಮೊದಲು ಸನ್ಯಾಸ ಕೊಟ್ಟು ಟ್ರೈನಪ್ ಮಾಡೋಕೆ ಸನ್ಯಾಸ ಕೊಡೋದೊಂದು, ಮತ್ತು ನಿತ್ಯ ರಥೋತ್ಸವ ಆಗಬೇಕಾದ್ರೆ ದೇವ್ರ ಮೂರ್ತಿ ಹತ್ಕೊಂಡು ಮೇಲೆ ಎತ್ತೋಗಬೇಕು. ಗೊತ್ತಾಯ್ತು, ತುಂಬ ಜನ ಕಟ್ಟ ಒಂದು ಗೇರ್ ಹಿಡ್ಕೊಂಡು ಹತ್ತಿದರೆ ಎಷ್ಟು ಭಾರ ಇರುತ್ತೆ, ಸಿಕ್ಕಾಬಟ್ಟೆ ಕೆ ಜಿಗಟ್ಟಲೆ ಭಾರ ಇರುತ್ತೆ. ಅದನ್ನು ಹತ್ಕೊಂಡು ಬೇರೆಯವ್ರು ಮುಟ್ಟಾಗಿಲ್ಲ, ಅದು ಎತ್ತಿಗಡೆ ಮುಟ್ಟಬೇಕು. ಆ ವಯಸ್ಸು ಬದಲಾದ ಕಾರಣದಿಂದನೂ ಅವರಿಗೆ ಸಾಧ್ಯವಾಗೋದಿಲ್ಲ, ಮತ್ತು ಅನೇಕ ಕಾರಣಗಳಿರ್ತಾರೆ. ಅದಕ್ಕೋಸ್ಕರ ಜೂನಿಯರ್ ಸಾಮಾನ್ಯ ಜೂನಿಯರ್ ಸ್ವಾಮಿಗಳಿರ್ತಾರೆ, ಜೂನಿಯರ್ ಜೂನಿಯರು ಇರ್ತಾರೆ ಎಷ್ಟೋ ಸಲ. ಆ ಸ್ಥಿತಿಯಲ್ಲಿದ್ದಾಗ ವೇದವೇದ್ಯರಿಗೆ ಆಶ್ರಮ ಕೊಟ್ಟಿದ್ದರು, ಅವರಿಗೆ ಆಗಲೇ ಸ್ವಲ್ಪ ವಯಸ್ಸಾಗಿತ್ತು. ವಾಯುದಾಸರು ಗಟ್ಟಿಬಿಟ್ಟಾಗಿದ್ದಾರೆ, 120 ಸಾವಿರ ಗಟ್ಟಿಬಿಟ್ಟು ಹತ್ತತ್ರ ಬರ್ತಿದ್ದಾರೆ, 100 ಹಿಂದಿನ ಪರ್ಯಾಯ ಅವರು ತುಂಬ ಗಟ್ಟಿಬಿಟ್ಟಾಗೇ ಇದ್ದಾರೆ. ಶಿಷ್ಯರಿಗೆ ಸ್ವಲ್ಪ ಮನಸ್ಸಿಗೆ ಅಂದ್ಕೊಂಡ್ರಂತಷ್ಟೇ, ನಮ್ಮ ಗುರುಗಳೇನು ನಮ್ಮ ಆಸ್ತಿ ನಮಗೇನು ಪರ್ಯಾಯ ಚಾನ್ಸ್ ಸಿಗಲಿಕ್ಕಿಲ್ಲ, ನಮಗಿಂತ ಗಟ್ಟಿ ಅವರೇ ಇದ್ದಾರೆ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆಷ್ಟು ಮನಸ್ಸನ್ನು ಅರ್ಥ ಆಗ್ತಿತ್ತು, ಕರುಣೆನೂ ಇತ್ತು. ಗುರುದರು ಬೈದುಬಿಡ್ತೀವಿ, ನಾನು ಮನಸ್ಸಲ್ಲಿ ಬೈಕೋತೀಯ ಅಂತಂದ್ರೆ ಏನು ಮಾಡಬೇಕಾಗಿತ್ತು ಪಾಪ. ಇವರು ಕರೆದು ಹೇಳ್ತಾರೆ, ವೈದ್ಯ ಉಡುಪಿಯಲ್ಲಿ ನಿಮ್ಮದೇ ಪರ್ಯಾಯ ಸರ್, ಸ್ವಾಮಿ ತಮ್ಮ ಇಲ್ಲ ಇಲ್ಲ ಬೇರೆ ಕಡೆ ಮಾಡ್ಕೊತೀವಿ ನೀವು ಮಾಡಿ ಅಂತೇಳಿ. ಬಹುಶಃ ಹಿಸ್ಟ್ರಿ ಇದು ಇಡೀ ಇದರೊಳಗೆ ಉಡುಪಿ ಇತಿಹಾಸದಲ್ಲಿ 800 ವರ್ಷಗಳೇ ಒಬ್ಬ ಪರ್ಯಾಯ ಪೀಠಾಧೀಶರು ಉಡುಪಿಯಲ್ಲಿ ಪರ್ಯಾಯ ಮಾಡದೆ ಹೋದ ಫಸ್ಟ್ ಕೇಸ್ ವಾದಿರಾಜ ಸ್ವಾಮಿಗಳು, ಬೇರೆ ಕಡೆ ಮಾಡ್ತೇವೆ ಅಂತ ಸೋದಿಯಲ್ಲಿ ಪರ್ಯಾಯ ಮಾಡ್ತಾರೆ. ಸೋದಿಯಲ್ಲಿ ಕೃಷ್ಣ ಎಲ್ಲ ಬೇಕಲ್ಲ, ಅದಕ್ಕೆ ರಮಾ ತ್ರಿವಿಕ್ರಮ ದೇವನು ಬಾರಿಸ್ತಾರೆ. ಕೃಷ್ಣರ ಬದಲು ತ್ರಿವಿಕ್ರಮ, ಅಲ್ಲಿ ಚಂದ್ರಮೌಳೇಶ್ವರ, ಅಲ್ಲಿ ಒಬ್ಬ ಈಶ್ವರನ ದೇವಸ್ಥಾನ, ಇಲ್ಲಿ ಮಧು ಸರೋವರ, ಅಲ್ಲಿ ಧವಳಗಂಗಾ, ಎಲ್ಲ ಮ್ಯಾಚಿಂಗ್ ಆಗಿ ಮಾಡಿಬಿಟ್ಟು ಅಲ್ಲಿ ಪರ್ಯಾಯ ಮಾಡಿದ್ರಂತೆ. ವೇದ ವೇದ್ಯರಿಗೋಸ್ಕರ ಬಿಟ್ಕೊಟ್ಟಿದ್ರು. ಶಿಷ್ಯರಿಗೆ ಇಷ್ಟು ಕಾರುಣ್ಯ ತೋರಿಸೋದಂದ್ರೆ ನಂಬಳಕ್ಕೆ ಸಾಧ್ಯ ಇಲ್ಲ. ವಾದಿರಾಜಸ್ವಾಮಿ ಮಾಡ್ತಾರೆ, ಐದು ಪರ್ಯಾಯ ಮಾಡಿದವರು ವಾದಿರಾಜ ಸ್ವಾಮಿ. ಈಗ ಪೈದಾರು ಶ್ರೀಗಳು ಐದನೇ ಪರ್ಯಾಯ ಮಾಡ್ತಿದ್ದಾರೆ. ಇಷ್ಟು ವರ್ಷ ಇನ್ನೊಬ್ಬರಿಗೆ ಸಾಧ್ಯ, ಅದಕ್ಕೆ ಆಯುಷ್ಯ ಬೇಕು, ಆರೋಗ್ಯ ಬೇಕು, ಇಷ್ಟೆಲ್ಲ ಇದ್ರೆ ಮಾಡಲಿಕ್ಕೆ ಸಾಧ್ಯ. ವಾದಿರಾಜ ಸ್ವಾಮಿಗಳಿಗೆ 120 ವರ್ಷ ಇದ್ದವರಾದ್ರಿಂದ ಇನ್ನೂ ಭಾರಿ ಜೋರಾಗಿ ಆರೋಗ್ಯ ಇತ್ತು. ಅವರು ಅಷ್ಟೆಲ್ಲ ಮಾಡಿ ಅನುಗ್ರಹ ತೋರಿಸಿ ಕೊನೆಗೆ ಸಸ್ಯ ವೃಂದಾವನ ಪ್ರವೇಶ ಅಂತ ಘೋಷಣೆ ಮಾಡಿದರು. ಆಗ ಅವರು ವೃಂದಾವನ ವೃಂದಾವನ ಮಾಡಿಸ್ಕೊಂಡ್ರು, ಭೂತರಾಜಕ್ಕೆ ವೃಂದಾವನ ಮಾಡಿಸ್ಕೊಂಡ್ರು ಎಲ್ಲ ಅದು ಒಳಗೆ ಕೂಡ ವೃಂದಾವನ ಮಾಡಿ ಮೇಲೆ ವೃಂದಾವನ ಇಡೋದಲ್ಲ, ವೃಂದಾವನದೊಳಗೆ ಕೂಡಬೇಕು. ಆ ಥರ ವೃಂದಾವನವಾಯಿತು. ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ವೃಂದಾವನನ, ಒಳಗೆ ಕೂಡ್ತೇವೆ ಅಂತ ಹೇಳಿದ್ದಾರೆ. ಆವತ್ತೇ ಸರಿಯಾಗಿ ತಿರುಕುರಳ ದೇವರ ರಥೋತ್ಸವ ಹುಣ್ಣಿಮೆ ಮಾಡ್ತಾರೆ, ಪ್ರತಿ ಹುಣ್ಣಿಮೆ ಮಾನಸಿದ್ಧ ಹುಣ್ಣಿಮೆ ಅಲ್ಲಿ ರಥೋತ್ಸವ ಅದನ್ನು ಮಾಡ್ಕೊಂಡು ಹೋಗಬೇಕು. ಅಷ್ಟೊತ್ತಿಗೆ ಇಂದ್ರದೇವರ ಒಂದು ದೂತರು ಬಂದರಂತೆ, ಬಂದು ಕರಿಯ ಪುರಂದರ ನಾಳುಗಳ ಹಿಂದಟ್ಟಿದ ಕರ್ಮಂದಿಗಳ ರಸೇ ವಾದ್ಯರಾಜ ಗುರು ವಾದ್ಯರಾಜ ಅಂತ ಕರೀತಾರೆ. ಅವರು ಬಂದು, ಸ್ವಾಮಿ ದೊಡ್ಡ ಭಾರಿ ದೊಡ್ಡವರಲ್ಲ ಇವರು, ನಮ್ಮ ಆಯುಷ್ಯದ ಇದಾಗಿದೆ, ತಾವಿನ ವಾಪಸ್ ಬರಬೇಕು ಅಂತ ಇಂದ್ರದೇವರು ಕರೀತಾ ಇದ್ದಾರೆ, ಬನ್ನಿ ಅಂತ ಕರೆದ್ರಂತೆ. ಅವ್ರು ಹೇಳಿದ್ರಂತೆ, ನಾನು ಬರೋದಿಲ್ಲ, ಯಮಿವರ್ಣ ತ್ರಿವಿಕ್ರಮ ರಥೋತ್ಸವ ಸಮಯವಿದೆ ಎಂದರಿದು ಉತ್ಕ್ರಮಣವ ತೊರೆದೇ ವಾದ್ಯರಾಜ ಗುರು ವಾದ್ಯರಾಜ. ಹಿಂದಿನ ದಿವಸ ನಾ ಹುಣ್ಣಿಮೆ ಇದನ್ನು ಬರೋದಿಲ್ಲ, ಉತ್ಸವ ಮಾಡಿಕೊಂಡೇ ಬರೋದು, ಬೇಕಾದ್ರೆ ಕಾಯ್ಕೋತಾ ನಿಂತೀರಿ ಅಂತ ಹೇಳಿದ್ರಂತೆ. ಅಲ್ಲಿ ಹೈಗ್ರೀವ ಸಮುದ್ರ ಅಂತ ಹೊರಗಡೆ ಇದೆ, ಅಲ್ಲಿ ವಿಮಾನ ನಿಂತಿದ್ದಂತ 3 ದಿವಸ ಹಾಲ್ಟ್ ಅದು, ದೇವ ವಿಮಾನ ಹಾಲ್ಟ್ ಮಾಡಿದ್ದ, ಅಲ್ಲಿ ಕಾಯ್ತಾ ಕೂತಿದ್ದಾರೆ. ಅಲ್ಲಿ ಹುಣ್ಣಿಮೆ ಮುಗೀತು, ಪಾಡ್ಯ ಬಿದಿಗೆ ತದಿಗೆ ಅವಘೃತ ಸ್ಥಾನ ಎಲ್ಲ ಮುಗಿಬೇಕು, ಉತ್ಸವಗಳ ಪೂರ್ತಿ ಮುಕ್ತಾಯ ಆಗಬೇಕು. ಇವತ್ತಿನ ದಿವಸ ಸಾರಿಸ್ಕೊಂಡಿದ್ದಾರೆ ವಾದಿರಾಜ ಸ್ವಾಮಿಗಳು. ಸರಿ ವೃಂದಾವನ ಪ್ರವೇಶ ಮಾಡ್ತಾ ಅವರೆಲ್ಲರಿಗೂ ಒಳಗೆ ಕೊಡ್ತೇವೆ, ಭೂತರಾಜ ಹೇಳಿ ಒಳಗೆ ಧ್ಯಾನ ಜಪ ಮಾಡ್ತಾ ಕೊಡ್ತೇವೆ, ಜಪಸ್ತಾರ ಬಿತ್ತಷ್ಟ ಮುಚ್ಚಿಬಿಡಿ ಅಂತ ಹೇಳ್ತಾರೆ. ಒಳಗೆ ಕೊಡ್ತಾರೆ, ಜಪ ಮಾಡ್ತಾ ಇರ್ತಾರೆ. ಆ ಸರಿಯಾಗಿ ಬಿಡ್ತಿರ್ಲಿಕ್ಕೆ ಭೂತರಾಜರು ಮುಚ್ಚಿಬಿಡ್ತಾರೆ. ಮುಚ್ಚಿರ್ಲಿಕ್ಕೆ ನೋಡ್ತಾರೆ, ಮೇಲ್ಗಡೆಗೆ ವಿಮಾನ ಶಬ್ದ ಕೇಳಿಸುತ್ತಾಗಲಿ. ಅಲ್ಲಿ ವಾದಿರಾಜ ಅವಳು ಕೂತಿದ್ದಾರೆ ವೃಂದಾವನ, ಇಲ್ಲಿಂದ ಹೊರಟಿದ್ದು ಸೂಚನೆ. ಅಲ್ಲಿ ಜನಗಳೆಲ್ಲ ನೋಡ್ತಾರೆ, ಪರಮಾಶ್ಚರ್ಯ. ತಕ್ಷಣ ವಾದಿರಾಜರು ತಮ್ಮ ಅದು ಮುಗಿತಾರೆ, ಸನ್ಯಾಸದ ಮುಗೀತು, ಭೂಲೋಕದ ವ್ಯಾಪಾರ ಮುಗಿತಲ್ಲ, ತಾವು ಶಾಟಿ ಉಟ್ಕೊಂಡಿದ್ದೇನೆ ಅಲ್ಲಿ ಕೆಳಗೆ ಹಾಕಿದ್ದಾರೆ. ಶಾಟಿನ ಪಾದಕೆಗಳನ್ನು ಎರಡೂ ಕೂಡ ಮೇಲಿಂದ ಕೆಳಗೆ ಹಾಕ್ತಾರೆ. ಇವತ್ತಿಗೂ ಇವೆ, ತುಂಬ ಜನ ನೋಡಿರಬೇಕು ಸೋದೆಯಲ್ಲಿ, ಇವತ್ತಿಗೂ ಪಾದಕೆಗಳು ಇದೆ, ಅವರ ಶಾಟಿನೂ ಇದೆ. ಎಂದು ಎಷ್ಟು ಸುಭದ್ರಕ, ಎಷ್ಟು 500 ವರ್ಷ ಆಯಿತು ಚಿಕ್ಕಣಿ, ಎಷ್ಟು 1481 ಅವತಾರ, 1601 ಅವರು ಇದು ಪ್ರವೇಶ ಮಾಡಿದವರು. ಸತೀರ ವೃಂದಾವನ ಪ್ರವೇಶ ಫಸ್ಟ್ ಮಾಡಿದ್ದು ವಾದಿರಾಜ ಸ್ವಾಮಿ. ಇವತ್ತಿಗೂ ಕಾಪಾಡ್ಕೊಂಬಂದಿದ್ದಾರೆ. ಅದಕ್ಕೆ ಇದು ವಜ್ರದ ಕವಚ ಹಾಕಿಸಿದ್ದಾರೆ ಪಾದುಕೆಗೆ, ವಜ್ರದ ಕವಚ ಅಲಂಕಾರ ಮಾಡಿಸಿದ್ದಾರೆ ಸ್ವಾಮಿಗಳು. ಅದನ್ನೆಲ್ಲ ನೋಡಬೇಕು. ಆಗ ನಮಗೆ ಇತಿಹಾಸ ಎಷ್ಟು ಸತ್ಯ ಅಂತ ಗೊತ್ತಾಗುತ್ತೆ. 1601 ಇದು ನಡೆಯಿತು, 1671 ರಾಘವೇಂದ್ರ ಸ್ವಾಮಿಗಳು ಮಾಡಿ 70 ವರ್ಷ ಗ್ಯಾಪ್ ಅಷ್ಟೇ. 70 ವರ್ಷದ ನಂತರ ಸರಿಯಾಗಿ ರಾಘವೇಂದ್ರ ಸ್ವಾಮಿ ಅದು ರಿಪೀಟ್ ಮಾಡ್ತಾರೆ. ಈಗ ಇಬ್ಬರು ಕೂಡ ಅಂತ ಮಹಾರಾಜ ಸ್ವಾಮಿಗಳ ಹೆಸರು ಅಪೂರ್ವವಾದಂಥ ಸಿದ್ಧಿ ಕೊಡತಕ್ಕಂಥ ಹೆಸರು. ಅವರ ಧ್ಯಾನ, ಅವರ ಸ್ಮರಣೆ, ಅವರ ಗ್ರಂಥಗಳ ಅಧ್ಯಯನ, ಆಚಾರ್ಯ ಮೇಲೆ ಭಾರಿ ಭಕ್ತಿ ವಾದಿರಾಜ ಸ್ವಾಮಿಗಳಿಗೆ. ಟೀಕಾರಾಯರು ನೋಡ್ತೇವಲ್ಲ, ಆ ರೀತಿ ಆಚಾರ್ಯ ತುಂಬ ಸ್ತೋತ್ರ ಮಾಡ್ತಾರೆ ವಾದಿರಾಜ ಸ್ವಾಮಿಗಳು. ಅವರು ಒಂದು ಎಲ್ಲ ಶ್ಲೋಕ ಹೇಳೋದಕ್ಕೂ ಬೇಡ, ಅವರು ಕುಣಿಸಿದ ಒಂದು ಶ್ಲೋಕ ಕೇಳಿದರೆ ಎಷ್ಟು ಭಕ್ತಿ ಇದೆ ಅಂತ ಗೊತ್ತಾಗುತ್ತೆ. ಆನಂದ ತೀರ್ಥ ಮತ ಮುಚ್ಚಿತ ದೋಷ ಜಾತ ಸ್ವಾನಂದದಾಯಿ ಶಿಥಿಲೀಕೃತ ಮತ್ತ ಮಾಯಿ ಮಾನೌಘ ಶೋಭಿ ಮಮ ದುರ್ಹಿ ಏನೇ ದೃಶಿ ಮತಿರಭೂತ್ ಕವಿತೋಲ್ಲ ಸದ್ಭೂ. ನಾನು ಒಳ್ಳೆ ಕಾವ್ಯ ಬರೆದಿದ್ದೇನೆ, ಭಾರಿ ಚೆನ್ನಾಗಿದೆ, ಹೌದಲ್ಲೋ, ಇದೆಲ್ಲಿಂದ ಬಂತು ಗೊತ್ತಾ? ಮಧ್ವಾಚಾರ್ಯರ ಮತವನ್ನು ಅನುಷ್ಠಾನ ಮಾಡಿದ್ದರ ಫಲ ಅಂತ ಹೇಳ್ತಾರೆ. ಆನಂದ ತೀರ್ಥ ಮತ ಮುಜ್ಜಿತ ದೋಷ ಜಾತ ಸ್ವಾನಂದದಾಯಿ ಶಿಥಿಲೀಕೃತ ಮತ್ತ ಮಾಯಿ ಮಾನೌಘ ಶೋಹಿ. ಅಂತ ಮತನೇ ಇಲ್ಲ, ಅನುಸರಣೆ ಮಾಡಿದ್ದರ ಫಲ ಇಷ್ಟನ ಜನ. ತಮಗೆ ವಾದಿರಾಜ ಸ್ವಾಮಿಗಳು ತಮ್ಮ ಹಿರಿಮೆಯನ್ನೆಲ್ಲ ಆಚಾರ್ಯರಿಗೆ ಅಟ್ರಿಬ್ಯೂಟ್ ಮಾಡ್ತಾರೆ, ಇದು ಬಹಳ ಮುಖ್ಯವಾದ ಅಂಶ. ಅದೇ ರೀತಿ ಅವನ ತತ್ವ ಇಲ್ಲಿ ಬರೀತಾರೆ, ಯುಕ್ತಿಮಲ್ಲಿಕದಲ್ಲೇ ಬರೀತಾರೆ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತ. ನಮ್ಮ ಗುರುಗಳು ಮಧ್ವಾಚಾರ್ಯರು ಎಷ್ಟು ಜೋರಾಗಿ ಹೇಳ್ತಾರೆ ವಾದಿರಾಜ ಸ್ವಾಮಿ. ಯುಕ್ತಿಮಲ್ಲಿ ಕೊನೆಗಳು ಮತ್ತಾಯ ಮಾಡ್ತಾರೆ, ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತ. ಮಧ್ಯ ಮಧ್ಯ ಹೇಳ್ತಾರೆ, ಪರೇಚ ತತ್ವವಾದೇಸ್ಮಿನ್ ಗರೀಯಸಿ ಭರೋ ಮಮ. ಆಚಾರ ಸಿದ್ಧಾಂತದಲ್ಲಿ ನಿನಗೆ ಭಾರಿ ಭಾರಿ ಆಸಕ್ತಿ ಇದೆ, ಅದು ಅನೇಕ ಕಾರಣ ಕೊಟ್ಟು ಹೇಳ್ತಾರೆ. ಈಗೆಲ್ಲ ವಾದಿರಾಜ ಸ್ವಾಮಿಗಳು ಸ್ಮರಣೆ ಮಾಡೋದು ತುಂಬ ದೊಡ್ಡದು, ನಮ್ಮ ದುರ್ದೈವ ಅಂತ ಹೇಳಿದರೆ ಅವ್ರ ಬಗ್ಗೆ ಒಳ್ಳೆಯ ಗ್ರಂಥಗಳು ಸಿಗೋದಿಲ್ಲ. ಬರೀ ವಿವಾದಗಳ ಮಧ್ಯೆ ವಾದಿರಾಜ ಸ್ವಾಮಿಗಳು ನೋಡ್ತಾರೆ ಹೊರತು, ಸರಿಯಾಗಿ ವಾದಿರಾಜ ಸ್ವಾಮಿಗಳು ಅರ್ಥ ಮಾಡಿಕೊಂಡು ಗ್ರಂಥಗಳನ್ನು ಓದ್ತಾ ಇದ್ದರೆ ಸಂಸ್ಕೃತ ಶಾಸ್ತ್ರ ಒಳ್ಳೆಯ ಪಾಂಡಿತ್ಯ ದಿವ್ಯ ತಪಶಕ್ತಿ ಎಲ್ಲ ಕೊಡ್ತಕ್ಕಂಥ ಮಹಾನುಭಾವರು ನಮ್ಮ ಗುರುಗಳ ಬೃಂದದಲ್ಲಿದ್ದಾರೆ. ವಾದಿರಾಜ ಸ್ವಾಮಿಗಳ ಆರಾಧನೆ ಇವತ್ತಾದರೆ ಮಹಿಮೆ ನೋಡಿದ್ದೇವೆ. ನಾಳೆ ದಿವಸ ವ್ಯಾಸರಾಜ, ಇವರ ಗುರುಗಳು ಅಂದರೆ ಅವರೇ ಆಗಿರಬೇಕು ವ್ಯಾಸರಾಜ. ಇವರಿಗೆ ಪಾಠ ಹೇಳಿದವರು ಅಂದರೆ ವ್ಯಾಸರಾಜರ ವರ್ಚಸ್ಸು ಆಗಿರ್ಬೋದು, ಅವರ ಸಾಧನೆ ಎಷ್ಟು ಅಮೋಘ. ಅದನ್ನು ನಾಳೆ ದಿವಸ ಸಾಯಂಕಾಲ 6:30 ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾ ಇವತ್ತಿನ ಪ್ರವಚನ ಸೇವಾಕರ್ತರಾಗಿ ಎಂದಿನಂತೆ ವಾಸ್ತವಮೂರ್ತಿ ದಂಪತಿಗಳು, ಶ್ರೀ ಗುರುರಾಜ ದಂಪತಿಗಳು, ಸತ್ಯನಾರಾಯಣ ದಂಪತಿಗಳು, ಮೊಳ್ಳು ಶ್ರೀಧರವರು ಮತ್ತು ಅಂತರಂಗ ಭಕ್ತರು, ನಮ್ಮ ಶ್ರೀ ಶ್ರೀಪತಿ ದಂಪತಿಗಳು ಅನೇಕರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಾಳೆ ಸಾಯಂಕಾಲ 6:30 ಗಂಟೆಗೆ ವ್ಯಾಸರಾಜರ ಬಗ್ಗೆ ಪ್ರವಚನ ಇರುತ್ತೆ ಅಂತ ತಿಳಿಸಿ ಕೃಷ್ಣಾರ್ಪಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಆನಂದ ತೀರ್ಥ ವರದೇ ದಾನವಾಹಿ.